योन्तः प्रविश्य मम वाचमिमां प्रसुप्तां सञ्जीवयत्यखिलशक्तिहरस्वधाम्ना अन्यांश्च हस्तचरणश्रवणत्वदादीन् प्राणान् नमो भगवते पुरुषाय तुष्णीम् यस्मात् ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः वसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापम् विनिकृन्तति सर्वोत्तमो विष्णुरथो रमा च ब्रह्मा च वायुश्च तदीयपत्न्यौ अन्ये च देवाः सततम् प्रसन्ना हरौ सुभक्तिम् मयि सन्दिशन्तु श्रीगुरुभ्यो नमः हरिः ओम् नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते नारायणम् सुरगुरुम् जगदेकनाथम् भक्तप्रियम् सकललोकनमस्कृतम् च त्रैगुण्यवर्जितमजम् विभुमाद्यमीशम् वन्दे भवघ्नमरासुरसिद्धवन्द्यम् नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरये परमपवित्रवाद ಶ್ರೀಮನ್ಮಹಾಭಾರತದಲ್ಲಿ ಯಾವ ರೀತಿಯಾಗಿ ದ್ರೋಣಾಚಾರ್ಯರು ಕುರುಪಾಂಡವರಿಗೆ ಅಸ್ತ್ರವಿದ್ಯಾಗುರುಗಳಾಗಿ ತಾವು ಶ್ರೀ ಪರಶುರಾಮದೇವರಿಂದ ಏನನ್ನ ಶಸ್ತ್ರವಿದ್ಯೆಯನ್ನ ಅಭ್ಯಾಸ ಮಾಡಿದ್ರು ಅದನ್ನೆಲ್ಲ ಸಹ ಉದ್ದೇಶ ಮಾಡ್ತಾ ಇದ್ದಾರೆ. ಅದರಲ್ಲಿ ಭೀಮನಿಗೆ ಅಸ್ತ್ರವಿದ್ಯೆ ಬೇಕಿರಲಿಲ್ಲ, ಅರ್ಜುನನಿಗೆ ಬೇಕಾಗಿದ್ದಕ್ಕೆ ಆದ ಪ್ರತಿಜ್ಞೆ ಮಾಡಿದ, ಅದರಂತೆ ದ್ರೋಣಾಚಾರ್ಯರು ಸಂಪೂರ್ಣವಾದಂತಹ ಅನುಗ್ರಹ ಭಾವದಿಂದ ಅರ್ಜುನನಿಗೆ ಸಮಸ್ತವಾದ ಶಸ್ತ್ರಾಸ್ತ್ರ ವಿದ್ಯೆಯನ್ನು ತಿಳಿಸಿದರು. ಅವರು ಆ ಮಟ್ಟಿಗೆ ತಿಳಿಸಿದ್ದು ಇಬ್ಬರಿಗೆ ಅಂತ ಹೇಳಿದ್ದಾರೆ, ಒಬ್ಬ ಅರ್ಜುನ, ಇನ್ನೊಬ್ಬ ಅಶ್ವತ್ಥಾಮ. ಅಶ್ವತ್ಥಾಮರು ಸ್ವಂತ ಮಗ, ಇವರು ಶಿಷ್ಯ. ಇನ್ನೊಂದು ವಿಶೇಷ, ಅಶ್ವತ್ಥಾಮಾಚಾರ್ಯರಿಗೆ ಈ ಸಂಪರ್ಕದಿಂದಾಗಿ ಅಸ್ತ್ರವಿದ್ಯೆ ಕಲಿತಕ್ಕಂಥ ಪ್ರಸಂಗನೂ ಒದಗಿಹೋಯಿತು. ಬಾಲ್ಯದಲ್ಲೇನೆ ಮಿರುವರ ಜೊತೆ ಸೇರೇನೆ ಪರಭ್ಯಾಸವನ್ನು ಮಾಡಿದರು. ಅದು ಆ ಕಾಲಕ್ಕೆ ಒಳ್ಳೆಯದು ಅಂತ ಅನಿಸಿದ್ರು ಕೂಡ ಮುಂದೆ ಭಗವತ್ ಸಂಕಲ್ಪದಂತೆ ಏನೇನೋ ವಿಷಯಕ್ಕೆ ಕಾರಣವಾಗ್ತಾ ಇದೆ. ಅಷ್ಟೆಲ್ಲ ನಡೆದು ಈ ಮಧ್ಯೆ ಬಂದ ಕರ್ಣ ಮತ್ತು ಏಕಲವರಿಗೆ ಮಾತ್ರ ದ್ರೋಣಾಚಾರ್ಯರು ಹೇಳಿಕೊಡ್ಲಿಲ್ಲ. ಕರ್ಣನಿಗೆ ಸ್ವಲ್ಪ ಹೇಳಿಕೊಟ್ಟು ಬ್ರಹ್ಮಾಸ್ತ್ರಾದಿಗಳನ್ನು ಹೇಳಲಿಲ್ಲ. ಈ ಏಕಲವ್ಯನಿಗೆ ಮಾತ್ರ ಏನನ್ನೂ ಹೇಳಲಿಲ್ಲ. ಈತ ಸೂತಪುತ್ರ ಅನ್ನೋ ಕಾರಣಕ್ಕೋಸ್ಕರ ಒಂದು ಹಂತದವರಿಗೆ ಹೇಳಿದ್ರು. ಯುದ್ಧದಲ್ಲಿ ಸೂತನಿಗೆ ಸ್ವಲ್ಪ ಅಸ್ತ್ರ ಗೊತ್ತಿದ್ರೆ ತಪ್ಪಲ್ಲ, ಅಷ್ಟು ಗೊತ್ತಿದ್ರೆ ಹೇಳುತ್ತಾರೆ. ಆದರೆ ಪೂರ್ತಿ ಹೇಳಿಕೊಟ್ರೆ ಏನಾಗತ್ತವನು, ಅವರೇ ಯುದ್ಧ ಮಾಡ್ತಾನೆ, ರಥಿಗೆ ಅವಕಾಶವೇ ಇರೋದಿ. ಸೂತ ಅಂತ ಹೇಳಿ ರಥದ ಓಡಿಸೋನು, ರಥ ಓಡಿಸ್ತಕ್ಕಂಥವನಿಗೆ ಎಷ್ಟು ಪರಿಜ್ಞಾನ ಇದ್ರೆ ಸುರಕ್ಷಿತವಾಗಿ ರಥ ಓಡಿಸಲಿಕ್ಕೆ ಸಾಧ್ಯ, ಅಷ್ಟನ್ನು ಹೇಳಿದ್ರೆ ಹೊರತು ಹೆಚ್ಚಳದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಕರ್ಣ ಅದನ್ನು ಒಪ್ಪೋದ್ರ ಬದಲು ವಿರೋಧವನ್ನು ಮಾಡ. ಮುಂದೆ ಕರ್ಣನಿಗೆ ಬಂದ ಶಾಪ ಇತ್ಯಾದಿ ನಮಗೆ ಗೊತ್ತಾಗಿದೆ. ಅದಕ್ಕೆ ಹೇಳ್ತಾರೆ, ಯಾರು ನ್ಯಾಯಕ್ಕೆ ನೀತಿಗೆ ತಲೆ ಬಾಗೋದಿಲ್ಲ ಆಗೇನೋ ಗೆದ್ದ ಕಾಣುತ್ತೆ, ಅದರ ಕೊನೆ ಫಲ ಮಾತ್ರ ಎಂದು ಸುಖ ಅಂತ ಆಗೋದಿಲ್ಲ, ದುರಂತವಾಗಲೇಬೇಕು ಅಂತ. ಇವತ್ತು ನಮ್ಮ ಲೌಕಿಕ ಕಾನೂನುಗಳನ್ನು ವೈಲೇಟ್ ಮಾಡಿದ್ರೇನೆ ಯಶಸ್ಸನ್ನು ಗಳಿಸೋದು ಕಷ್ಟ. ಅಂತ ಹೊತ್ತಿನಲ್ಲಿ ಆಧ್ಯಾತ್ಮಿಕವಾದ ನೀತಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದರೆ ಎಂದೂ ಅದರ ಪರಿಣಾಮ ಶ್ರೇಷ್ಠ ರೀತಿಯಲ್ಲಿ ಆಗೋದಿಲ್ಲ. ಇದನ್ನು ಅರ್ಥ ಮಾಡಿಕೊಂಡ್ರೆ ಧರ್ಮೋ ರಕ್ಷತಿ ರಕ್ಷಿತ, ಧರ್ಮವನ್ನು ಪಾಲಿಸಿದಾಗ ಅದು ನಮ್ಮನ್ನು ಪಾಲಿಸುತ್ತೆ. ಧರ್ಮಯೇವ ಹತೋಹಂತಿ, ಅದನ್ನು ಕೈಬಿಟ್ರೆ ಅದನ್ನು ನಾವು ಅದಕ್ಕೆ ನಾವು ಬಲಿ ಆಗಲೇಬೇಕಾಗತ್ತೆ. ಕರ್ಣ ಸಣ್ಣ ಪುಟ್ಟವನಲ್ಲ, ಸೂರ್ಯನ ಅವತಾರ, ಅವನಿಗೂ ಸಹ ದುರಂತ ತಪ್ಪಲಿಲ್ಲ ಅಂದರೆ ನ್ಯಾಯಬಾಹಿರವಾದ ಅಧ್ಯಯನ ಆತನಿಗೆ ತಾರಕವಾಗಲಿಲ್ಲ. ಇನ್ನು ಏಕಲವ್ಯನಿಗಂತೂ ಪೂರ್ಣ ರಾಕ್ಷಸ. ಅದಿಬ್ಬರಲ್ಲಿ ಸ್ವಾರಸ್ಯ ನೋಡಬೇಕು. ಕರ್ಣ ಹೆಸರಿಗೆ ಸೂತಪುತ್ರನಾದರೂ ಮೂಲತಃ ಆತ ಸೂರ್ಯನ ಅವತಾರ ಆತ, ಅಂಥವನಿಗೆ ಹೀಗಾಯಿತು. ಇವನಂತೂ ರಾಕ್ಷಸ, ಇವನು ಮಣಿಮಾನ್ ಅಂತಕ್ಕಂಥ ದೊಡ್ಡ ರಾಕ್ಷಸನ ಅವತಾರ, ಭಗವಂತನಾದ ಕೃಷ್ಣನ ದ್ವೇಷಿ, ಲೋಕ ಕಂಟಕ, ಪ್ರಜೆಗಳಿಗೆ ಮಾರಕನಾಗಿ ಪಶುಪಕ್ಷಿಗಳನ್ನು ಕೂಡ ನಾಶ ಮಾಡುತ್ತಿದ್ದ ಮಹಾಪಾಪಿಷ್ಟ. ಅಂದಮೇಲೆ ಅವನಿಗೆ ಶಸ್ತ್ರಾಸ್ತ್ರ ವಿದ್ಯೆ ಹೇಳಿಕೊಡೋದಂತೂ ಸಾಧ್ಯವಿರಲೇ ಇಲ್ಲ. ಅವನು ಕೂಡ ಏನು ಮಾಡದ, ಬೇರೊಂದು ದಾರಿಯನ್ನು ಹಿಡಿದ. ಇಬ್ಬರಿಗೂ ಸುಖವಾಗಲಿಲ್ಲ, ಇದು ವಿಶೇಷ. ಬೇಡ ಅಂದ ಮೇಲೆ ಯಾವ ಮಾರ್ಗದಲ್ಲಿ ಕಲೀಲಕ್ಕೆ ಹೋದರೂ ಕೂಡ ಅದರ ಪರ್ಯವಸಾನ ಕೆಟ್ಟ ರೀತಿಯಲ್ಲಿ ಆಗಲೇಬೇಕು ಅಂತ ಹೇಳೋದಕ್ಕೆ ಇಬ್ಬರು ದೊಡ್ಡ ದೃಷ್ಟಾಂತ. ಕರ್ಣ ಸಾತ್ವಿಕನಾಗಿ ದೃಷ್ಟಾಂತ, ಏಕಲವ್ಯ ತಾಮಸನಾಗಿ ದೃಷ್ಟಾಂತ. ಅಂದರೆ ಧರ್ಮವನ್ನು ಕೆಟ್ಟವರು ತಪ್ಪಿದ್ರೂ ದುಷ್ಪರಿಣಾಮ ತಪ್ಪಿದ್ದಲ್ಲ, ಒಳ್ಳೆಯವರು ತಪ್ಪಿದ್ರು ದುಷ್ಪರಿಣಾಮ ತಪ್ಪಿದ್ದಲ್ಲ, ಅವರವರಿಗೆ ತಕ್ಕಂತೆ ಹಾಗೇ ಆಗುತ್ತೆ. ಆದ್ದರಿಂದ ಮಹಾಭಾರತ ಬರೆದಿದ್ದೇ ಅದಕ್ಕೋಸ್ಕರ. ಶ್ರೀಶೂದ್ರ ಬ್ರಹ್ಮ ಬಂಧೂನಾಂ ತ್ರಯೀನ ಶ್ರುತಿ ಗೋಚರ ಕರ್ಮ ಶ್ರೇಯಸಿ ಮೂಢಾನಾಂ ಶ್ರೇಯ ಏವಂ ಭವೇದಿಹ ಇತಿ ಭಾರತ ವಾಖ್ಯಾನಂ ಕೃಪಯಾ ಮುನಿನಾಕೃತಂ. ಧರ್ಮ ಶಿಕ್ಷಣವನ್ನು ಮಾಡಬೇಕಂತೇನೆ ಬರೆದಿತ್ತು. ನಡೆದ ಇತಿಹಾಸವನ್ನ ಎಲ್ಲ ಇತಿಹಾಸಗಳು ದಾಖಲೆ ಮಾಡಬೇಕಾಗಿಲ್ಲ. ಯಾವ ಇತಿಹಾಸವನ್ನು ದಾಖಲೆ ಮಾಡಿದರೆ ಮುಂದಿನ ಜನಾಂಗಕ್ಕೆ ಧರ್ಮ ಶಿಕ್ಷಕರಾದಂತಹ ಒಂದು ಶ್ರೇಷ್ಠವಾದ ಶಾಸ್ತ್ರ ಉದ್ಭವಿಸುತ್ತೋ ಅಂತ ದಾಖಲೆ ಮಾಡಲೇಬೇಕಾಗಿದೆ. ಆ ದೃಷ್ಟಿಯಲ್ಲಿ ಮಹಾಭಾರತ ಇತಿಹಾಸದ ಎಚ್ಚರ ಇದ್ದವರಿಗೆ ಧರ್ಮಕ್ಕೆ ಹೇಗೆ ತಲೆಬಾಗಬೇಕು, ಅಲ್ಲಿ ಸುಖ ಕಾಣಬೇಕು ಅನ್ನೋದಕ್ಕೆ ದೃಷ್ಟಾಂತ ಇದೆ. ಮುಂದೆ ದ್ರೋಣಾಚಾರ್ಯರು ಅವರಿಗೂ ಸರಿ ಮಾಡಿದರು. ಯಾವಾಗ ಏಕಲವ್ಯ ಗುರುದಕ್ಷಿಣೆಯನ್ನಾಗಿ ತನ್ನ ಬಲಗೈ ಹೆಬ್ಬೆರಳನ್ನೇ ಕೊಟ್ಟುಬಿಟ್ಟ, ಆಗ ದ್ರೋಣಾಚಾರ್ಯರಿಗೆ ಒಂದು ದಾರಿ ತಪ್ಪುವುದಕ್ಕೆ ಕಾರಣವಾದ ಮೋಹ ಹುಟ್ಟಿತು. ನಾನು ಕೇಳಿದ್ದಕ್ಕೆ ಹೆಬ್ಬೆರಳೆ ಕೊಟ್ಟುಬಿಟ್ಟ ಇವನು, ನನ್ನ ಭಾರಿ ಭಕ್ತ ಅನ್ನೋ ಭ್ರಮೆಗೆ ಒಳಗಾಗಿಬಿಟ್ಟು ಆಮೇಲೆ ಏನ್ ಮಾಡಿದ್ರಂತ ಗೊತ್ತೇನೋ. ಪುನಃ ಕೃಪಾಳು ರೈವತ ಪರ್ವತೇತಂ, ಏಕಾಂತದಲ್ಲಿ ಏಕಲವ್ಯನ ಹತ್ರ ಹೋಗಿ ರೈವತ ಪರ್ವತ ಅಂತ ಒಂದು ಪರ್ವತ, ಅಲ್ಲಿ ಹೋಗಿಬಿಟ್ಟು ಯಾರಿಗೂ ತಿಳಿದಂತೆ ಅವನು ಹೇಳ್ಕೊಟ್ಬಿಟ್ರಂತ ಅಸ್ತ್ರಗಳು. ಇದು ದ್ರೋಣಾಚಾರ್ಯ ಮಾಡಿದ ದೊಡ್ಡ ದುರಂತ. ಅಂದ್ರೆ ಮೊದಲು ಧರ್ಮಕ್ಕೆ ನಿಷ್ಠರಾಗಿ ಬದುಕಿದ ಅವರು ಒಂದು ಕಾಲಕ್ಕೆ ಧರ್ಮವನ್ನ ಕಳ್ಕೊಂಡ್ಬಿಟ್ರು. ಕಳ್ಕೊಳ್ಳೋದಕ್ಕೆ ಏನ್ ಕೆಂಪು ಮಾಡಕ್ಕೆ ಏನು ಕಾರಣ? ಮಲಗೆ ಹೆಬ್ಬೆರಳನ್ನೇ ಕೊಟ್ಟುಬಿಟ್ಟ, ಕಾರಣ ಡ್ರಾಪ್ ಕೊಟ್ಟ ಅಂತ ಹೇಳಿ ಕಾಪಿ ಹೊಳ್ಳಕ್ಕೆ ಚಾನ್ಸ್ ಕೊಟ್ರೆ ಹಾಗೋ ಹಾಕಿ ಪಾಪ ಕೊಟ್ಟ. ಅದು ಮಳೆ ಬೇರೆ ಬರ್ತಿತ್ತು, ಅಂಥವ್ರದ್ದು ಡ್ರಾಪ್ ಕೊಟ್ಟ ಅಂದಮೇಲೆ ಬರ್ಕೊಂಡು ಹೋಗು ಅಂತ ಹೇಳಿದ್ರೆ ಹಾಗೋ ಹಾಕಿ. ಅದಕ್ಕೆ ಭಗವಂತ ಹೇಳಿದ್ರು ಧರ್ಮವನ್ನು ಪಾಲಿಸಬೇಕಾದ್ರೆ ನಿಷ್ಠುರತೆ ಅನಿವಾರ್ಯ ಅಂತ ಹೇಳಿದ್ದಾರೆ. ಅನುಕಂಪ ಪ್ರೀತಿ ವಿಶ್ವಾಸ ಬೇರೆ, ಧರ್ಮ ಬೇರೆ. ವಿದ್ಯಾರ್ಥಿಗಳು ಅನುಕೂಲ ಮಾಡೋದು ತಪ್ಪಲ್ಲ, ಆದರೆ ಔಟ್ ಆಫ್ ದಿ ಹೋಲ್ ಮಾಡಕ್ಕೆ ಸಾಧ್ಯ ಇದೆ. ಸ್ವಲ್ಪ ತಡವಾಗಿ ಬಂದರೆ ಕೊಡಬಹುದು, ಅಷ್ಟೇ ಹೊರಗೆ ಕಾಪಿ ಹೊಡೆಯಲು ಕೊಡಕ್ಕೆ ಸಾಧ್ಯ ಉಂಟಾ? ಸಾಧ್ಯನೇ ಇದೆ. ಅವರು ಮಾಡ್ತಾರೆ, ಕೃಷ್ಣನ ದ್ರೋಹಿಯಾದವನಿಗೆ ಪರಮ ದ್ವೇಷಿಯಾದವನಿಗೆ ಏಕಾಂತದಲ್ಲಿ ಹೋಗಿ ದಿವ್ಯಾಸ್ತ್ರಗಳನ್ನೇ ಹೇಳ್ಕೊಟ್ಬಿಟ್ರು. ಇದು ಅವ್ರು ಮಾಡಿದ ತಪ್ಪದು ಒಂದು. ಆ ತಪ್ಪಿನ ಪ್ರಭಾವ ಕೊನೆಗೆ ಎಲ್ಲೆಲ್ಲೋ ಹೋಗ್ತಾ ಇದೆ. ಕೊನೆಗೆ ದುರ್ಯೋಧನಾದಿಗಳು ರಾಕ್ಷಸರೇ, ಅವರಿಗೂ ಹೇಳಬಾರದಾಗಿತ್ತು. ತಮಾಷೆ ನೋಡಿ ಅಲ್ಲಿ, ಅವ್ರು ಹೇಳಬಾರದು ನ್ಯಾಯವಾಗಿ. ಆದರೆ ಈ ಎಲಿಜಿಬಿಲಿಟಿ ಇದೆ ಅವರಿಗೆ, ಕ್ಷತ್ರಿಯರಾದ ಎಲಿಜಿಬಿಲಿಟಿ ಇದೆ. ಇದು ಫಜೀತಿ ಆಯ್ತು. ಒಬ್ಬ ಗೂಂಡ ಮಾರ್ಕ್ಸ್ ಕಾರ್ಡ್ ಸರ್ಟಿಫಿಕೇಟ್ ಇಟ್ಬಿಟ್ಟು ಅಡ್ಮಿಷನ್ ಕೊಡಲೇಬೇಕು, ಬೇರೆ ದಾರಿ ಇಲ್ಲ ಅವನಿಗೆ. ಆ ಸಮಯ ಬಂದ ಹಿಡಿದಾಕೋದ್ರೆ ಆಗಿಲ್ಲ ಅಂತ ಹೇಳಬೇಕು, ಬರೋದಿಲ್ಲ. ದುರ್ಯೋಧನ ಮಹಾ ಏಕಲವ್ಯನಿಗಿಂತ ಮಹಾಪಾಪಿ ಅವನು, ಏಕಲವ್ಯನಿಗಿಂತ ಎಷ್ಟೋ ವಾಸಿ, ಅಂಥ ಪಾಪಿಷ್ಟ ಅಂತವನು ಹೇಳಿಕೊಟ್ರು. ಯಾಕೆ? ಕ್ಷತ್ರಿಯರಾಗಿ ಹುಟ್ಟಿದ ಅಡ್ವಾಂಟೇಜ್ ತಗೊಂಡು. ಈ ದೃಷ್ಟಿಯಿಂದ ಮುಂದೆ ಶಿಕ್ಷೆ ಆಗದನ್ನ ಆಗುತ್ತೆ ದುರ್ಯೋಧನನಿಗೆ, ಆ ಕಾಲಕ್ಕೆ ಅವನಿಗಿದಾಗಿ. ಅದಕ್ಕೆ ಶಾಸ್ತ್ರ ಹೇಳುತ್ತದೆ, ಸ್ವರೂಪ ಗೊತ್ತಿದ್ದಾಗ ನಡ್ಕೊಳ್ಳೋ ರೀತಿಯೇ ಬೇರೆ. ಸ್ವರೂಪ ಗೊತ್ತಿಲ್ಲದೆ ಹೋಗಿದ್ದ ಕಾಲಕ್ಕೆ ಅವ್ರ ಹೊರಗಿನ ಅಪಿಯರೆನ್ಸ್ ಎಷ್ಟು, ಅಷ್ಟೇ ನಮಗೆ ತೀರ್ಮಾನ. ಗೊತ್ತಿದ್ದವರಿಗೆ ಮಾತ್ರ ಒಳಗೆ ನೋಡಿ ತಿಳ್ಕೋಬೇಕಾಗಿ. ಈ ದೃಷ್ಟಿಯಿಂದ ಅಶ್ವತ್ಥ ಒಂದು ದ್ರೋಣಾಚಾರ್ಯರ ಜೀವನ ಅತ್ಯಂತ ಅಧ್ಯಯನ ಯೋಗ್ಯವಾದಂತಹ ಜೀವನ. ಕಾಲ ಕಡಿತಾ ಹೋಯಿತು. ಒಂದು ಹಂತದಲ್ಲಿ ಅವರು ಘೋಷಣೆ ಮಾಡಿದ್ರು, ಧೃತರಾಷ್ಟ್ರ ಭೀಷ್ಮಾದಿಗಳೇ, ನಾನು ಹೇಳ್ಕೊಳ್ಳೋದೆಲ್ಲ ಮುಗಿದಿದೆ. ಈ ರಾಜಕುಮಾರರುಗಳೆಲ್ಲ ಸಾಕಷ್ಟು ಪರಿಣತರಾಗಿದ್ದಾರೆ, ಅವರ ಪರಿಣತ ನಾನು ತೋರಿಸ್ತೇನೆ ನಿಮಗೆ ಅಂತ ಹೇಳಿ ಅಸ್ತ್ರವಿದ್ಯಾ ಪರೀಕ್ಷೆಯ ರಂಗವನ್ನ ಇಟ್ಟು ಅದ ಮುಗಿದ್ರೆ ಇನ್ನ ಪಾಠ ಓದೋದಿಲ್ಲ, ಬಾಕಿ ಇಲ್ಲ ಅಂತ ಬಂದು ಅವರೆಲ್ಲ ಒಪ್ಪಿಕೊಂಡಾಗ ಹಸ್ತಿನಾಪುರದ ದೊಡ್ಡ ಒಂದು ಕ್ರೀಡಾಂಗಣ, ಅದಕ್ಕೋಸ್ಕರ ವಿಶೇಷವಾದ ವ್ಯವಸ್ಥೆ. ಅದೇನು ಶಸ್ತ್ರಾಸ್ತ್ರ ಪ್ರದರ್ಶನಕ್ಕೆ ಈ ವಿಮಾನ ಹಾರಾಟ ತೋರಿಸಬೇಕಾದ್ರೆ ಏನು ಮೆಜೆಸ್ಟಿಕ್ ತೋರಿಸಕ್ಕೆ ಸಾಧ್ಯ ಇಲ್ಲ, ಅದನ್ನ ಅದು ಬೇರೆ ವೇದಿಕೆಗಳೇ ಆಗಬೇಕು. ದಿವ್ಯಾಸ್ತ್ರಗಳನ್ನ ಏನು ಭಯಂಕರ ಬೆಂಕಿ ಉಳಿತಕ್ಕಂಥ ಅಸ್ತ್ರಗಳವೆಲ್ಲ ಕೂಡ ಅವುಗಳ ಪರೀಕ್ಷೆ ಅಂದ್ರೆ ಸಾಮಾನ್ಯವಲ್ಲ. ಅದಕ್ಕೋಸ್ಕರ ವಿಶೇಷವಾದಂತಹ ರಂಗವನ್ನು ಸಜ್ಜು ಮಾಡಿಬಿಟ್ಟು ಎಲ್ಲ ಆಸನ ವ್ಯವಸ್ಥೆ ಎಲ್ಲ ಮಾಡಿದ್ರೆ ತಿನ್ನಕ್ಕಾದ ಸ್ಟೇಡಿಯಂ ಹೇಗಿರುತ್ತೆ ನೋಡಬೇಕು. ಮಹಾಭಾರತದ ಚಿತ್ರ ಅದು ಕ್ರೀಡಾಂಗಣವನ್ನು ನಿರ್ಮಾಣ ಮಾಡಲಿಕ್ಕೇನೆ ಕಷ್ಟ, ಅಂತ ಹೊತ್ತಿನಲ್ಲಿ ರಣಾಂಗಣವನ್ನು ನಿರ್ಮಾಣ ಮಾಡ್ತಾ ಇದ್ದೆ. ಅಸ್ತ್ರವಿದ್ಯಾ ಪ್ರದರ್ಶನಕ್ಕೆ ಬೇಕಾದ ಎಷ್ಟು ಸೌಲಭ್ಯ ಇರಬೇಕು, ಗದಾಯುದ್ಧ ಪ್ರದರ್ಶನ ಮಾಡೋದಕ್ಕೆ ಅನುಕೂಲಗಳು ಬೇಕು, ಖಡ್ಗ ಯುದ್ಧಕ್ಕೆ ಬೇಕು, ಶಸ್ತ್ರಾಸ್ತ್ರ ಅಸ್ತ್ರಗಳಿಗೆ ಬೇಕು, ಶಸ್ತ್ರಗಳಿಗೆ ಬೇಕು, ದೂರದ ಗುರಿ ಹೊಡೆಯಲಿಕ್ಕೆ ಬೇಕು, ಅನೇಕ ವಿಧವಾದ ವಿದ್ಯೆ ತೋರಿಸಲಿಕ್ಕೆ ಅದಕ್ಕೆ ತಕ್ಕಂತೆ ಸ್ಟುಡಿಯೋದ ಎಷ್ಟು ವ್ಯವಸ್ಥೆ ಮಾಡಿರ್ತಾರೆ ನೋಡಿ. ಅದಕ್ಕೋಸ್ಕರ ಅಂತ ಒಂದು ವಿಭೂತಪೂರ್ವವಾದ ವ್ಯವಸ್ಥೆಯನ್ನು ಮಾಡಿ ಎಲ್ಲರನ್ನ ಸೇರಿಸಿ ದ್ರೋಣಾಚಾರ್ಯರು ವಿಧ್ಯುಕ್ತವಾದಂತಹ ಪೂಜೆಯೊಂದಿಗೆ ಪ್ರಾರಂಭ ಮಾಡ್ತಾರೆ. ಅದಕ್ಕೂ ಒಂದು ವಾಸ್ತುಶಾಂತಿ ಆಗಬೇಕು, ಅನೇಕರಿಗೆ ಗೊತ್ತಿಲ್ಲ. ಟೆಂಪರರಿ ಟೆಂಟ್ ಗಿಂಟ್ ಹಾಕಿದ್ರೆ ಅದಕ್ಕೆ ವಾಸ್ತುಶಾಂತಿ ಅಂತ ಆಗಬೇಕು. ಇದಕ್ಕಾದ್ರೆ ದೊಡ್ಡದಾಗತ್ತೆ ಅದು ಚಿಕ್ಕದಾಗತ್ತೆ ಅಂತ ವಾಸ್ತುಶಾಂತಿಯ ಪುಣ್ಯಾಹ ಇಲ್ದೇನೆ ಪ್ರವೇಶ ಮಾಡಕ್ಕೆ ಬರೋದಿಲ್ಲ. ಅದನ್ನೆಲ್ಲ ಮಾಡಿದ್ರಂತವರು. ಅದಕ್ಕೂ ವಿಶೇಷವಾದ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಪರಶುರಾಮದೇವರನ್ನು ಆರಾಧನೆ ಮಾಡ್ತಾ ಇದ್ದ. ಪರಶುರಾಮದೇವರ ಆರಾಧನೆಗೆ ಮುಖ್ಯ ಕಾರಣ ಸರ್ವೋತ್ತಮನಾಗಿದ್ದ ಒಂದು ಕಾರಣ, ತಮ್ಮ ಗುರುಗಳಾಗಿದ್ದ ಇನ್ನೊಂದು ಕಾರಣ, ಮತ್ತೆ ಧನುರ್ವಿದ್ಯ ಪ್ರವರ್ತಕ ರೂಪನೇ ಅದು. ಧನ್ವಂತರಿ ರೂಪದಿಂದ ಆಯುರ್ವೇದವನ್ನು ಪ್ರವರ್ತನೆ ಮಾಡಿದರೆ, ಪರಶುರಾಮ ರೂಪದಿಂದ ಧನುರ್ವೇದವನ್ನು ಪ್ರವರ್ತನೆ ಮಾಡ್ತಿರೋದ್ರಿಂದ ಅದಕ್ಕೆ ಅಧಿಕೃತ ದೈವ ಅಂತ ಕರಿತೇವಲ್ಲ ಅದು ಆಯ್ತು. ಇಷ್ಟ ವಿಶಿಷ್ಟ ಅಧಿಕೃತ ಮೂರು ಆಗಿದ್ದು ಪರಶುರಾಮ ದೇವರು. ರಾಮ ಭೃಗುದ್ವಹ ಸೂರ್ಜಿತ ದೀಪ್ತೆ ಕ್ಷತ್ರ ಕುಲಾಂತಕ ಶಂಭುವರೆಣ್ಯ, ದ್ವಾದಶ ಸ್ತೋತ್ರದಲ್ಲಿ ಪರಶುರಾಮರ ಆ ರೂಪದ ವರ್ಣನೆ ಮಾಡುತ್ತಾನೆ. ಅವಿಜಿತ ಕುಂಡ್ರಪತಿ ಸಮಿತಿ ವಿಖಂಡನ ರಮಾವರ ವೀರಪ ಭವಮಮ ಶರಣಂ. ಅವಿಜಿತ ಕುಂಡ್ರಪತಿ ಸಮಿತಿ ವಿಖಂಡನ ರಮಾವರ ವೀರಪ ಭವಮಮ ಶರಣಂ. ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮಾ ರಮಣ. ಪರಶುರಾಮ ರೂಪದಿಂದ ಇಳಿದು ಕ್ಷತ್ರಿಯರನ್ನ ದಿಕ್ಕೆಡಿಸಿದಂತಹ ರೂಪ. ಕ್ಷತ್ರಿಯರ ಒಂದು ಕಾಲಕ್ಕೆ ಧರ್ಮ ತಪ್ಪಿದಾಗ ಯಾರು ನಿಗ್ರಹ ಮಾಡಬೇಕು ಅವರನ್ನ? ಇವತ್ತು ಆ ಸ್ಥಿತಿ ಬಂದಿದೆ ಹೆಚ್ಚು ಕಡಿಮೆ. ರಾಜಕಾರಣ ಪೂರ್ತಿ ಕುಲಗೆಟ್ಟು ಹೋದಾಗ ಏನು ಮಾಡಬೇಕು ಅಂತ ಪ್ರಶ್ನೆ ಆಗುತ್ತೆ. ಇವತ್ತು ಯಾರು ಕೈಗೆ ರಾಜ್ಯಸೂತ್ರ ತಗೋಬೇಕು ಅಂದ್ರೆ ಗುರುಗಳು ಕೈಗೆ ರಾಜ್ಯಸೂತ್ರ ತಗೋಬೇಕು ಅಂತ ಹೇಳಿದ್ದ ಗುರುಗಳು. ಬ್ರಾಹ್ಮಣರ ಕೆಲಸ ಗೈಡ್ ಮಾಡೋದು, ಕ್ಷತ್ರಿಯರ ಕೆಲಸ ರೂಲ್ ಮಾಡೋದು. ರೂಲರ್ ತಪ್ಪಿದಾಗ ಈ ಗೈಡ್ ಮಾಡೋದೇ ಅಧಿಕಾರ ಸೂತ್ರ ಕೈ ವಹಿಸಬೇಕು ಅಂತ ಹೇಳಿದ್ದ. ವಿಶ್ವದ ಇತಿಹಾಸದೊಳಗೆ ಒಂದು ಪ್ರಸಂಗ ನಡೆದೋಯ್ತು. ಎಲ್ಲ ರಾಜರು ತಪ್ಪಿ ಹೋದ ಕಾಲಕ್ಕೆ ಸ್ವತಃ ಪರಶುರಾಮ ದೇವರು ಬ್ರಾಹ್ಮಣ ರೂಪದಿಂದ ಅವತಾರ ಮಾಡಿ ತಾವು ಇಡೀ ದುಷ್ಟತಕ್ಷರಿನೆಲ್ಲ ಆಶೆ ಮಾಡ್ತಾ ಇದ್ದ. ಅದಕ್ಕೆ ಹೇಳ್ತಾರೆ, ಬ್ರಾಹ್ಮಣರು ಅಂದ್ರೆ ಹೇಳೋರು, ಕ್ಷತ್ರಿಯರು ಅಂದ್ರೆ ಕೇಳೋರು. ಏನ್ ಕೇಳೋರು ಅಂದ್ರೆ ಶಾಸನ ಮಾಡೋರು ಅಂತ. ನಮ್ಮನ್ನ ಯಾರಿಗೆ ಕೇಳ್ತಾರೆ? ಕೇಳೋದು ಅಂದ್ರೆ ಅಧಿಕಾರವನ್ನು ಚಲಾಯಿಸೋದು ಅಂತ. ಅಧಿಕಾರ ಕ್ಷತ್ರಿಯರ ಹಕ್ಕು, ಉಪದೇಶ ಬ್ರಾಹ್ಮಣರ ಹಕ್ಕು. ಆದರೆ ಉಪದೇಶ ಮಾಡತಕ್ಕಂಥ ಬ್ರಾಹ್ಮಣ ಸರಿ ಇದ್ದು ಆಳ್ತಕ್ಕಂಥ ಕ್ಷತ್ರಿಯ ತಪ್ಪಿದಾಗ ಬ್ರಾಹ್ಮಣ ರೂಪದಿಂದ ಏನ್ ಮಾಡಬಹುದು ಅಂದ್ರೆ ಮಹಾಭಾರತ ಹೇಳುತ್ತದೆ, ವಿಪ್ರೋಪಿ ಯುದ್ಧೇತ ಮಹಾಪ್ರಭಾವ. ಸ್ವತಃ ಶಸ್ತ್ರ ಹಿಡಿಬೇಕು, ಜಗತ್ತಿನ ಹಿತಕ್ಕೋಸ್ಕರವಾಗಿ ಯುದ್ಧ ಮಾಡೋದು ಅನಿವಾರ್ಯ ಅಂತ ಯುದ್ಧವನ್ನು ಮಾಡಿ ಕ್ಷತ್ರಿಯರ ದುಷ್ಟಕುಲವನ್ನೆಲ್ಲ ಸಂಹಾರ ಮಾಡ್ತಾ ಇದ್ದ. ಇದು ಪರಶುರಾಮ ರೂಪದ ಹಿರಿಮೆ, ಎಲ್ಲರಿಗೂ ಮಾರ್ಗದರ್ಶನ ಮಾಡಿದಂಥ ರೀತಿ. ಆದರೆ ಮುಂದೆ ಬರ್ತಾ ಬರ್ತಾ ಏನಾಯ್ತು, ಕ್ಷತ್ರಿಯರು ತಪ್ಪಿದ್ರೆ ಬ್ರಾಹ್ಮಣರು ಗೈಡ್ ಮಾಡಬಹುದು, ಬ್ರಾಹ್ಮಣರು ತಪ್ಪಿ ಕ್ಷತ್ರಿಯರು ತಪ್ಪಿದ್ರೆ ಹೋಗುವಂತ ಕತೆ. ನೀನು ಹೇಳೋದಕ್ಕೆ ಹೇಳಿದ್ರೆ ಯಾರೂ ಇಲ್ಲೇ ಇಲ್ಲ. ಮನೆಯಲ್ಲಿ ಇಬ್ಬರು ಯಜಮಾನರು, ಇಬ್ಬರು ಕೂಡ ದಾರಿ ತಪ್ಪಿದ್ರೆ ಯಾರು ತಪ್ಪಿಸಬಹುದು? ಅಂತ ಒಂದು ಸ್ಥಿತಿಗೆ ಜನ ಬಂದಾಗ ಜಗತ್ತು ಉಳಿಯೋದು ಭಾರಿ ದುರ್ಲಭ. ಅಂತ ಹಂತದ ಕ್ಲೈಮ್ಯಾಕ್ಸ್ ಬಂದ ಕಾಲಕ್ಕೇನೆ ಕಲಿಯುಗದ ಪರಾಕಾಷ್ಠೆ ಅಂತ ಕರೀತಾರೆ. ಇವತ್ತು ಅಲ್ಲಲ್ಲೆಲ್ಲ ಕೊಲಪು ಉಂಟು. ನಮ್ಮ 15-20 ವರ್ಷದ ಎಷ್ಟು ವ್ಯತ್ಯಾಸ ಆಗಿದೆ ನೋಡಿ ನಮ್ಮ ಆಡಳಿತದಲ್ಲಿ. 15-20 ವರ್ಷ ಹಿಂದೆ ಒಂದು ಸರ್ತಿ ಏನಾದ್ರು ನೋಡಿರ್ಬೇಕು, ಎಲ್ಲಾರು ಒಂದು ಟ್ರೈನ್ ಆಕ್ಸಿಡೆಂಟ್ ಆದರೆ ರೈಲ್ವೆ ಮಿನಿಸ್ಟರ್ ರಿಸೈನ್ ಮಾಡಿಬಿಡ್ತಾರೆ, ತಕ್ಷಣ ರಿಸಿಜನ್ ಕೊಟ್ಬಿಡ್ತೀವಿ. ಎಲ್ಲೋ ಒಂದು ಗಡಿ ಆದರೆ ದಿವಸ ಆಗ್ತಾ ಇದೆ, ಕೇಳೋರೇ ಇಲ್ಲ, ಇದು ಸಮಸ್ಯೆ ಅಂತ ಕೇಳಿದೆ. ಏ ನನಗೆ ಸಂಬಂಧ, ನಾನು ಡ್ರೈವ್ ಮಾಡ್ತೀರಾ ಅಂತ ಕೇಳ್ತೇನೆ, ಇದು ಸಮಸ್ಯೆ. ಆಡಳಿತ ಸೂತ್ರ ವ್ಯಕ್ತಿ ಹಿಂದೆ ಹೇಗೆ ನಡ್ಕೋತಾ ಇದ್ದೆ, ಇವತ್ತು ಹೇಗೆ ನಡ್ಕೋತಾ ಇದ್ದಾನೆ? ಹಿಂದಿನ ಕಾಲದ ಜನ ಭ್ರಷ್ಟಾಚಾರ ಮಾಡಿಲ್ಲ ಅಂತ ಹೇಳ್ತಿದ್ರು, ಮಾಡಿದ್ರು ಮಾಡಿಲ್ಲ ಅಂತ ಹೇಳ್ತಿದ್ರು. ಈಗ ಹಾಗೆ ಹೇಳೋದಿಲ್ಲ, ಅವ್ರಿಗಿತ್ತಾರ ಎಷ್ಟೋ ವಾಸಿ ಅಂತ ಹೇಳ್ತಾರೆ, ಇದು ಸಮಸ್ಯೆ. ಅವರಷ್ಟು ನಾವು ಮಾಡಿಲ್ಲ ಅಂದ್ರೆ ಭ್ರಷ್ಟಾಚಾರ ಒಪ್ಪಿಕೊಂಡಾಗ ಆಯ್ತವ್ರಿ, ಊಟ ನೋಡಿ ಒಪ್ಪಿಕೊತಾ ಇದ್ದಾರೆ. ನಾವು ಭ್ರಷ್ಟಾಚಾರ ಮಾಡಿದ್ದೆ ಅವರಷ್ಟು ಮಾಡಿಲ್ಲ. ನಾವೀಗ ಅವ್ರ ಸರ್ಕಾರ ನಮ್ಮ ಸರ್ಕಾರ ಎಷ್ಟೋ ವಾಸಿ, ಇದನ್ನು ಏನ್ ತೋರಿಸ್ತಾ ಇದೆ? ಕೇವಲ 15-20-25-30 ವರ್ಷದಲ್ಲಿ ಎಂಥ ದೊಡ್ಡ ವ್ಯತ್ಯಾಸಗಳಿವೆಲ್ಲ ಕೂಡ. ಇದೆಲ್ಲ ಯೋಚನೆ ಮಾಡಿದರೆ ಕಲಿಯುಗ ಎಷ್ಟು ಫಾಸ್ಟ್ ಆಗಿ ಸೂರ್ಯ ಮುಳುಗ್ತಿರ್ಲಿಕ್ಕೆ ಕತ್ತಲೆ ಹೇಗೋ ದೀಪ ಹೋಗ್ತಾ ಬರುತ್ತೆ. ಸ್ವಲ್ಪ ಇರ್ತಾ ಇದ್ದ ಕತ್ತಲೆ ನೋಡಿ ನೋಡ್ತಿರ್ಲಿಕ್ಕೆ ಎಲ್ಲ ಕವರ್ ಮಾಡಿದ್ರು. ಕಲಿಯುಗ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಹೋಗಿ ಕೊನೆಗೆ ಒಂದು ಕಾಲ ಬರುತ್ತಂತೆ, ತಿಳುವಳಿಕೆ ಜನಗಳೇ ಇಲ್ಲ, ನಿಯಮ ನೀತಿ ಏನೇನಿದೆ ಕಂಡ ಅಂದ್ರೆ ತಲೆ ಹೊಡೆದ ತಗೊಂಡು ಹೋಗ್ತಿರೋದೇ ಕೆಲಸ. ಎತ್ತಿಗಿಡಿ ಈಗಲೇ ಸ್ಥಿತಿ ಬರ್ತಾ ಇದೆ, ಇನ್ನು ಕೊನೆಗೆ ಇನ್ನೇನು ಕೇಳೋದು, ಹೊಡೆದಾಯ್ತು ಕಿತ್ಕೊಂಡು ಹೋದ ಅಂತಾನೆ ಅರ್ಥ ಆಗುತ್ತೆ. ಭಯಂಕರವಾದ ಸನ್ನಿವೇಶ ಬರ್ತಿದೆ. ಅದರ ದುಷ್ಪರಿಣಾಮ ಮಳೆ ಬೆಳೆ ಎಲ್ಲ ನಿಂತೋಗುತ್ತಂತೆ. ಮಳೆ ಬೆಳೆಗಳೆಲ್ಲ ನಿಂತೋಗಿಬಿಟ್ಟು ಅತ್ಯಂತ ದಾರುಣವಾದಂತಹ ವ್ಯವಸ್ಥೆ. ಇವತ್ತು ಕೆಲವು ಕಡೆಯಲ್ಲಿ ಮಳೆ ಆಗ್ತಾ ಇದೆ, ಎಲ್ಲೆಲ್ಲೂ ಮಳೆಯ ಹೆಸರೇ ಇಲ್ಲ. ಆಗ ಮಳೆ ಅಕಸ್ಮಾತ್ ಬಂದ್ರೆ ಹೇಗೆ ಬರುತ್ತಂತೆ? ಇವತ್ತು ನಾವು ಕೇಳಿದ್ದೇವೆ, ಇಲ್ಲಿ ಮಳೆ ಇದ್ರೆ, ಗಿರಿನಲ್ಲಿ ಮಳೆ ಇದ್ರೆ ಹನುಮಂತಗಳಲ್ಲಿ ಮಳೆ ಇಲ್ಲ, ಅಲ್ಲಿದ್ರೆ ಯಶವಂತಪುರದಲ್ಲಿ ಇಲ್ಲ, ಅಲ್ಲಿದ್ರೆ ಜೆ ಪಿ ನಗರದಲ್ಲಿ ಇಲ್ಲ. ಅಲ್ಲಿ ಹಾಗಲ್ಲ, ಈ ಕ್ರಾಸಲ್ಲಿ ಇದ್ರೆ ಆ ಕ್ರಾಸಲ್ಲಿ ಇಲ್ಲ, ಈ ಕ್ರಾಸಲ್ಲಿ ಮನೆ ಇದೆ ಆ ಕ್ರಾಸಲ್ಲಿ ಒಂದೇ ಪಟ್ಟು ಬಡಾವಣೆ ಅಲ್ಲಿ ಇಲ್ಲಿ ಮನೆ ಇಲ್ಲ. ಅಷ್ಟೇ ಅಲ್ಲ, ಮನೆ ಬರ್ತಾ 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 ಒಂದು ಮನೆ ಮಳೆ ಇದ್ರೆ ಇನ್ನೊಂದು ಮನೆ ಮಳೆ ಇಲ್ಲ. ಮನೆ ಕೊನೆಗೆ ಹೇಳ್ತಾರೆ, ಭಾಗವತಲ್ಲಿ ಹೇಳ್ತಾರೆ, ಒಂದು ಹಸು ನಿಂತಿದ್ರೆ ಈ ಕೋಡಿನ ಮೇಲೆ ಮಳೆ, ಆ ಕೋಡಿನ ಮಳೆ ಇಲ್ಲ. ಇವತ್ತು ಲೆಕ್ಕ ಅಂದ್ರೆ ಯಾವ ಮಟ್ಟದ ಒಂದು ಕ್ಷಾಮ ಕೊಡಬಹುದು ಅಂತ ಹೇಳ್ತಾರೆ. ಇದರಿಂದ ಏನೀಗ ನೀತಿ ಎಂಬಗಳನ್ನ ಪಾಲನೆ ಮಾಡ್ತಾ ಹೋದ್ರೆ ಪರಸ್ಪರಂ ಭಾವಯಂತಹ ಶ್ರೇಯ ಪರಮ ವಾಪ್ಸ್ಯತ. ಸರಿಯಾಗಿ ಟ್ಯಾಕ್ಸ್ ಕೊಡ್ತಿದ್ರೆ ರೂಲ್ ಮಾಡಕ್ ಬರ್ತದೆ, ಟ್ಯಾಕ್ಸ್ ಕೊಡೋದು ತಪ್ಪಿದಾಗ ಅವ್ರಿಗೆ ಹಣ ಇಲ್ಲಾಗ ದೇವತೆಗಳಿಗೆ ನಾವು ಸಕಾಲಕ್ಕೆ ಯಜ್ಞ ಯವನ ಹವನ ಹೋಮ ಎಲ್ಲದಕ್ಕಿಂತ ಹೆಚ್ಚಾಗಿ ಸತ್ಯ ಧರ್ಮಗಳ ಪಾಲನೆ ಮಾಡ್ತಾ ಇದ್ರೆ ದೇವತೆಗಳು ರೆಸಿಪ್ರೊಕೇಟ್ ಮಾಡ್ತಾರೆ, ಅದನ್ನೆಲ್ಲ ತೀರಿಸ್ತಾ ಹೋಗ್ತಾರೆ. ಅದು ಒನ್ ಸೈಡೆಡ್ ಆಗಿಬಿಟ್ರೆ ಎಲ್ಲ ಸ್ಟಾಪ್ ಆಗುತ್ತೆ. ಅಂತ ಒಂದು ಕಾರಣ ಕಾಲ ಬಂದಾಗ ಭಗವಂತ ಕಲ್ಕಿ ರೂಪದಿಂದ ಅವತಾರ ಮಾಡ್ತಾರೆ ಅಂತ ಹೇಳಿ, ಆಗ ಭಗವಂತ ಕಲ್ಕಿ ರೂಪದಿಂದ ಅವತಾರ ಮಾಡಿ ಪುನಃ ಎಲ್ಲ ಸೆಟ್ರೇಟ್ ಪಡ್ತಾರೆ. ಇಡೀ ವಿಶ್ವದ ವ್ಯವಸ್ಥೆಯೆಲ್ಲ ಮತ್ತೊಮ್ಮೆ ಕೃತಯುಗವನ್ನ ನಿರ್ಮಾಣ ಮಾಡ್ತಾರೆ ಅಂತ ಭಗವಂತ. ಅದಕ್ಕೆ ಮೂಲ ಯುಗಾದೆ ಧರ್ಮ ವಿವರ್ಧನ ಮೂಲ ಯುಗಾದೆ, ಇದು ಕಲಿಮಲ ಹುತವಹ ಸುಭಗ ಮಹೋತ್ಸವ ಶರಣದ ಕಲ್ಕೀಶ ಹೇ ಭವ ಮಮ ಶರಣಂ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮಾ ರಮಣ. ನಾಳೆ ಕಲ್ಕಿ ಜಯಂತಿ, ಅದಕ್ಕೆ ಇದನ್ನು ಹೇಳಿದ್ದು ಇವತ್ತಿನ ದಿವಸ. ನಾಳೆ ಕಲ್ಕಿ ಜಯಂತಿ ಆಗುತ್ತೋ ಆಗಿದೆಯೋ ಅಂತ ಪ್ರಶ್ನೆ ನಮಗೆ, ಆಗುತ್ತೋ ಆಗಿದೆಯೋ ಅಂತ ಕೇಳಿದ್ರೆ ಆಗಿದೆ. ಎಷ್ಟೋ ಸರ್ತೆ ಯುಗಗಳು ನಡೆದು ಹೋಗಿದ್ದರಿಂದ ಆಗಿರೋದು ಹೌದು, ಈ ಕಲಿಯುಗದಲ್ಲಿ ಆಗೋದು ಹೌದು. ಮತ್ತೆ ಭಗವಂತನ ಅವತಾರಗಳು ನಿತ್ಯವಾದ್ದರಿಂದ ಆಯಾ ಕಾಲಕ್ಕೆ ಆಗೋದ್ರಿಂದ ಕಲಿಕೆ ರೂಪ ಕಲಿಯುಗದ ಕೊನೆಗೆ ಬರುತ್ತೆ. ನಾಳೆ ನಾಳೆದಲ್ಲಿ ಬರುತ್ತೆ ಅಂತ ಯೋಚನೆ ಮಾಡಬೇಡಿ. ಮತ್ತೆ ಜಯಂತಿ ಆಚರಣೆ ನಾಳೆ ದಿವಸನೇ ಹೊರತು ಅವತಾರವಾಗೋದು ಮಾತ್ರ ಕಲಿಯುಗದ ಕೊನೆಗೆ. ಕಲಿಯುಗ ಎಷ್ಟು ವರ್ಷ ಇದೆ ಗೊತ್ತೇನು, ನನಗೆ ತಿಳುವಳಿಕೆ ಹೇಳ್ತೇನೆ. ಆಗಲೇ ಮದ್ರಾಸ್ನಲ್ಲಿ ಕಲಿಕೆ ಬಂದ್ಬಿಟ್ಟಿದ್ದಾನೆ, ಹೊಡ್ಕೊಂಡ್ಬಿಟ್ಟಿದೆ. ಅಲ್ಲಿ ಕಲಿಕೆ ಭಗವಾನ್ ಶುರು ಮಾಡಿಬಿಟ್ಟಿರ್ತಾರೆ, ಅವರೆಲ್ಲ ಲೋಕ ಉದ್ಧಾರ ಮಾಡೋರಲ್ಲ, ಲೋಕ ನಾಶ ಮಾಡೋರು. ಸೀದಾ ಜೈಲಿಗೆ ಹೋಗೋ ವ್ಯವಸ್ಥೆ ಮಾಡಿಕೊಳ್ಳರೆ ಹೊರತು ಲೋಕೋದ್ಧಾರ ಮಾಡೋರಲ್ಲ. 1999 ಬಂದ್ಬಿಟ್ಟು ಪ್ರಯೋಗ ಕಲಿಯುಗದ ಕೊನೆ ಅಂತ ಕೂಗಾಡಿಬಿಟ್ಟಿದ್ರು ಪಾಪ ಎಲ್ಲರೂ ಕೂಡ, ಹುಚ್ಚುತನ. ಅದಕ್ಕೆ ನಮ್ಮ ಶಾಸ್ತ್ರ ಪುರಾಣ ಇವತ್ತು ಕರೆಕ್ಟ್ ಅಂತ ಹೇಳೋದಕ್ಕೆ ಅದೇ ದೃಷ್ಟಾಂತ. ಎಷ್ಟೋ ಜನದ ಯಾವುದೋ ನಾಸ್ಟ್ರಾಡಮಸ್ ಅವರೆಲ್ಲರ ಭವಿಷ್ಯ ನೋಡಿಬಿಟ್ಟು 1999 ಪ್ರಳಯ ಆಗೋಗ್ಬಿಡುತ್ತೆ ಅಂತ ಗಲಾಟೆ ಬಿಸಿಬಿಟ್ಟಿದ್ರು. ಅದ್ರ ಪುಸ್ತಕಗಳು ಬಂದ್ಬಿಟ್ಟಿದ್ರು ಆಗ್ಲೇನೆ, ಎಷ್ಟೋ ಜನಗಳು ಎಫ್ಡಿ ತಕೊಂಡ್ಬಿಟ್ಟಿದ್ರು ಪಾಪ, ಇನ್ನೇನು ಯಾವಾಗ ಹೋಗ್ಬಿಡ್ತೇವಲ್ಲ ಅಂತ ಅಂತ ಸ್ಥಿತಿಯಲ್ಲಿದ್ರು ಪಾಪ. ಆದ್ರೆ ಏನು ಆಗಲಿಲ್ಲ. ಭಾಗವತ ಹೇಳ್ತಾ ಇದೆ ಕಲಿಯುಗದ ಪ್ರಮಾಣ ಎಷ್ಟಿದೆ ಗೊತ್ತೇನು, 432,000 ವರ್ಷ ಇರೋದು. 432,000 ವರ್ಷ ಕಲಿಯುಗ ಇದೆ. ಈಗ ಆಗಿರೋದು 5,000 ಚಿಲ್ಲರೆ ಮಾತ್ರ. ಎಲ್ಲಿದೆ ಇದು? ಇದು ಡಾನ್ ಆಫ್ ಕಲಿಯುಗ, ಎಂಡ್ ಆಫ್ ಕಲಿಯುಗ ಅಲ್ಲ, ಡಾನ್ ಆಫ್ ಕಲಿಯುಗದಲ್ಲೇ ಎಷ್ಟು ಆಗ್ತಿರೋದು. ಜೊತೆ ಕಲಿಯುಗ ಕಲಿತವತಾರ ಆಗಾದ್ರಿಂದಾಗೇನೆ ಇವತ್ತು ನಾಳೆ ಆಗೋದಲ್ಲ, ಆಗೋದು ನಿಶ್ಚಿತ. ಈ ಮಧ್ಯೆ ಮಧ್ಯೆ ಏನು ವ್ಯವಸ್ಥೆ ಕೆಟ್ಟಿದೆ, ಸ್ವಲ್ಪ ಸ್ವಲ್ಪ ಸರಿ ಹೋಗ್ತಾ ಇರುತ್ತೆ ಮತ್ತೆ ಬರ್ತಾ ಇರುತ್ತೆ. ಮುಂದೆ ಮಾತ್ರ ಯಾವುದು ಸರಿ ಹೋಗದ ಅವ್ಯವಸ್ಥೆ ಪರಮಾವಧಿ ಬಂದು ಯಾರು ನಿಯಂತ್ರಣ ಮಾಡಕ್ ಆಗೋದೇ ಇಲ್ಲ. ಆಗ ಭಗವಂತ ಯದಾ ಯದಾ ಹಿ ಧರ್ಮಸ್ಯ ಲಾಲಿರ್ಭವತಿ ಭಾರತ ಅಭ್ಯುತ್ಥಾನ ಧರ್ಮಸ್ಯ ತದಾ ಆತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಎಲ್ಲ ಅವತಾರಗಳ ಉದ್ದೇಶನೂ ಅದೇನೆ, ಹಾಗೆ ಮಾಡಿ ಕೃತಯುಗವನ್ನ ಪುನಃ ಪ್ರವರ್ತನೆ ಮಾಡ್ತಾರೆ. ಇಷ್ಟೆಲ್ಲ ಮಾಡಲಿಕ್ಕೆ ಭಗವಂತ ಎಷ್ಟು ಟೈಮ್ ತಗೋತಾನಾಗೋದು ಭಾರಿ ವಿಶೇಷ. ಈ ಕಲಿಯುಗ ವಿಶ್ವವನ್ನೇ ಸೆಟ್ರೇಟ್ ಮಾಡಬೇಕಲ್ಲ, ಎಷ್ಟು ಟೈಮ್ ತಗೊಳ್ತಾನೆ? ಬಿಟ್ಟು ಬಂದ ರಿಪೇರಿ ಮಾಡಲಿಕ್ಕೆ ತೋರಿಸ್ಬೇಕು, ಕಸಗಳು ಸರಿ ವ್ಯವಸ್ಥೆ ಮಾಡಕ್ಕೆ ಒಂದೇ ವಾರಗಟ್ಟಾರು ಇನ್ನೂ ರಿಪೇರಿ ಆಗಿಲ್ರಿ, ಇನ್ನೂ ಕಸ ಗುಡಿಸಿಲ್ಲ ಸರಿಯಾಗಿ ಎಲ್ಲ ರೂಮ್ ಅಂತ ಹೇಳ್ತಾರೆ. ನಂಬಿಟ್ಟು ಮನೇನ ಅಂತದ್ ಇಡೀ ವಿಶ್ವವನ್ನ ಭಗವಂತ ಹೇಗೆ ಬದಲಾಯಿಸ್ತಾರೆ ಅಂದ್ರೆ ದಿನಾರ್ಧ ಮಾತ್ರ ಅಂತ ಹೇಳ್ತಾರೆ. 6 ಅವರ್ಸ್ ಅಲ್ಲಿ ಚೇಂಜ್ ಮಾಡ್ತಾರೆ ಎಂಟೈರ್ ಇದನ್ನ ವಿಶ್ವದ ವ್ಯವಸ್ಥೆನ. 6 ತಾಸಲ್ಲಿ ಭಗವಂತ ಬದಲಾಯಿಸ್ತಾರೆ, ಅಷ್ಟು ಬೇಕಿಲ್ಲ. ತರ ನಾವು ಲೋಕದೃಷ್ಟಿಯಲ್ಲಿ 6 ತಾಸು ಅಷ್ಟೇ, ಕಣ್ಣು ಮುಚ್ಚಿ ಕಣ್ಣು ತೆರೆದ್ರೆ ಏನನ್ನೂ ಮಾಡಬಲ್ಲ ಭಗವಂತ. ನಿಖಿಲಾಘೌಘ ವಿನಾಶನ ಪರಸೌಖ್ಯಪ್ರದ ದೃಷ್ಟಿ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ್ಯ ಮೇತೆ. ತನ್ನ ದೃಷ್ಟಿ ಮಾತ್ರದಿಂದ ಏನನ್ನೂ ಮಾಡಬಲ್ಲ, ಲೋಕದ ದೃಷ್ಟಿಯಲ್ಲಿ ಅಷ್ಟು ಮಾಡಿದಾಗ ಮಹಾಲಕ್ಷ್ಮೀ ದೇವಿ ಕುದುರೆ ಹತ್ತಾರೆ. ಪರಮಾತ್ಮ ತಾನು ಅಶ್ವಾರೂಢರಾಗಿ ಆ ಕೆಲಸವನ್ನು ಮಾಡ್ತಾರೆ ಅಂತ. ಈ ದೃಷ್ಟಿಯಿಂದ ಕಲಿಕೆ ರೂಪದ ಚಿಂತನೆ ಅತ್ಯಂತ ಮುಖ್ಯವಾದದ್ದು. ಇಲ್ಲಿ ದ್ರೋಣಾಚಾರ್ಯರು ಈ ಕಲಿಯ ಪ್ರಭಾವಕ್ಕೆ ಒಳಗಾಗ್ತಾ ಇದ್ದಾರೆ, ದುರ್ಯೋಧನ ಪ್ರಭಾವಕ್ಕೆ ಒಳಗಾಗಿದ್ದರ ಸಂಕೇತವೇ. ದುಷ್ಟರನ್ನ ಅಪ್ರಿಷಿಯೇಟ್ ಮಾಡೋದು ಅಂದ್ರೆ ತಪ್ಪು, ವೈಭವೀಕರಣ ಮಾಡಬಾರದು, ದುಷ್ಟರನ್ನ ವೈಭವೀಕರಿಸಬಾರದು. ಏಕಲವನ್ನ ವೈಭವೀಕರಣ ಮಾಡಿ, ಅದರಿಂದಾಗಿ ಏನಾಯ್ತು, ಇವತ್ತಿನ ಜನಕ್ಕೆಲ್ಲ ಮಿಸ್ಗೈಡ್ ಆಗ್ತಾ ಇದೆ. ಜಗತ್ತಿನ ಏಕಲವ್ಯನನ್ನ ಹೊಗಳು ನೆವದ ಒಳಗೆ ದ್ರೋಣರನ್ನ ಅದನ್ನ ಎಲ್ಲರನ್ನೂ ಬೈದು ಬಿಡ್ತಾನೆ. ತದ ದ್ರೋಣರು ಕೂಡ ಅದಕ್ಕೆ ಒಳಗಾಗಿ ಬಿಟ್ಟು ಅವನಿಗೆ ರಹಸ್ಯವಾಗಿ ಸಹಾಯ ಮಾಡುವ ಮೂಲಕವಾಗಿ ದೊಡ್ಡ ಅಪರಾಧವನ್ನೇ ಮಾಡ್ತಾರೆ. ಅದರ ಫಲಿತಾಂಶ, ಅವರು ದೊಡ್ಡ ದೇವತೆಗಳಾದ್ದರಿಂದ ನರಕಾಜನಾರ್ಥ ಅವರಿಗಿಲ್ಲ, ಆದರೆ ಅದೇ ಟೋಕನ್ ಪನಿಷ್ಮೆಂಟ್ ಅವರಿಗೆ ಆಗಲೇಬೇಕು, ಭಗವಂತ ಮಾಡಿಸ್ತಾನ. ಇಷ್ಟೆಲ್ಲ ಆದ್ರೆ ಹೇಳಿದ್ರು, ಪೂಜೆ ಇತ್ಯಾದಿ ಮಾಡಿದ್ರು ಪರಶುರಾಮ ರೂಪಕ್ಕೆ. ಅನಂತರ ಒಬ್ಬೊಬ್ಬರೇ ಅಸ್ತ್ರವಿದ್ಯಾ ಪ್ರದರ್ಶನ ಪ್ರಾರಂಭ ಮಾಡ್ತಾ ಇದ್ದಾರೆ. ಕುಂತಿ ಕೂತಿದ್ದಾರೆ, ಧೃತರಾಷ್ಟ್ರ ಕೂತಿದ್ದಾರೆ, ಕಾಂಧಾರಿ ಕೂತಿದ್ದಾರೆ, ಧೃತರಾಷ್ಟ್ರ ಕೂತಿದ್ದಾನೆ, ಕಣ್ಣೆ ಇಲ್ಲ ಕೂತಿದ್ದಾನೆ ನೋಡ್ಲಕ್ಕೆ, ಅದು ತಮಾಷೆ. ಕಣ್ಣಿಲ್ದೋ ನೋಡ್ತಾ ಕೂತಿದ್ದಾನೆ ಗಾಂಧಾರಿ, ಕಣ್ಣಿದ್ರು ಬಟ್ಟೆ ಕರ್ಕೊಂಡು ನೋಡ್ತಾ ಕೂತಿದ್ದಾಳೆ. ಕಣ್ಣಿಲ್ದೋ ನೋಡ್ಲಕ್ಕೆ ಬರುತ್ತಾ ಅಂತ ಕೇಳಿದ್ರೆ ಕಾಮೆಂಟ್ರಿ ಯಾಕೆ ಬರೋದಿಲ್ಲ? ಇದರ ಸಂಜೆ ಕಾಮೆಂಟ್ರಿ ಹೇಳ್ತಾ ಇದ್ದಾರೆ, ಕೇಳ್ತಾ ಕೂತಿದ್ರಷ್ಟೇ. ಇವತ್ತು ಆ ದೃಷ್ಟಿಯಿಂದ ಆಗಿನ ಕಾಲದಿಂದನೂ ಕೂಡ ವ್ಯವಸ್ಥೆ ಇದ್ದೇ ಇತ್ತು. ಅವರೆಲ್ಲ ಹಿಡಿತಿದ್ರೆ ಎಲ್ಲ ಪರೀಕ್ಷೆ ಕೊಡ್ತಾ ಇದ್ದಾರೆ. ಒಬ್ರಾದ್ರು ಅವರಾದ್ರೂ ಇವರಾದ್ರೂ ಎಲ್ಲ ದುಶ್ಯಾಸ್ತರ ಅವರೆಲ್ಲ ಉಗಿತಾ ಮುಗಿತಾ ಬಂದ್ರೆ ಎಂದ್ರೂ ಕೂಡ ತಮ್ಮ ನಿಮಿಟ್ಟದಲ್ಲಿ ಏನೈತೆ ಎಲ್ಲ ತೋರಿಸ್ತಾ ತೋರಿಸ್ತಾ ಬಂದ್ರು. ಅಂದ್ರೆ ವಿಸ್ತಾರವಾಗಿ ಹೇಳ್ತಾ ಹೋಗ್ತಾರೆ. ಕೊನೆಯ ಘಟ್ಟದಲ್ಲಿ ಅರ್ಜುನ ಪ್ರವೇಶವನ್ನು ಮಾಡಿದ್ದ. ಅರ್ಜುನರ ವಿಶೇಷವಾದ ಸಾಮರ್ಥ್ಯ ನೋಡಕ್ಕೆ ಎಲ್ಲರೂ ಕಾಯ್ತಾ ಇರ್ತಾರೆ. ಅರ್ಜುನ ಈಗಾಗಲೇನೆ ಲಾಸ್ಟಲ್ಲಿ ಹುಡುಗರು ಫಸ್ಟ್ ಯಾರು ಇರ್ತಾರೆ ಅಂತ ಗಮನ ಬಂದ್ಬಿಟ್ಟಿರ್ತಾರಲ್ಲ ಆ ಟೈಪು. ಅರ್ಜುನ ಬಗ್ಗೆ ಎರಡು ಬೇಕಾದಷ್ಟು ಗಮನ ಇತ್ತು. ಸ್ವತಃ ದ್ರೋಣರೇ ಅವರಿಗಾಗಿ ವಿಶೇಷವಾದಂತಹ ಪ್ರಶಂಸೆ ಮಾಡಿಬಿಟ್ಟಿದ್ರು. ಎಲ್ಲರೂ ಕಾಯ್ತಾ ಇದ್ರು. ಅರ್ಜುನ ಬಂದ. ಅವರಿಗೂ ಯಾರೂ ಮಾಡದೇ ಇದ್ದಂತಹ ಸಾಹಸವನ್ನು ಮಾಡಿ ತೋರಿಸಿದನು. ಅವರಿಗೆ ಪ್ರದರ್ಶನ ಕೊಟ್ಟವರು ಯಾರೂ ಕೂಡ ಅದು ಹತ್ತಿರ ಬಂದಿರಬಾರದು ಅಂತ ಒಂದು ವೈಭವದ ಪ್ರದರ್ಶನ ಅರ್ಜುನ ತೋರಿಸ್ತಾನೆ. ಏನು ತೋರಿಸ್ತೆ ಅಂತ ಹೇಳಿದ್ದ. ಅವಿಧ್ಯನ್ ಮಾಶಕೇ ಪಾತೆ ಪಕ್ಷಿಣ ಪಕ್ಷ ಏವಚ. ದೂರದಲ್ಲಿ ಒಂದು ನೊಣ ಭಾರಿ ದೂರದೊಳಗೆ, ಅದಕ್ಕೆ ಹೊಡಿಬಾರದು, ಆದ್ರೆ ಒಂದು ಕಾಲಿ ಹೊಡಿಬೇಕಷ್ಟೆ. ಎಷ್ಟು ಬಜೀತಿದೆ ಲೆಕ್ಕಾಗಿ ದೂರದಲ್ಲಿ ನೊಣ ಕಾಣದೆ ಫಸ್ಟ್ ಬರುಷ್ಯ ಕಾಣದೆ ತಿಳ್ಕೊಂಡು ಹೋಗ್ತಿರ್ತಾರೆ ಜನ. ಅಂತ ಹೊತ್ತಲ್ಲಿ ನೊಣದ ಕಾಲಿ ಹೊಡಿಬೇಕಂತ ಎಷ್ಟು ಚಿಕ್ಕ ಎಷ್ಟು ಸಮಸ್ಯೆ ಅದು. ಒಂದು ಅರ್ಜುನ ಹೊಡೆದನಂತೆ. ಅವಿಧ್ಯನ್ ಮಾಶಕೇ ಪಾದೆ, ಅಷ್ಟು ದೂರ ಇದ್ದಂತಹ ಅದರ ಒಂದೇ ಒಂದು ಕಾಲಿಗೆ ಹೋಗೋ ಹೊಡೆದನಂತೆ. ಎಂಥ ಒಂದು ಇವತ್ತು ಆಪರೇಷನ್ ಮಾಡೋದು ಎಷ್ಟು ಹುಷಾರಾಗಿರ್ಬೇಕು ನೋಡಿ. ಎಷ್ಟು ಸೂಕ್ಷ್ಮ, ಎಷ್ಟು ಒಂದು ನರ ಹೆಚ್ಚು ಕಡಿಮೆ ಕಟ್ಟಾ ಇತ್ತು ಅಂದ್ರೆ ಕತೆ ಮುಗಿದೋಯ್ತವನು. ಎಷ್ಟು ಹುಷಾರ ಮಾಡಬೇಕಲ್ಲ. ನಾವು ಶಸ್ತ್ರಚಿಕಿತ್ಸಾ ಕೋವಿದ ಇವರಾದ್ರೆ ಅಸ್ತ್ರಪ್ರವೀಣನಾಗಿದ್ದ ಅರ್ಜುನ. ಪಾಂಡವಾನಾಂ ಧನಂಜಯ, ಅಷ್ಟು ಚೆನ್ನಾಗಿ ಮಾಡಿದಾಗ ಜನಗಳು ಆಶ್ಚರ್ಯ ಪಡ್ತಾರೆ, ಭಲೇ ಅರ್ಜುನ ಅಂತ ಹೋಗಿ ಬಿಡ್ತಾರೆ. ಅದು ಸಾಲದು ಅನ್ನ ಹಾಗೆ ದೂರದಲ್ಲಿ ಒಂದು ಪಕ್ಷಿ, ದೂರದಲ್ಲಿ ಪಕ್ಷಿ ಇಟ್ಟಿದ್ದಾರೆ. ಅದು ಕೊಡೆಯಾಗಿಲ್ಲ, ಅದರ ಬೇರೆ ಒಂದೊಂದು ಕೊಡೆಯಾಗಿಲ್ಲ, ಅದರ ಕಣ್ಣಿಗೆ ಹೊಡೆಯಾಗಿಲ್ಲ, ರೆಪ್ಪೆ ಮಾತ್ರ ಹೊಡಿಬೇಕಂತ. ಎಷ್ಟು ಆಸೆ, ರೆಪ್ಪೆ ಮಾತ್ರ ಬಾಣ ಹೊಡಿಬೇಕು. ಅರ್ಜುನ ಹೊಡಿತೀಯಾ, ಹೊಡಿತಾರೆ ಅಂತ ಹೇಳ್ತಾರೆ. ರೆಪ್ಪೆ ಮಾತ್ರ ತುಂಡಾಗಿ ಬಿಡಬೇಕು. ಆ ರೀತಿ ಬಾಣ ಹೊಡೆದನಂತೆ. ಏನು ಆಶ್ಚರ್ಯ, ಫಸ್ಟ್ ಕ್ಯಾಟ್ರಾಕ್ ಆಪರೇಷನ್ ಮಾಡದೆ ಮಾಡ್ತಾನೆ ಪುಣ್ಯಾತ್ಮ. ರೆಪ್ಪೆ ನೋಡಿ ಕಣ್ಣು ಆಪರೇಷನ್ ಎಷ್ಟು ಕಷ್ಟ ಇದೆ. ಕ್ಯಾಟ್ರಾಕ್ ಆಪರೇಷನ್ ಮಾಡಬೇಕಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಒನ್ಸ್ ಫಾರ್ ಆಲ್ ಬ್ಲೈಂಡ್ ಆಗಿಬಿಡ್ತಾನೆ. ಎಷ್ಟು ಹುಷಾರಿಂದ ಮಾಡಬೇಕು. ಅರ್ಜುನ ಎಲ್ಲಿಂದ ಮಾಡ್ತಾನೆ ಗೊತ್ತು, ಎಷ್ಟು ದೂರದಿಂದ ದೂರ ಇರತಕ್ಕಂತ ಇದಕ್ಕೆ ಹೊಡೆದಾಗ ರೆಪ್ಪೆ ಮಾತ್ರ ಕತ್ತರಿಸಿ ಬಿಟ್ಟನು. ಇದು ಅರ್ಜುನ ಸಾಹಸವನ್ನ ದೇವತೆಗಳು ಅಭಿನಂದನೆ ಮಾಡ್ತಾ ಇದ್ದಾರೆ. ಅಂತಹ ಮಟ್ಟಿಗೆ ಪ್ರದರ್ಶನ ತೋರಿಸ್ತಾ ಇದ್ದಾರೆ. ಆ ಹೊತ್ತಿಗೆ ನಮಗೊಂದು ಪ್ರಶ್ನೆ ಬರ್ತದೆ. ಅಂತೂ ಇವತ್ತಿದ್ದಾಗೆ ಕಾಣುತ್ತ ಅವತ್ತು ಕೂಡ ತಮ್ಮ ಪ್ರಾಕ್ಟೀಸ್ಗೋಸ್ಕರ ಇವತ್ ಬರ್ತಾರ ವೈದ್ಯರುಗಳೆಲ್ಲ, ಇಲ್ಲಿ ಬೇರೆ ಪ್ರಯೋಗ, ಅದು ಹಂದಿ ಬೇರೆ ಪ್ರಯೋಗ ಅಂತ ಮಾಡ್ತಿರ್ತಾರಲ್ಲ, ಅವತ್ತು ಹಿಂಸೆ ಮಾಡಲ್ಪಡುತ್ತಲ್ಲ. ಹಾಗೆ ಅವರು ಮಾಡ್ತಾ ಇದ್ರು ಅಂತಾಯ್ತಲ್ಲ, ತಮ್ಮ ಪರೀಕ್ಷೆಗೋಸ್ಕರ ನೊಣ ಪಕ್ಷಿ ಇಚ್ಚಿ ಹೊಡೆದಾಗ್ತಿದ್ರು ಅಂದ ಮೇಲೆ ಇದು ಪ್ರಾಣಿ ಹಿಂಸೆ ಆಗ್ಲಿಲ್ವೇ? ಮಹಾಭಾರತ ಯಾತಕ್ಕ ಶ್ರೇಷ್ಠವಾದ ಗ್ರಂಥ ಅಂದ್ರೆ ಇಂಥ ಮೈನರ್ ಡೀಟೇಲ್ಸ್ ಬಗ್ಗೆ ಬೆಳಕು ಚೆಲ್ತಾರೆ. ಇದ್ರ ಬಗ್ಗೆ ಕೂಡ ಅವರು ಮೌನ ವಹಿಸೋದಿಲ್ಲ, ನಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಅವ್ರು ಹೇಳ್ತಾರೆ, ಅದು ನಿಜವಾದ ನೊಣ ಅಲ್ಲ, ನಿಜವಾದ ಪಕ್ಷಿ ಅಲ್ಲ, ಕೃತಕವರ ಆಕೃತಿ ಮಾಡಿ ಮಾತ್ರ ಇಟ್ಟಿದ್ರು ಅಂತ ಹೇಳ್ತಾರೆ. ಆಕೃತಿ ಮಾಡಿಟ್ಟಿದ್ರೆ ಹೊರತು ನಿಜವಾದ ಪಕ್ಷಿನ ಅರ್ಜುನ ಹೊಡೆಯಲಿಲ್ಲ, ನಿಜವಾದ ನೊಣದ ಕಾಲನ್ನು ಹೊಡೆಯಲಿಲ್ಲ. ನೊಣದಂತನೆ ಮಾಡಿಟ್ಟಿದ್ರೆ ಅದನ್ನು ಹೊಡೆದಿದ್ದಾರೆ ಅಷ್ಟೇ. ಅದು ಕೌಶಲ್ಯ ಕೌಶಲವೇ, ಅಲ್ಲಿ ಸಂಶಯವೇ ಇಲ್ಲ. ನಿಜವಾದ ನೊಣ ಇದ್ರು ಅಷ್ಟೇ, ಆಕೃತಿ ಇದ್ರು ಅಷ್ಟೇನೆ. ಆ ಬಗ್ಗೆ ಮಾರ್ಗಕ್ಕೆ ಮಾತ್ರ ಹೊಡಿಬೇಕು ಅಂದ್ರೆ ಅರ್ಜುನ ಯಶಸ್ಸು ಯಶಸ್ಸೇನೆ. ಆದ್ರೆ ಆ ನೆಪದಲ್ಲೂ ಕೂಡ ಅವರು ಪ್ರಾಣಿ ಹಿಂಸೆ ಮಾಡಲಿಲ್ಲ. ಸರ್ವೇ ಜನಾ ಸುಖಿನೋಪಬಂತು, ನಮ್ಮಲ್ಲಿ ಅದಕ್ಕೆ ಶಾಸ್ತ್ರದಲ್ಲಿ ಹೇಳುತ್ತಾರೆ ಸರ್ವಭೂತ ದಯಾ ಅಂತ ಕರೀತಾರೆ. ಭೂತದಯ ಅನ್ನೋ ಶಬ್ದಕ್ಕೆ ಮನುಷ್ಯರ ಮೇಲೆ ದಯೆ ಅಂತ ಅಷ್ಟೇ ಅರ್ಥ ಅಲ್ಲ, ಪ್ರಾಣಿಗಳ ಮೇಲೆ ದಯೆ. ಯಾವ ಪ್ರಾಣಿಗೂ ಕೂಡ ದಯೆ ತೋರಿಸಲೇಬೇಕು ಅಂತ ಹೇಳ್ತಾರೆ. ಈ ಚಾತುರ್ಮಾಸ್ಯ ಕಾಲದಲ್ಲಿ ಓಡಾಡಬಾರದು ಅಂತ ಹೇಳಿ ಸನ್ಯಾಸಿಗಳು ಚಾತುರ್ಮಾಸ್ಯ ಕೂಡ್ತಾರೆ. ಅದು ತುಂಬಾ ಉದ್ದೇಶ ಉಂಟು ಅದರಲ್ಲಿ. ಒಂದು ಉದ್ದೇಶ ಏನು ಅಂದ್ರೆ ಈ ಮಳೆಯಿಂದಾಗಿ ಪ್ರಾಣಿಗಳೆಲ್ಲ ಹೊರಗೆ ಓಡಾಡಕ್ಕೆ ಶುರು ಮಾಡುತ್ತೆ. ಇವ್ರು ಓಡಾಡ್ತಿದ್ರೆ ಅವು ಎಲ್ಲಿ ಸಾಯುತ್ತೋ ಅಂತ ಹೇಳಿ ಇವರು ಓಡಾಡೋದಿಲ್ಲಂತೆ. ಎಂತ ನಿಯಮ ಲೆಕ್ಕ ಹಾಕಬೇಕು, ತಮ್ಮ ಓಡಾಡಬೇಕಾದ್ರೆ ಕಾಲಿಗೆ ಸಿಕ್ಕಿಬಿಟ್ಟು ಹುಳ ಹುಬ್ಬಿಡುಗಳು ಸಾಯಬಾರದು ಅಂತ ಹೇಳಿ ಯತಿಗಳಿಗೆ ಓಡಾಟದ ನಿರ್ಬಂಧವನ್ನು ಮಾಡಿದ್ದಾರೆ ಅಂತ ಅರ್ಥ ಮಾಡಿಕೊಂಡ್ರೆ ಎಂಥ ಅಹಿಂಸೆಯ ಧರ್ಮ ಇದು. ಪ್ರಾಣಿಗಳು ಸುಖವಾಗಿ ಬದುಕಬೇಕು ಅಂತಕ್ಕಂತಹ ಅತ್ಯಂತ ವಿಶಾಲವಾದ ಹೃದಯ ಶಾಸ್ತ್ರ. ಆದ್ದರಿಂದ ಶಾಸ್ತ್ರಾಧ್ಯಯನ ಮನುಷ್ಯನನ್ನ ಅಷ್ಟು ಉನ್ನತ ಮಟ್ಟದ ವ್ಯಕ್ತಿಯನ್ನಾಗಿ ರೂಪುಗೊಳಿಸು. ಅದು ಬಿಟ್ಟಾಗ ಮನುಷ್ಯ ಏನಾಗ್ತಾನೆ, ಮನುಷ್ಯರ ಮೇಲೆಲ್ಲ ಯಾರ ಮೇಲೂ ದಯ ತೋರೋ ಪ್ರಸಕ್ತಿ ಬರೋದಿಲ್ಲ. ಜನಗಳನ್ನ ದನಗಳನ್ನ ಕೊಂದಾಕೊಂದಾಗ್ತಾನೆ. ಪೇಪರ್ ನೋಡಿದಾಗ ಯಾರೋ ಮುದುಕಿ ಮನೆ ಎಂಟರ್ ಆಗ್ಬೇಕಾದ್ರೆ ಒಂದು ಹೇಳಿದ್ರು ಏನ್ ಮಾಡ್ಬೇಕು, ಮನೆ ಹೋಗ್ಬೇಕಾದ್ರೆ ಇನ್ನೇ ಬೇಗ ಮರೆಯೋ ಸಮಸ್ಯೆ ಕೂಡ ಇಲ್ಲ. ಅವಳಿಗೆ ಹೋಗ್ತಾ ಇರ್ತಾರೆ, ಇಮ್ಮಿಡಿಯೇಟಾಗಿ ವ್ಯವಸ್ಥೆ ಮಾಡಿದ್ದು ಕೊಂದು ಹಾಕಿದ್ದೆ ಕೆಲಸ. ಎಂಥ ಪಾಪಿಗಳಿರ್ಬೇಕು. ಇದನ್ನು ಯೋಚನೆ ಮಾಡಿದರೆ ನಿಜವಾಗಲೂ ಕೂಡ ಭಾರಿ ಭಯಾನಕವಾದ ಸನ್ನಿವೇಶ. ಮೈಯೆಲ್ಲ ಕಣ್ಣಾಗಿದ್ರೆ ಸಾಲ. ಮೊದಲ ರಾತ್ರಿ ಊರ್ ಹೊರಗೆ ಹೊರವಲಯದಲ್ಲಿ ದೂರಾದ ಮನೆಯ ಮೇಲೆ ಕಳ್ಳತನ ದರೋಡಿ ಅಂತ ಬರ್ತಿತ್ತು. ಆಮೇಲೆ ಊರು ಒಳಗೇನೆ ರಾತ್ರಿ ಅಂತ ಬರ್ತಿತ್ತು. ಆಮೇಲೆ ಮಧ್ಯಾಹ್ನ ಶುರುವಾಯಿತು. ಮಠಮಠ ಮಧ್ಯಾಹ್ನ ಆರಾಮ ಎಲ್ಲ ಜನ ಇದ್ದಾಗ ಮತ್ತೆ ಬೇರೆ ಜನ ಸುತ್ತಮುತ್ತ ಜನ ಆಗಲೇ ಇಷ್ಟು ಕೆಲಸ ಮಾಡಬೇಕಾದ್ರೆ ಎಷ್ಟು ಧರ್ಮ ನಿಯಂತ್ರಣ ತಪ್ಪಿ ಅಧರ್ಮ ದಾರಿ ಕಾಲಿಡುತ್ತಿದೆ ಅಂತ ಹೇಳೋದಕ್ಕೆ ಸಾಕ್ಷಿ. ಇನ್ನೆಲ್ಲ ತಪ್ಪಿಸಬೇಕಾದರೆ ಭೂತದಯ, ಪಾಂಡವರ ಕಾಲದ ಭೂತದಯ ಕಾನ್ಸೆಪ್ಟ್ ಅನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು. ಅಷ್ಟೊತ್ತಿಗೇನಾಯ್ತಂತೆ, ಇನ್ನೊಬ್ಬ ವ್ಯಕ್ತಿ ಪ್ರವೇಶ ಮಾಡ್ತಾನೆ ರಣರ ಆ ಯುದ್ಧರಂಗದೊಳಗೆ. ಅಸ್ತ್ರವಿದ್ಯಾ ಪರೀಕ್ಷೆಯ ರಂಗದಲ್ಲಿ ಅವನು ಪ್ರವೇಶ ಮಾಡ್ತಾ ಇದ್ದಾನೆ, ಅವನೇ ಕರ್ಣ. ಇಷ್ಟೆಲ್ಲ ತಾವು ಓದು ಮುಗಿಸ್ಕೊಂಡು ಬಂದಿದ್ದ ಕರ್ಣ ಇಷ್ಟೊತ್ತಿ ಸರಿಯಾಗಿ, ಕರ್ಣ ಬರೋದಕ್ಕೂ ಇವ್ರು ಪರೀಕ್ಷೆ ಕೊಡೋದಕ್ಕೂ ಸರಿ ಹೋಗಿ. ಕರ್ಣ ಬಂದವನೇ ಇವರೆಲ್ಲ ಹೊಗಳೋದನ್ನು ನೋಡಿಬಿಟ್ಟ, ನಾನು ಇದಕ್ಕಿಂತ ಚೆನ್ನಾಗಿ ಮಾಡಬಲ್ಲೆ ಅಂತ ಹೇಳಿ ಎಲ್ಲರಿಗೂ ಆಶ್ಚರ್ಯ ಆಗೋಯ್ತು. ಅರ್ಜುನ ಮಾಡಿದ್ದೇನೆ ಯಾರು ಇಮೇಜಿನ್ ಮಾಡೋ ಸ್ಥಿತಿಯಲ್ಲಿ ಇರಲಿಲ್ಲ. ಅಂಥ ಕೆಲಸ ಮಾಡಿದ್ದಾನೆ ಅರ್ಜುನ, ಇದಕ್ಕಿಂತ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಏನು ಆಶ್ಚರ್ಯ ಅಂತ ಹೇಳಿ ಆಗಲಿ ಅಂತ ಹೇಳಿ ತಕ್ಷಣ ಅವನಿಗೆ ಚಾನ್ಸ್ ಕೊಟ್ರು. ಇದು ಮರಿಬಾರದು, ಅವನನ್ನ ದೂರ ಮಾಡಲಿಲ್ಲ. ಅವನಿಗೆ ಓದಕ್ಕೆ ಅವಕಾಶ ಇಲ್ಲ ಬ್ರಹ್ಮಾಸ್ತ್ರ ಅಂತ ಹೇಳಿದ್ರೆ ಹೊರತು ತಯಾರಾಗಿ ಬಂದವನಿಗೆ ಅವಕಾಶ ಇಲ್ಲ ಅಂತ ಹೇಳಲಿಲ್ಲ. ಆಯ್ತು ನೀನು ತೋರಿಸು ಅಂತ ಹೇಳಿ ಕರ್ಣ ಬಂದನಂತೆ. ಕರ್ಣ ಬರ್ತಿರ್ಲಿಕ್ಕೇ ಕುಂತಿ ಮೊದಲ ಬಾರಿಗೆ ತನ್ನ ಮಗನನ್ನು ಕಾಣ್ತಾ ಇದ್ದಾನೆ. ಆ ಸ್ಟೇಜ್ನೊಳಗೆ ಕುಂತಿ ಎದ್ದು ಕಣ್ಣಿ ಬಟ್ಟೆ ಕಟ್ಕೊಂಡಿಲ್ವಲ್ಲ, ಆಕೆ ನೋಡ್ತಾ ಇದ್ದಾಳೆ. ಕರ್ಣ ಬರ್ತಿರ್ಲಿಕ್ಕೆ ಓ ನನ್ನ ಮಗ ಅಂತ ಗುರುಸಿ ಎಷ್ಟು ಸಿಬ್ಬಿ ನೋಡ್ತಿದ್ದಾಳು ಗೊತ್ತೇನಾಕಿ. ಅವತ್ತೆಂದು ಹೆತ್ತಾಗ ನೀರಲ್ಲಿ ಬಿಟ್ಟಿದ್ದೆಷ್ಟೋ ಅಷ್ಟೇ, ಅವನು ಎಲ್ಲಿದ್ದಾನೆ ಸುದ್ದಿ ಕೂಡ ಗೊತ್ತಾಗಿರಲಿಲ್ಲ. ಅವತ್ತು ನೋಡ್ತಿರ್ಲಿಕ್ಕೇನೆ ನಾವು ನೋಡಿಲ್ಲಂತೆ. ಅಬ್ಬ ನನ್ನ ಮಗ ಬದುಕಿದ್ದಾನೆ, ಮಹಾವೀರನಾಗಿದ್ದಾನೆ, ಬಹಳ ವರ್ಚಸ್ವಿ ಆಗಿದ್ದಾನೆ, ಎಲ್ಲ ಭಾರಿ ಖುಷಿಯಾಗುತ್ತೆ. ಮಗನ ಕಂಡ ಸಂಭ್ರಮ ಭಾರಿ ಅಪೂರ್ವವಾಗಿತ್ತು. ಅಷ್ಟೊತ್ತಿ ಕರ್ಣ ಪರೀಕ್ಷೆ ಕೊಡಲು ಶುರು ಮಾಡಿದ. ಆತೇನು ಹೆಚ್ಚು ಮಾಡಲಿಲ್ಲ, ಅರ್ಜುನ ಏನ್ ಮಾಡಿದ್ನ ಅದನ್ನೇ ಮಾಡಿದ್ದನು. ಅವಿಧ್ಯನ್ ಮಾಶಕೆ ಪಾದೆ ಪಕ್ಷಿಡ ಪಶ್ವ ಏವಚ, ಅದೇ ರೀತಿ ನೊಡದ ಆಕೃತಿಯ ಕಾಲನ್ನು ಹೊಡೆದ, ಕಾಲಿಗೆ ಗುರಿಯಿಟ್ಟು ಹೊಡೆದ, ಒಂದು ಪಕ್ಷಿಯ ರೆಪ್ಪೆಯನ್ನು ಕತ್ತರಿಸಿದ. ಆದರೆ ಏನು ವಿಶೇಷ ಅಂದರೆ ಅರ್ಜುನ ಏನು ಮಾಡಿದ್ನಲ್ಲ ಅದಕ್ಕಿಂತ ಫಾಸ್ಟ್ ಆಗಿ ಮಾಡಿದ್ನಂತ, ಅದು ವಿಶೇಷ. ಅಲ್ಲಿ ಗೆದ್ದು ಬಿಟ್ಟ, ಫಾಸ್ಟ್ ಆಗಿ ಮಾಡಿದ್ರೆ ಆಯ್ತು, ಅಲ್ಲಿ ಗೆದ್ದಾಗ ಲೆಕ್ಕ. ಫಾಸ್ಟ್ ಆಗಿ ಮಾಡಿದ್ರಿಂದ ಅರ್ಜುನ ಕರ್ಣನಿಗೆ ಬಹಳ ಕ್ರೆಡಿಟ್ ಬಂದ್ಬಿಡುತ್ತೆ. ಅರ್ಜುನ ಮಾಡಲಾರದಕ್ಕಿಂತ ಜಾಸ್ತಿ ಮಾಡಿದಾಗಾಯ್ತಲ್ಲ ಕರ್ಣ. ಈ ಮಟ್ಟಿಗೆ ಕರ್ಣನ ಬಗ್ಗೆ ಜನಗಳು ಭಲೆ ಭಲೆ ಕರ್ಣ. ಆ ಕ್ಷಣದ ಇಮಿಡಿಯೇಟ್ ರೆಕಾರ್ಡ್ ಬೇಕಾದಾಗಾಯ್ತಲ್ಲ, ಯಾವಾಗಲೂ ಮಾಡಿದ್ರು ಸರಿ, ಆ ಕ್ಷಣದಲ್ಲೇ ಒಬ್ರು ಬಂದು ಬುರದಾಗಾಯ್ತು. ಕರ್ಣನಿಗೆ ಭಾರಿ ಒಂದು ಪ್ರಶಂಸೆ ಸಿಕ್ಕೋಯ್ತು. ಹಾಗೆ ನೋಡ್ತಾ ಇದ್ದಾಳೆ ಕುಂತಿ, ಎಷ್ಟು ಇಬ್ಬು ಮಕ್ಕಳು ಹಾಗೆ ಇದ್ದಾರಲ್ಲ, ಎಷ್ಟು ಖುಷಿ ಆಗಬೇಕಾಗಿ. ಅರ್ಜುನನು ಹಾಗೆ ಇದ್ದಾನೆ, ಕರ್ಣನು ಹಾಗೆ ಇದ್ದಾನೆ ಅಂತ ಹೇಳಿಬಿಟ್ಟು ಭಾರಿ ಸಂಭ್ರಮ ಪಟ್ಟು. ಆದರೆ ಕುಂತಿ ಏನು ಮಾಡಲಿಲ್ಲ, ಇವನು ನನ್ನ ಮಗ ಅನ್ನೋ ವಿಚಾರ ಮಾತ್ರ ಹೊರಗೆ ಹಾಕಲಿಲ್ಲ. ನನ್ನ ಮಗ ಅಂತ ಮನಸ್ಸಲ್ಲಿ ಅನ್ಕೊಂಡೇ ಹೊರತು ಯಾರ ಮುಂದೇನು ಹೇಳಕ್ ಹೋಗಲಿಲ್ಲ. ಅವತ್ತಿನಿಂದ ಕುಂತಿ ಮನಸ್ಸೊಳಗೆ ಇಟ್ಕೊಂಡಿದ್ದ. ಜನ ಇಲ್ಲಿ ದೊಡ್ಡ ತಪ್ಪು ಮಾಡ್ತಾರೆ, ಕುಂತಿ ಇಲ್ಲೇ ತಪ್ಪು ಮಾಡಿಬಿಟ್ಲು. ಅವ್ರು ಡಿಕ್ಲೇರ್ ಮಾಡಬೇಕು ನನ್ನ ಮಗ ಅಂತ ಹೇಳಬೇಕಾಗಿತ್ತು, ಯಾಕೆ ಹೇಳಲಿಲ್ಲ, ಕುಂತಿ ಮಾಡಿದ ದೊಡ್ಡ ತಪ್ಪು ಅಂತ ಜನ ವಾದಿಸ್ತಾರೆ. ನದಿಯಲ್ಲಿ ಬಿಟ್ಟಿದ್ದೆ ಮೊದಲನೇ ತಪ್ಪು, ಈಗ ಹೇಳಿದ್ರೆ ಎರಡನೇ ತಪ್ಪು ಅಂತ ಜನ ಹೇಳ್ತಾರೆ. ನಿಜವಾಗಲೂ ಕೂಡ ಕುಂತಿ ಎರಡು ಬಾರಿಯೂ ತಪ್ಪು ಮಾಡಿಲ್ಲ ಅನ್ನೋದನ್ನು ಗಮನಿಸಿದೆ. ಮೊದಲೇ ಸತಿ ಕುಂತಿ ತಪ್ಪು ಮಾಡಿಲ್ಲ, ಅವಳು ಆ ಕ್ಷಣದಲ್ಲಿ ಏನು ಮಾಡಕ್ಕೆ ಸಾಧ್ಯ ಇರಲಿಲ್ಲ. ಆಗ ತಾನು ಅವಿವಾಹಿತೆಯಾದ ತಾನು ದೈವಿಕವಾಗಿ ಭಗವ ಪಡೆದನ್ನ ಮಗು ಪಡೆದ ಮೇಲೆ ತಂದದು ಅಂತ ಜಗತ್ತಿ ಹೇಳೋ ಸ್ಥಿತಿಯಲ್ಲಿ ಇಲ್ಲ ಆಕೆ. ಆಕೆ ಏನು ದೋಷ ಬಂದಿಲ್ಲ, ಏನೂ ಆಗಿಲ್ಲ, ದೇವತೆಗಳು ವರಬಲಿಂದ ಬಂದ ಮಗು ಅದು ಒಂದು. ಆಕೆ ಪಾತಿವ್ರತ್ಯ ಪಾವಿತ್ರ ಏನೇನು ಹೋಗಿಲ್ಲ. ಆದರೆ ಜನ ನಂಬ್ತಾರ, ಅದರ ಯೋಚನೆ ಜನ ನಂಬ್ತಾರೆ. ನನ್ನೆಲ್ಲ ಕೂಡ ನಮಗೆಲ್ಲ ಪಾಠ ಇದೆ, ನಾವು ಏನೇನೋ ಆಗಿರುತ್ತೆ ಅಂತ ತಿಳ್ಕೊಂಡ ಎಲ್ಲರ ಮುಂದೆ ಕೂಡ ಯಾವುದು ವೆರಿಫೈಯಬಲ್ ಅಲ್ಲ ಅದು ಹೇಳಕ್ ಹೋಗಬೇಡಿ ಅಂತ ಹೇಳ್ತಾರೆ. ಹೇಳಿದ್ರೆ ನೀವೇ ಹುಚ್ಚರಾಗ್ತೀರಿ, ಪ್ರೂವ್ ಮಾಡೋಕ್ಕಾಗೋದಿಲ್ಲ ನಿಮ್ಮ ಕೈಲಾದ್ರಿಂದ, ವೆರಿಫೈ ಮಾಡೋದಕ್ಕೆ ಬರದೇ ಹೋದ್ರೆ ಹೇಳಕ್ ಹೋಗಬಾರ್ದು. ಅದು ಎಂಥ ಕಾಲ ಗೊತ್ತ, ದ್ವಾಪರಯುಗದ ಕೊನೆಯ ಭಾಗ ಅದು. ಇನ್ನು ದೇವತೆಗಳನ್ನ ಜನ ನಂಬಿಕೆ ಇತ್ತು, ಐಶ್ವರ್ಯವಾಣಿ ಆಗೋ ಕಾಲ, ಪುಷ್ಪವೃಷ್ಟಿ ಆಗೋ ಕಾಲ. ಎಂಥ ಕಾಲದೊಳಗೆ ಆಕೆ ಏನ್ ಮಾಡ್ತಾಳೆ, ನನಗೆ ಬೇರೆ ರೀತಿ ರುಜುವಾತು ಮಾಡತಕ್ಕಂತ ಶಕ್ತಿ ಇಲ್ಲ, ನನಗೆ ಮಂತ್ರ ಇದೆ, ಗುರು ಅವ್ರು ಕೊಟ್ಟಿದ್ದಾರೆ, ಸೂರ್ಯ ಬಂದಿದ್ದಾನೆ, ಮಗುನ ಕೊಟ್ಟಿದ್ದಾನೆ. ಆದರೆ ಜನಕ್ಕೆ ಇದೆಲ್ಲ ಏನು ಗೊತ್ತಾಗುತ್ತೆ, ಅದನ್ನು ಹೇಳಬಾರದು. ಹಾಗೆ ಇಟ್ಕೊಂಡ್ರೆ ಏನಾಗುತ್ತೆ, ವೈಚಾರಗಳು ಏನ್ ಮಾಡ್ತಾರೆ, ರಾಜಕುಮಾರಿಯಾಗಿ ಕನ್ಯಾವಸ್ಥೆಯ ಮಗಳನ್ನು ಪಡೆದರೆ ನಾವೆಲ್ಲ ಯಾಕೆ ಪಡಿಬಾರದು ಅಂದ್ರೆ ಏನ್ ಮಾಡ್ಬೇಕು, ಊರಿನ ಪ್ರಜೆಗಳಲ್ಲಿ ದಾರಿ ತಪ್ಪಿ ಹೋಗ್ತಾರಲ್ಲ. ಎದ್ದದಾಚಾರ್ಯ ಶ್ರೇಷ್ಠ ತತ್ತ ದೇವೇತರೋ ಜನ, ಎಷ್ಟು ವಿಚಾರ ಮಾಡ್ತಾಳೆ ಕುಂತಿ. ಹಾಗೆ ಮಾಡಾಗಿಲ್ಲ, ಹೀಗೆ ಮಾಡಾಗಿಲ್ಲ, ಹೋಗ್ಲಿ, ತಂದೆಗೆ ಅಪಕೀರ್ತಿ ಬರುತ್ತೆ, ತಂದೆನ ಎಕ್ಸ್ಪ್ಲೇನ್ ಮಾಡಕ್ ಆಗೋದಿಲ್ಲ. ಆಗ ಇಷ್ಟೆಲ್ಲ ಗೊಂದಲ ಯಾತಕ್ಕೆ, ಅದು ಮಗುವನ್ನೇ ತ್ಯಾಗ ಮಾಡಿದ್ರು. ಯಾವುದೋ ಒಂದು ಮಗುವನ್ನು ಕತ್ತ ತೊಟ್ಟೆಯಲ್ಲಿ ಬಿಸಾಕಿದಾಗೆ ಕುಂತಿ ಬಿಸಾಕಿದ್ದಲ್ಲ, ಆಕೆಯ ಸಂಪೂರ್ಣ ರಕ್ಷಣೆ ವ್ಯವಸ್ಥೆಯನ್ನು ಮಾಡಿ ಅದರಲ್ಲಿ ರಕ್ತ ವಜ್ರ ತುಂಬಿಸಿಬಿಟ್ಟು ಸುರಕ್ಷಿತವಾದ ವ್ಯವಸ್ಥೆಯನ್ನು ಮಾಡಿ ಬಿಟ್ಟುಕೊಟ್ಟು, ಆದ್ರಿಂದ ಅವತ್ತಿನ ತಪ್ಪಾಗಲಿಲ್ಲ. ಇವತ್ತು ಮಗು ಕಾಣಿಸ್ತು, ಇವತ್ತು ಹೇಳ್ಬೋದಾಗಿತ್ತಲ್ಲ ಅಂತ ಕೇಳಿದ್ರೆ ಇವತ್ತು ಹೇಳಾಗಿಲ್ಲ. ಆಕೆ ಯೋಚನೆ ಮಾಡ್ತಾ ಇದ್ದ, ಇವ್ ನನ್ನ ಮಗ ಹೌದು, ರಾಜ್ಯದ ಮಗನಲ್ಲ ಇವನು. ಇವತ್ತು ನನ್ನ ಮಗ ಅಂತ ಹೇಳಿಬಿಟ್ರೆ ತಕ್ಷಣ ಏನು ಶುರುವಾಗುತ್ತೆ, ಈಗ ಇನ್ನೊಂದು ಇಶ್ಯೂ ಆಗಿದ್ರೆ. ಈಗಾಗಲೇ ಕುರುಪಾಂಡ್ರ ಜಗಳ ನಡೆದೋಗಿದೆ, ಇನ್ನೊಬ್ಬ ಪಾಂಡ್ರ ಎಂಟರ್ ಆಗ್ತಾನೆ ಅಷ್ಟೇ, ಇಬ್ಬರು ಜಗಳದ ಬಂದು ಮೂರು ಜಗಳ ಶುರುವಾಗ್ತದೆ ಅಷ್ಟೇ. ತನ್ನ ಮಗ ಅಂತ ಹೇಳ್ಕೊಂಡು ಬಿಟ್ರೆ ಸಮಸ್ಯೆ ಪರಿಹಾರವಾಗೋದಿಲ್ಲ, ಸಮಸ್ಯೆ ಉಲ್ಬಳಿಸಿ ಹೋಗ್ತಾ ಇದೆ. ಆಕೆ ನಿಯಮದಿಂದ ಪಾಲನೆ ಮಾಡ್ತಾನೆ, ಪಾಂಡುರಾಜನ ಅಪ್ಪಣೆಯಿಂದ ಹುಟ್ಟಿದ ಮಕ್ಕಳು ಇವರು, ಆ ರೀತಿ ಕರ್ಣ ಹುಟ್ಟಿದವನಲ್ಲ.
ಅವನು ರಾಜ್ಯಾಧಿಕಾರ ಕೊಡಿಸಿದರೆ ಇವರಿಗೆ ಅನ್ಯಾಯ ಮಾಡಿದಾಗುತ್ತೆ, ಧರ್ಮರಾಜರು ಅನ್ಯಾಯ ಮಾಡಿದಾಗುತ್ತೆ, ಅನಧಿಕೃತವಾದಂತಹ ರೀತಿಯಲ್ಲಿ ಕರ್ಣ ಪ್ರವೇಶ ಮಾಡಿದಾಗುತ್ತೆ ಹೇಳಬಾರ್ದು. ನಾವಿಷ್ಟೆಲ್ಲ ಜ್ವರ ಮಾತಾಡ್ತೇವೆ, ಅವ್ರು ಹೆತ್ತ ತಾಯಿಯವರು, ಅವ್ರು ಎಷ್ಟು ಕರುಣೆ ಇರಬೇಕು, ಮಮತೆ ಇರಬೇಕು, ಅದನ್ನೆಲ್ಲ ಓವರ್ಕಮ್ ಮಾಡ್ತಾಳೆ. ಇದು ವಿಶೇಷ. ಆ ಕಾಲದಲ್ಲಿ ಮಮತೆಯನ್ನು ಮೀರಿ ಮಗುವನ್ನು ತ್ಯಾಗ ಮಾಡ್ತಾಳೆ. ಇವತ್ತಿನ ದಿವಸ ಅದೇ ರೀತಿ ಮಮತೆಯನ್ನು ಮೀರಿ ಧರ್ಮ ದೊಡ್ಡದಾಯ್ತು ಅವಳಿಗೆ. ಮೋಹಕ್ಕಿಂತ ಪ್ರೀತಿ ವಿಶ್ವಾಸಕ್ಕಿಂತ ಧರ್ಮ ದೊಡ್ಡದಾಯ್ತಲ್ಲ, ಅದಕ್ಕೆ ಕುಂತಿ ಕುಂತ್ಯಾಹ ಧೃತಿಂಚೈವ. ಮಹಾಭಾರತದ ಮುಖ್ಯ ಪಾತ್ರಗಳ ವರ್ಣನೆ ಮಾಡಬೇಕಾದ್ರೆ ಆದಿಪರ್ವದಲ್ಲಿ ವೇದವ್ಯಾಸ ದೇವರು ಪ್ರಾರಂಭದಲ್ಲಿ ಹೇಳ್ತಾರೆ, ಮಹಾಭಾರತದಲ್ಲಿ ತುಂಬಾ ಸಂದೇಶಗಳು ಉಂಟು, ಒಂದೊಂದು ಪಾತ್ರದಲ್ಲ ಒಂದು ಸಂದೇಶ ಇದೆ. ಕುಂತಿ ಪಾತ್ರದ ಏನು ಸಂದೇಶ ಇದೆ ಅಂದ್ರೆ, ಕುಂತ್ಯಾಹ ಧೃತಿಂಚೈವ, ಒಬ್ಬ ಮಹಿಳೆಯಾಗಿ ಕುಂತಿ ಎಷ್ಟು ಧೈರ್ಯವನ್ನು ಧರಿಸಿದ್ಲು, ಮನಸ್ಸಲ್ಲಿ ರಹಸ್ಯ ತುಂಬಿಸಿಕೊಳ್ತಕ್ಕಂಥ ಸಾಮರ್ಥ್ಯವನ್ನ ಹೇಗೆ ಪಡೆದಿದ್ಲು. ಇಡೀ ರಾಜಕುಲದ ಕಲ್ಯಾಣಕ್ಕೋಸ್ಕರ, ಪ್ರಜೆ ಹಿತಕ್ಕೋಸ್ಕರವಾಗಿ ಆಕೆ ಮಾಡಿದ ತ್ಯಾಗ ದೊಡ್ಡದು ಅಂತ ವೇದವ್ಯಾಸರು ಕೊಂಡಾಡ್ತಾರಾದ್ರಿಂದ ಅದು ಕುಂತಿಯ ತಪ್ಪೇ ಅಲ್ಲ. ಈಗ ಇವರಿಗೆ ಒಂದು ಸಮಸ್ಯೆ ಬಂತು, ಅರ್ಜುನನಿಗೆ ಭಾರಿ ಸಿಟ್ಟು ಬಂತ ಆ ಸಮಯದಲ್ಲಿ. ಅರ್ಜುನ ಏನಂದ ಈಗ, ಹಲೋ, ನಾನು ಎಲ್ಲಿ ಏನು ತೋರಿಸಿದೆ ಅದು ನೀನೆಲ್ಲ ತೋರಿಸಿದ್ದೀಯ, ನೀನು ಈ ಮಟ್ಟಿಗೆ ಏನು ಹೇಳ್ತಾ ಇದ್ದೀಯ, ನೀನೀಗ ನನಗಿಂತ ಮೇಲೆ ಅನ್ನೋದು ತೋರಿಸ್ತಾ ಇದ್ದೀಯ, ಈ ಪರೀಕ್ಷೆಯಲ್ಲಾದ್ರೆ ಸಾಲದು, ನಾವು ಯುದ್ಧವನ್ನೇ ಮಾಡೋಣ ಬಾ ಅಂತ ಅರ್ಜುನ ಆಹ್ವಾನವನ್ನು ಕೊಡ್ತ. ಕಾರಣ ನಮ್ಮ ಯುದ್ಧಕ್ಕೆ ಬಾ, ಯುದ್ಧ ಮಾಡೋಣ, ಯಾರಿಗೆ ಅಂತ ನೋಡೇ ಬಿಡೋಣ ಅಂತ ಹೇಳಿ. ಆ ಕ್ಷಣದಲ್ಲಿ ಒಂದು ಪ್ರಸಂಗ ನಡೀತಾ ಇತ್ತು. ಇಲ್ಲಿ ಒಂದು ಪ್ರಶ್ನೆಗೆ ಉತ್ತರ ಬೇಕು. ಅರ್ಜುನ ಸ್ವರೂಪದಲ್ಲಿ ಇಂದ್ರಾವತಾರ, ಕರ್ಣ ಸೂರ್ಯಾವತಾರ. ನಮ್ಮ ಶಾಸ್ತ್ರ ಪ್ರಪಂಚದಂತೆ ಇಂದ್ರ ಸೂರ್ಯನಿಗೆ ತುಂಬಾ ಮೇಲಿರ್ತಕ್ಕಂಥ ದೇವತೆ. ಅಂದಮೇಲೆ ಇಂದ್ರ ನಾಯಕ ಅವತಾರನಾದ ಅರ್ಜುನ ನನ್ನ ಕರ್ಣ ಮೀರಿಸೋ ಚಾನ್ಸ್ ಇಲ್ಲ, ಮತ್ತೆ ಯಾಕೆ ಮೀರಿಸ್ತೆ ಹಾಗಿದ್ರೆ? ಈ ಪ್ರಶ್ನೆ ಬಂತು. ಕರ್ಣ ಅರ್ಜುನ ಹೇಗೆ ಮೀರಿಸ್ತೆ ಸಾಧ್ಯ, ಯಾಕಾಯ್ತು ಅಂತ ಕೇಳಿದ್ರೆ ಕೃಷ್ಣಾಚಾರ್ಯ ಹೇಳುತ್ತಾರೆ, ಬಹಳ ಸುಲಭ ಅದು. ಒಂದು ಇಬ್ಬರು ಸ್ವರೂಪದಲ್ಲಿ ಇವನು ದೊಡ್ಡವನು, ಅವನು ಚಿಕ್ಕವನು, ಆದರೆ ಅವನು ಗೆದ್ದ ಸ್ವಲ್ಪ ಇವನು ಹಿನ್ನಡೆ ಬಂತು ಅರ್ಜುನನಿಗೆ. ಕಾರಣ ಏನು ಅಂದ್ರೆ, ಪರಶುರಾಮರಲ್ಲಿ ನೇರವಾಗಿ ಓದಿದವನು ಕರ್ಣ, ಪರಶುರಾಮರತ್ರ ಓದಿದ ದ್ರೋಣರ ಮೂಲಕ ಓದಿದ್ದು ಅರ್ಜುನ. ಒಂದು ಸ್ಟೆಪ್ ಡೌನ್ ಆಯ್ತು ಅಂತ. ನೇರ ಕಲಿಯೋದಕ್ಕೂ ಒಂದು ಕಲಿ ವ್ಯತ್ಯಾಸ. ಗಂಗೆ ಗೋದಾವರಿಗೋ ಗಂಗೆಗೆ ಹೋಗಿರ್ತಾರೆ, ಪಾತ್ರೆ ನೀರು ತರ್ತಾರೆ, ಆಗಲೇ ಒಂದು ಸ್ಟೆಪ್ ಡೌನ್ ಆಯ್ತು. ಅಲ್ಲಿ ಸ್ನಾನ ಮಾಡಿದವ್ರು ಪುಣ್ಯ ಇಲ್ಲಿ ಮಾಡಿದ್ರೆ ಬರೋದಿಲ್ಲ, ಇಲ್ಲದವ್ರು ಯಾರೋ ಅಲ್ಲಿ ಕ್ಲೋಸ್ ಆಗಿಬಿಡ್ತಿತ್ತು ಅಷ್ಟೇ, ಇಲ್ಲೇ ಮಾಡಿದ್ರೆ ಪುಣ್ಯ ಒಂದು ಸ್ಟೆಪ್ ಡೌನ್ ಆಯ್ತು. ಇವನೇ ಇನ್ನೊಂದು ಪಾತ್ರೆಗೆ ಇನ್ನೊಬ್ರಿಗೆ ಕೊಡ್ತಾನೆ, ಮತ್ತೆ ಇನ್ನೂ ಕಡಿಮೆ ಡೈಲ್ಯೂಟ್ ಆಗ್ತಾ ಹೋಗುದು. ಹಾಲೇ ಡೈಲ್ಯೂಟ್ ಆಗುತ್ತೆ ನಾಲ್ಕು ಜನ ಕೈ ಕೊಟ್ಟಾಗ, ನಿಧಾನವಾಗಿ ಅದ್ರ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ. ಅದಕ್ಕೆ ಹೇಳ್ತಾರೆ, ಷಟ್ಕರಣೋ ಭಿದ್ಯತೆ ಮಂತ್ರ, ಆರು ಕಿವಿಗೆ ಬಿತ್ತು ಅಂದ್ರೆ ಮಂತ್ರದ ಶಕ್ತಿ ಕಡಿಮೆ ಆಯ್ತು ಅಂತ. ಆರು ಕಿವಿ ಬಿತ್ತು ಅಂದ್ರೆ ಗೊತ್ತಾಯ್ತಲ್ಲ, ಮೂರು ಜನ ಕೇಳಿದರೆ ಅಂತ ಅರ್ಥ. ಎರಡು ಕಿವಿಗೆ ಒಬ್ಬ ಮನುಷ್ಯ, ಸರಿಯಾಗಿ ಕಿವಿ ಇದ್ರೆ ಎರಡು ಕಿವಿಗೆ ಒಂದು ಮನುಷ್ಯ ಆಗ್ತಾನೆ ಅಂದ ಮೇಲೆ ಅಲ್ಲಿ ಸರಿಯಾಗಿ ಮೂರು ಜನ ಕೇಳಿದ್ರೆ ಮಂತ್ರದ ಗುಟ್ಟು ಮುದಾಗಲೇ ಅಂದ್ರೆ ಡೈಲ್ಯೂಟ್ ಆಗುತ್ತದೆ ಅಂತ ಅರ್ಥ. ನೇರವಾಗಿ ಕರ್ಣ ಕೇಳಿದ್ದಕ್ಕೆ ಅವನ ಎಫಿಷಿಯನ್ಸಿ ಜಾಸ್ತಿ ಆಯ್ತು, ಒಂದು ಸ್ಟೆಪ್ ಹಿಂದೆ ಹೋಗಿದ್ದಕ್ಕೆ ಅರ್ಜುನದ್ದು ಕಡಿಮೆ ಆಯ್ತು. ಅದಕ್ಕೆ ಈಗ ನಮಗೆ ಶಾಸ್ತ್ರ ಅರ್ಥ ಆಯ್ತು. ಟೆಕ್ಸ್ಟ್ ಅನ್ನು ಮೂಲದಲ್ಲಿ ಓದೋದಕ್ಕೂ ಟ್ರಾನ್ಸ್ಲೇಷನ್ ಓದೋಕ್ಕೆ ಡಿಫ್ರೆನ್ಸ್ ಬರುತ್ತೆ ನೋಡಿ. ಮೂಲದಲ್ಲಿ ಓದಿದ್ರೆ ಎಫೆಕ್ಟ್, ಟ್ರಾನ್ಸ್ಲೇಷನ್ ಓದಿದ್ರೆ ಬರೋದಿಲ್ಲ. ಎನಿ ಲ್ಯಾಂಗ್ವೇಜ್ ಬುಕ್ ಆಗಿದೆ, ಇಂಗ್ಲಿಷ್ ಪುಸ್ತಕ ಕನ್ನಡದಲ್ಲಿ ಓದಿ ಅದ್ರ ಇಂಪ್ಯಾಕ್ಟ್ ಕಡಿಮೆ ಆಗಿರುತ್ತೆ ಲ್ಯಾಂಗ್ವೇಜ್. ಸಂಸ್ಕೃತ ಪುಸ್ತಕ ಕನ್ನಡದಲ್ಲಿ ಓದಿ ಉಚ್ಚಾಪಟ್ಟೆ ಕಡಿಮೆ ಆಗುತ್ತೆ. ಯಾವುದೇ ಭಾಷೆಯ ಗ್ರಂಥವನ್ನು ಅದರಲ್ಲೇ ಓದೋದಕ್ಕೂ ಇನ್ನೊಬ್ಬರ ಮೂಲಕ ಬಂದ ಇನ್ನೊಂದು ಭಾಷೆಗೆ ಅದು ಇನ್ನೊಬ್ಬರಿಂದ ಬಂದಾಗಲಂತೂ ಭಾರಿ ಕಡಿಮೆ. ಈ ದೃಷ್ಟಿಯಿಂದ ಅರ್ಜುನ್ ಇದರ ತಾತ್ಪರ್ಯ ಇಷ್ಟೇ, ನೇರವಾದ ವಿದ್ಯಾ ಸಂಪಾದನೆಯ ಮಹತ್ವ ಯಾವಾಗಲೂ ತುಂಬಾ ಶ್ರೇಷ್ಠ. ಆದ್ರಿಂದನೇ ಅರ್ಜುನ ಸ್ವಲ್ಪ ಆಗ ಕಡಿಮೆ ಎನ್ನಿಸಿ ಕರ್ಣ ಜಾಸ್ತಿ ಆಗಲಿ ಸರಿ ಹೋಯಿತು. ಅದರವೇ ಅರ್ಜುನನೇ ಶ್ರೇಷ್ಠ, ಸಂಶಯ ಇಲ್ಲ. ಅವತ್ತಿನ ಮಟ್ಟಿಗೆ ಆ ಪ್ರಶ್ನೆ ಬಂತು. ಅವತ್ತಿನ ಮಟ್ಟಿಗೆ ಇನ್ನೊಂದು ಕಾರಣ ಇದೆ. ಕರ್ಣನಿಗೆ ಪರಿಸರ ವರ ಕೊಟ್ಟಿದ್ದಾರೆ. ಏನಂತ, ನೀನು ಸ್ಪರ್ಧಮಾನಸ್ತು ಯಾಶಿ ಪರಾಭವಂ, ಸ್ಪರ್ಧೆ ಮಾಡಿದ್ರೆ ಸೋಲ್ತೀಯ, ಸ್ಪರ್ಧೆ ಮಾಡದೆ ಹೊರ ನಿನ್ ಯಾರೂ ಗೆಲ್ಲೋದಿಲ್ಲ ಅಂತ ಹೇಳ್ಬಿಟ್ಟು. ಕರ್ಣನಿಗೆ ಸ್ಪರ್ಧಾ ಮನೋಭಾವ ಇಲ್ಲ, ನಾನು ಚೆನ್ನಾಗಿ ಓದಿದ್ದೀನಿ ತೋರಿಸ್ಬೇಕಷ್ಟೇ, ವರ ಕೆಲಸ ಮಾಡ್ತಾ ಇದೆ ಆಗ. ಸೊ ಸೆಕೆಂಡ್ ಪಾಯಿಂಟ್, ವರ ಕೆಲಸ ಮಾಡಿದ್ರಿಂದ ಕರ್ಣನಿಗೆ ಅವತ್ತು ಗೆಲ್ಲಕ್ಕೆ ಸಾಧ್ಯ ಆಯ್ತು. ಅಂದ್ರೆ ಅರ್ಜುನನಿಗೆ ಅವತ್ತು ಎರಡು ಮೈನಸ್ ಪಾಯಿಂಟ್ ಆಯ್ತು, ಕರ್ಣನಿಗೆ ಪ್ಲಸ್ ಪಾಯಿಂಟ್ ಆಯ್ತು, ಗೆದ್ದ. ಇದೇ ನೀವು ಇದಕ್ಕೆ ಹೋಗಿ, ರಾಮಾಯಣಕ್ಕೆ ಹೋಗಿ, ಸುಗ್ರೀವ ಗೆದ್ದ ವಾಲಿ ಸೋತ. ಅಲ್ಲಿ ಸುಗ್ರೀವ ಸೂರ್ಯಾವತಾರ, ಇದೇ ಸುಗ್ರೀವರೇ ಕರ್ಣ. ಅಲ್ಲಿ ವಾಲಿ ಇಂದ್ರಾವತಾರ, ಅರ್ಜುನನೇ ವಾಲಿಯಾಗಿದ್ದವನು. ಅಲ್ಲಿ ವಾಲಿ ಸೋತ, ಸುಗ್ರೀವ ಗೆದ್ದ, ಉಲ್ಟಾ ಪಾಠ ಆಯ್ತು. ಅಲ್ಲಿ ಆ ಕ್ಷಣದಲ್ಲಿ ಯಾತಕ್ಕಾಗಾಯ್ತು ಅಂದ್ರೆ ನಿಜವಾಗ್ಲೂ ವಾಲಿ ಗೆದ್ದು ಸುಗ್ರೀವ ಸೋಲಬೇಕಾಗಿತ್ತು. ಅದಕ್ಕೆ ಹೇಳ್ತಾರೆ, ಹನುಮಂತ ಇದ್ದನಲ್ಲ ವಾಲಿಯ ಕಡೆಗೆ, ಸುಗ್ರೀವನ ಕಡೆಗೆ, ಅದು ಸುಗ್ರೀವ ಗೆದ್ದುಬಿಟ್ಟು. ಪುರಂದರದಾಸರು ಹೇಳಿದರು, ಹನುಮನ ನಂಬಿದ ಸುಗ್ರೀವನು ಗೆದ್ದ, ಹನುಮನ ನಂಬದ ವಾಲಿಯೂ ಬಿದ್ದ. ಆದ್ರಿಂದನೇ ಇಬ್ರು ಜೋರಾಗಿ ಓಡ್ತಾ ಇದ್ದಾರೆ, ದೊಡ್ಡವರು ಗೆಲ್ಲಬೇಕು ನ್ಯಾಯವಾಗಿ. ಮಧ್ಯವನ್ನು ಸೈಕಲ್ಲೋ ಸ್ಕೂಟ್ರೋ ಸಿಕ್ತು ಮುಂದೆ ಹೋಗ್ಬಿಡ್ತಾರೆ ಕಡೆ. ನಡ್ಕೊಂಡು ಹೋಗ್ತಿರೋ ಸ್ಪೀಡ್ ಕಡಿಮೆ ಎಷ್ಟು ಓಡಿದ್ರು ಕೂಡ ವೆಹಿಕಲ್ ಸ್ಪೀಡ್ ಮೀಟ್ ಮಾಡಕ್ ಆಗೋದಿಲ್ಲ. ಅದಕ್ಕೆ ಸಾಕ್ಷಾತ್ತಾಗಿ ಹನುಮಂತನ ಅನುಗ್ರಹ ಬಂದಿದ್ದರಿಂದ ಅಲ್ಲಿ ಕಡಿಮೆ ಆಗಿದ್ದ ಸುಗ್ರೀವ ಗೆದ್ದಿದ್ದ ಅವತ್ತಿನ ಮಟ್ಟಿಗೆ. ಅದೇ ರೀತಿಯಲ್ಲಿ ಇಲ್ಲಿ ಈಗ ಕರ್ಣ ಗೆದ್ದು ಅರ್ಜುನ ಸ್ವಲ್ಪ ಹಿನ್ನಡೆ ಕಾಣಬೇಕು. ಅರ್ಜುನಿಗೆ ಸಿಟ್ಟು ಬಂದಿದೆ, ಕರ್ಣ ಬಾ ಯುದ್ಧಕ್ಕೆ ಬಾ ನೋಡೇ ಬರೋಣ ಯಾರು ಶ್ರೇಷ್ಠ ಅಂತ ಹೇಳಿದಾಗ ತಕ್ಕಡ ಕರ್ಣ ಬರೋದು ಹೊರಟೇ ಬಿಡ್ತಾನೆ. ತಕ್ಷಣ ಭೀಮಸೇನ ಮುಂದಿದ್ದಾನೆ, ಅರ್ಜುನ ಸ್ವಲ್ಪ ನಿಲ್ಲು ನಿಲ್ಲು, ಸ್ವಲ್ಪ ಏನ್ ಮಾಡ್ತಾ ಇದ್ದೀನಿ ನೀನೀಗ, ಕರ್ಣನ ಯುದ್ಧ ಕರಿತಾ ಇದ್ದೀಯಾ, ಅದು ತಪ್ಪು, ಕರಿಬೇಡ ಅಂತ ಹೇಳಿ ಕರಿಬೇಡ. ಅವನ ಯಾರವನು? ಸೂತ ಪುತ್ರ. ರಣಾಯ ಅಕ್ಷತ್ರಿ ಆಹ್ವಾನಂ ನ ಧರ್ಮ ಇತಿ ಚಿಂತೆಯನ್. ಒಬ್ಬ ಕ್ಷತ್ರಿಯ ಯುದ್ಧಕ್ಕೆ ಕ್ಷತ್ರಿಯರಲ್ಲದವನನ್ನ ಇನ್ವೈಟ್ ಮಾಡಬಾರದು ಅಂತ ಶಾಸ್ತ್ರ. ಒಬ್ಬ ಕ್ಷತ್ರಿಯ ಯುದ್ಧವನ್ನು ಆರಿಸಿಕೊಳ್ಬೇಕಾದ್ರೆ ಇನ್ನೊಬ್ಬ ಕ್ಷತ್ರಿಯನ ಮೇಲೆ ಯುದ್ಧ ಮಾಡಬೇಕೇ ಹೊರತು ಕ್ಷತ್ರಿಯರಲ್ಲದವರ ಮೇಲೆ ಯುದ್ಧ ಮಾಡಬಾರದು. ನೀನು ಕ್ಷತ್ರಿಯ, ಕರ್ಣ ಕ್ಷತ್ರಿಯನಲ್ಲ, ಆಮೇಲೆ ಯುದ್ಧ ಮಾಡೋದು ಸರಿಯಲ್ಲ, ಯುದ್ಧ ಮಾಡಬೇಡ ಅಂತ ಹೇಳಿದ್ವಿ. ಇಲ್ಲಿ ಅನೇಕ ಧರ್ಮಸೂತ್ರಗಳು ನಮಗೆ ಉಳಿದವರೇನ ತಿಳ್ಕೊಂಡಿರಲಿ ಕರ್ಣ ಸೂತಪುತ್ರ ಅಂತೇಳಿ, ಆ ನಿಜವಾಗಲು ಕರ್ಣ ಕ್ಷತ್ರಿಯ, ಅವನು ಕುಂತಿಯ ಮಗ ಅಂದಮೇಲೆ ಭೀಮ ಈ ಮಾತು ಯಾಕೆ ಹೇಳಬೇಕಾಗಿತ್ತು? ಉಳಿದವರು ಹೇಳಿದ್ರೆ ಏನೋ ಗೊತ್ತಿಲ್ಲ ಮಾತಾಡ್ತಾರೆ ಅಂತ ಹೇಳಬಹುದು. ಭೀಮ ಪೂರ್ಣ ಪ್ರಜ್ಞಾ ಅಂತ ಹೇಳ್ತೀರಿ, ಅಂತಹ ಭೀಮಸೇನಿಗೆ ಕರ್ಣ ಕ್ಷತ್ರಿಯ ಸ್ವಂತ ಅನ್ನ ಬೇರೆ ತಾನೆ, ಅಂಥವನ್ನ ಸೂತಪುತ್ರ ಇವನನ್ನ ಅವಕಾಶ ಕೊಡಬಾರದು ಅಂತ ಹೇಳಿದ್ರೆ ಇದು ಹೇಗೆ ಸಾಧ್ಯ ಅಂತ ಪ್ರಶ್ನೆ. ಧರ್ಮಶಾಸ್ತ್ರದ ವಿಚಾರ ಸೂಕ್ಷ್ಮ ಧರ್ಮವನ್ನು ಹೇಳ್ತಕ್ಕಂಥ ಭಾಗ ಇದೆ, ಆ ವಿವರಣೆ ಕೊಡ್ತಾ ಇದ್ದಾರೆ ಅವರೇ. ಕರ್ಣ ಕ್ಷತ್ರಿಯ ಹೌದು, ಹುಟ್ಟಿದ್ದು ಕ್ಷತ್ರಿಯನಾಗಿ ಹೌದು, ಆದರೆ ಕ್ಷತ್ರಿಯನಾಗಿ ಅವನು ಬೆಳೆಯಲಿಲ್ಲ, ಆದ್ರಿಂದ ಅವನ ಸಂಸ್ಕಾರ ಹೋಗ್ಬಿಟ್ಟಿದೆ. ಅಕ್ಷತ್ರ ಸಂಸ್ಕಾರ ಯುತ ಜಾತೋಪಿ ಕ್ಷತ್ರಿಯೇ ಕುಲೆ ನಕ್ಷತ್ರಿಯೋ ಹಿ ಭವತಿ ಯಥಾ ವ್ರಾತ್ಯೋ ದ್ವಿಜೋತ್ತಮ. ಆಚಾರ ನಿರ್ಣಯ, ಒಬ್ಬ ಬ್ರಾಹ್ಮಣ ಬ್ರಾಹ್ಮಣನ ವಂಶದಲ್ಲಿ ಹುಟ್ಟಿದ್ರೆ ಮಾತ್ರ ಸಾಲದು, ಅವನಿಗೆ ಸಕಾಲಕ್ಕೆ ಚೌಲ ಉಪನಯನಾದ ಸಂಸ್ಕಾರಗಳಾಗ್ತಾ ಇರಬೇಕು. ಆ ಸಂಸ್ಕಾರಗಳಾಗದೆ ಹೋದರೆ ಅವನನ್ನು ವ್ರಾತ್ಯ ಅಂತ ಕರೀತಾರೆ ಹೊರತು ಬ್ರಾಹ್ಮಣ ಅಂತ ಕರಿಬಾರದು ಅಂತ ಹೇಳಿದ್ರು. ತುಂಬಾ ಜನಕ್ಕೆ ಇದು ಗೊತ್ತೇ ಇಲ್ಲ, ಬ್ರಾಹ್ಮಣ ಬ್ರಾಹ್ಮಣ ಅಂತ ಕ್ಲೇಮ್ ಮಾಡ್ತಾನೆ ಇರ್ತಾರೆ. ಪಾಪ, ಬ್ರಾಹ್ಮಣ ಆಗಬೇಕಾದ್ರೆ ಶಾಸ್ತ್ರೋಕ್ತವಾದ ಸಂಸ್ಕಾರಗಳು ಆಯಾ ಕಾಲಕ್ಕಾದ್ರೆ ಮಾತ್ರ, ಹೊರತು ಇಲ್ಲದೆ ಹೋದ್ರೆ ಇಲ್ಲ. ಅವನು 8 ವರ್ಷಕ್ಕೆ ಉಪನಯನ ಆಗಲೇಬೇಕು, ಲೇಟ್ ಆಗ್ತಾ ಹೋಯ್ತೋ ಅವನ ಮಂತ್ರಶಕ್ತಿ ಕಡಿಮೆ ಆಗ್ತಾ ಹೋಗುತ್ತಾಗಲೇ. ಅಲ್ಲಿವರೆಗೂ ರಿಲ್ಯಾಕ್ಸ್ ಪೀರಿಯಡ್ ಒಂದು ಕೊಡ್ತಾರೆ, ಒಂದು ಸ್ವಲ್ಪ ವಿತ್ ಪೆರಾಟ್ ಪೀರಿಯಡ್ ಕೊಟ್ಟ ಹಾಗೆ ಸ್ವಲ್ಪ ಟೈಮ್ ಕೊಡ್ತಾರೆ. 15 ತುಂಬಬೇಕು, 16 ತುಂಬೋದ್ರೊಳಗೆ ಮಾಡದೆ ಹೋದ್ರೆ ಅವನು ಉಪನಯನ ಮಾಡಿದ್ರು ವೇಸ್ಟ್ ಅಂತ ಕರೀತಾರೆ. 16 ತುಂಬೋದ್ರೊಳಗೆ ಮಾಡಲೇಬೇಕು, ಫ್ರಮ್ 8 to 16 ಫುಲ್ ಅವಕಾಶ ಕೊಟ್ಟಿದ್ದಾರೆ. 16 ಏನಾದ್ರು ದಾಟಿಬಿಟ್ರೆ ಆ ಷೋಡಶಾತ್ ಬ್ರಾಹ್ಮಣಸ್ಯ ಸಾವಿತ್ರಿ ನಾತಿವರ್ತತೆ. 16 ದಾಟಿದ ಉಪನಯನ ಮಾಡಿದರೆ ಅವನನ್ನ ಬ್ರಾಹ್ಮಣ ಅಂತ ಕರೀಬಾರದು, ಅವನ ವ್ರಾತ್ಯ ಅಂತ ಕರಿಬೇಕು. ಎಷ್ಟೋ ಜನಗಳು ಬ್ರಾಹ್ಮಣರು ಸಿಗೋದು ಕಷ್ಟ, ವ್ರಾತ್ಯರೇ ಜಾಸ್ತಿ ಇರೋದು. ಯಾರೋ ಬರ್ತಾರೆ ಆಚಾರ್ಯ ಆಶೀರ್ವಾದ ಮಾಡಿ ಉಪನಯನ ಮಾಡಿದೀವಿ ಅಂತ ಹೇಳ್ತಾರೆ, ನೋಡಿದರೆ ಇಷ್ಟತ್ರ ಇರ್ತಾರೆ, ಪಾಪ 30-35 ಆಗಿರುತ್ತೆ. ಅದೆಂತ ಉಪನಯನ ಅದು, ಒಂದು ಎಷ್ಟು ತಮಾಷೆ ಅಂತ ಕೇಳಿದರೆ ಅಡ್ಮಿಷನ್ ಮಾಡಿ ನಮ್ಮ ಹುಡುಗನ ಕರ್ಕೊಂಡು ಹೋಗ್ತಾನೆ ಪಾಪ ಇದಕ್ಕೆ ಯಾವುದು ನಮ್ಮ ಪ್ರೈಮರಿ ಕ್ಲಾಸ್ಗೆ, ಯಾರು ನಿಮ್ಮ ಹುಡುಗನ ಹೆಸರು ಅಂತ ಕೇಳ್ತಾರೆ. ನಾನೇ ಸ್ಟೂಡೆಂಟ್ ಅಂದ್ರೆ ಗತಿ ಏನಾಗಬೇಕು ಅವನು ಹಳೆ ಬಾರ 20-25 ನಾನೇ ಅಡ್ಮಿಟ್ ಆಗ್ತಾರೆ ಅಂದ್ರೆ ಬೇಡ ಬಾರೆ ಅಲ್ಲ ಹುಡುಗರು ಹಾಳು ಮಾಡಿಬಿಡ್ತೀವಿ ಹೋಗೋಕೆ ಆ ಕಡೆ ಹೋಗು ಅಂತ ಹೇಳ್ತಾರೆ. ನೋ ಅಡ್ಮಿಷನ್, ಅದಕ್ಕೆ ಏಜ್ ಲಿಮಿಟ್ ಹಾಕಿಬಿಡ್ತಾರೆ, ಏಜ್ ಇದ್ರ ಮೇಲೆ ಅಡ್ಮಿಷನ್ ಕೊಡಬೇಡಿ ಹುಡುಗುಡುಗುಡು ಅದಾಗ್ತಾರೆ ಅಂತ ಹೇಳಿದ್ರು. ಏಜ್ ಲಿಮಿಟ್ ಕೂಡ ಹೇಗಿದೆಯೋ ಆ ತರಹ ಉಪನಯನಕ್ಕೂ ಒಂದು ಏಜ್ ಲಿಮಿಟ್ ಇದೆ. ನಮ್ಮ ಜನಕ್ಕೆ ಲಿಮಿಟ್ ಒಂದೇ, ಮದುವೆ ಆಗೋದಕ್ಕಿಂತ ಮುಂಚೆ ಉಪನಯನ ಅಷ್ಟೇ ಆಗಿದೆ. ಉಪನಯನ ಮದುವೆ ಆಗೋದಕ್ಕಿಂತ ಮುಂಚೆ ಮಾಡಿದ್ರೆ ನಡೀತದೆ, ತಪ್ಪು. ಉಪನಯನಕ್ಕೂ ಮದುವೆಗೂ ಸಂಬಂಧನೇ ಇಲ್ಲ, ಮದುವೆ ಲೇಟ್ ಆದ್ರೂ ತಪ್ಪಲ್ಲ, ಉಪನಯನ ಲೇಟ್ ಆಗಬಾರದು ಅಂತ ಹೇಳಿ ಆ ಕಾಲಕ್ಕೆ ಅದು ಎಷ್ಟು ಜನಕ್ಕೆ ಗೊತ್ತಿದೆ. ಇದು ಅವನು ವ್ರಾತ್ಯರಾಗ್ತಾನೆ ಹೊರತು ಬೇರೆ ಆಗೋದಿಲ್ಲ. ಅನೇಕ ಜನಗಳು ಈ ರೀತಿ ಮಾಡಿ ಮಾಡಿ ಬ್ರಾಹ್ಮಣ ಕಳ್ಕೊಂಡಿದ್ರಿಂದ ಬ್ರಾಹ್ಮಣ ಸಿಗಬೇಕಾದ ಗೌರವ ನ್ಯಾಚುರಲಿ ಸಿಗೋದಿಲ್ಲ. ಬ್ರಾಹ್ಮಣ ದೂರ ಮಾಡ್ತಾ ನ್ಯಾಚುರಲ್ ಬ್ರಾಹ್ಮಣನೇ ಅಲ್ಲ, ದೂರ ಮಾಡಲೇಬೇಕಾಗುತ್ತೆ. ಸರಿಯಾಗಿದ್ದಿದ್ರೆ ಆಗ್ತಿತ್ತು. ಅದು ಒಂದು, ನೀವು ಡಿಸೆಂಬರ್ಗೆ ಜನವರಿ ಅಡ್ಮಿಷನ್ ಕೊಡಿ ಸರ್ ಅಂದ್ರೆ ಯಾರು ಕೊಡ್ತಾರೆ ನಿಮಗೆ? ಅಡ್ಮಿಷನ್ ಟೈಮ್ ಮುಗಿದೈತೆ ಈಗಾಗಲೇ, ಅದೇ ಹಾಕಿ ಎಕ್ಸಾಮ್ ಫೀಸ್ ಕಟ್ಟೋ ಟೈಮ್, ಅಡ್ಮಿಷನ್ ಫೀಸ್ ಕಟ್ಸ್ಕೋತಾರಾಗ ಸಾಧ್ಯ ಇಲ್ಲ. ಅದಕ್ಕೆ ಆಯಾ ಜಾತಿಯಲ್ಲಿ ಹುಟ್ಟಿದ್ರೆ ಸಾಲದು, ಅದಕ್ಕೆ ಉಚಿತವಾದ ಸಂಸ್ಕಾರಗಳು ಆಯಾ ಕಾಲದಲ್ಲೇ ಮಾಡಬೇಕು ಅಂತ ಹೇಳಿದ್ದಾರೆ. ನಮ್ಮಲ್ಲೇ ನೋಡಿಬೇಕಾದ್ರೆ RCC ಹಾಕಿಬಿಡ್ತಾರೆ, ಮೋಲ್ಡ್ ಹಾಕಿಬಿಡ್ತಾನೆ, ಕ್ಯೂರಿಂಗ್ ಇಲ್ಲ, ಬಿಟ್ಟು ಹೋಗ್ಬಿಡ್ತಾರೆ ಆ ಕಡೆ. ಒಂದು 6 ತಿಂಗಳು ಬಿಟ್ಟು ಅವನ ಗೃಹಪ್ರವೇಶ ಮಾಡಕ್ಕೆ ಹೋದ್ರೆ ಏನು, ಅದು ಮಣ್ಣು ಗೋಡೆ ಇದ್ದಾಗಲೇ. ಕ್ಯೂರಿಂಗ್ ಮಾಡದೆ ಹೋದ್ರೆ RCCಗೆ ಏನು ಬೆಲೆ ಇಲ್ಲ. ಫುಲ್ ಕ್ಯೂರ್ ಹೇಗೆ ಮಾಡ್ತಾ ಹೋಗ್ತಾನೆ ಆ ತರ ಅದಕ್ಕೆ ಮಹತ್ವ ಇದೆ. ಕ್ಯೂರಿಂಗ್ ಯಾವಾಗಲೂ ಮಾಡಿದ್ರೆ ಉಪಯೋಗ ಇಲ್ಲ, ಆ ಟೈಮ್ನಲ್ಲೇ ಮಾಡಬೇಕು. ಆ ಟೈಮ್ನಲ್ಲಿ ಮಾಡಿದ್ರೆ ಮಾತ್ರ ಅದು ಕ್ಯೂರಿಂಗ್ ಅಂತಾರೆ ಹೊರತು ಯಾವಾಗಲೂ ಮಾಡಿದ್ರಲ್ಲ. ಉಪನಯ ಸಂಸ್ಕಾರ ಹಾಕಿ ಆ ರೀತಿ ಮಾಡದೆ ಹೋದ್ರೆ ಅವನು ಬ್ರಾಹ್ಮಣ ಅನಿಸೋದಿಲ್ಲ. ಅದೇ ರೀತಿಯಲ್ಲಿನೇ ಇನ್ನು ಮನುಸ್ಮೃತಿಯಲ್ಲಿ ಒಂದು ಮಾತು ಹೇಳುತ್ತಾರೆ, ಯಾವನು 16 ವರ್ಷ ದಾಟೋದ್ರೊಳಗೆ ಉಪನಯನ ಆಗಿಲ್ಲ ಅವನಿಗೆ ಸಂಧ್ಯಾ ಅವನಿಗೆ ಉಪನಯನಕ್ಕೆ ಅರ್ಹತೆ ಇಲ್ಲ ಅಷ್ಟೇ ಅಲ್ಲ, ಅವನಿಗೆ ತನ್ನ ತಂದೆಯ ಆಸ್ತಿಯಲ್ಲಿ ಭಾಗ ಸಿಕ್ಕಬಾರದು ಅಂತ ಹೇಳಿ. ಈ ಮಾತು ಕೇಳಿದ್ರೆ ಭಾರಿ ಅಪಾಯದ ಕೆಲಸ ಇದು ಅಂತ. ಅವನ ತಂದೆಯ ಆಸ್ತಿ ಎಲಿಜಿಬಿಲಿಟಿಗಳು ಕಳ್ಕೊಂಡ್ಬಿಡ್ತಾರೆ. ಮತ್ತೆ ಯಾರಿಗೆ ಸೇರಬೇಕು ಆಸ್ತಿ ಅಂದರೆ? ಸರ್ಕಾರಕ್ಕೆ ಸೇರಬೇಕು. ನಮ್ಮ ಸರ್ಕಾರ ಗೊತ್ತಾಗಿಬಿಟ್ರೆ ಗೋವಿಂದ, ಹಿಂದೂ ಮತ್ತು ಬ್ರಾಹ್ಮಣರ ಆಸ್ತಿ ಎಲ್ಲ ಅವ್ರಿಗೆ ಹೋಗಿಬಿಡ್ತದೆ ಈಗಾಗಲೇ. ಯಾಕೆಂದ್ರೆ ಅದು ಹೇಳ್ತಾರೆ, ನಮ್ಮ ಧರ್ಮಶಾಸ್ತ್ರ ಪ್ರಕಾರ ಸರ್ಕಾರಕ್ಕೆ ಹೋಗ್ಬೇಕು. ಎಷ್ಟು ತಮಾಷೆ ಇದೆ. ಅದು ನಮ್ಮ ಜನಕ್ಕೆ ಗಾಯತ್ರಿ ಮತ್ತು ಸಿದ್ಧಿ ಬರಲಿ ಬಿಡಲಿ, ಆಸ್ತಿಯಾರು ಉಳಿಬೇಕಂತಾರೆ ಸಕಾಲಕ್ಕೆ ಉಪನಯನ ಮಾಡಬೇಕು. ಕೊನೆ ಪಕ್ಷ ಆಸ್ತಿಯಾರು ಸಕಾಲಕ್ಕೆ ಕುಡಿಬೇಕಲ್ಲ. ಇವ್ರು ಹಾಗಲ್ಲ, ಭೂಜನ ಬ್ರಹ್ಮಚಾರಿಗಳಿರಬಾರ್ದು, ಅದಾಗಬಾರ್ದು, ಇದಾಗಬಾರ್ದು ಅಂತ ಹೇಳಿಬಿಟ್ಟು ಆ ಹುಡುಗನ ವ್ಯಕ್ತಿತ್ವನೇ ಹಾಳು ಮಾಡಿಬಿಡ್ತಾರೆ. ಭೂಜನ ಬ್ರಹ್ಮಚಾರಿಗಳಿರಬಾರ್ದು ಯಾವ ಶಾಸ್ತ್ರದಲ್ಲೂ ಹೇಳಿಲ್ಲ. ನಮ್ಮ ಜನಕ್ಕೆ ಏನು ಗೊತ್ತಿರುತ್ತೋ ಅದು ಸಾಮಾನ್ಯ ಶಾಸ್ತ್ರದ ಏನು ಹೇಳೋದಿಲ್ಲ, ಅದು ಹುಡುಕಿ ಹುಡುಕಿ ತಿಳ್ಕೊಂಡಿರ್ತಾರೆ ಪಾಪ. ಯಾವುದರ ಶಾಸ್ತ್ರ ಎಲ್ಲೆಲ್ಲೂ ಬಂದಿರೋದಿಲ್ಲ. ದೊಡ್ಡ ನೀವು ಕಾಫಿ ಬೇಡ ಅನ್ನಬಾರದು, ಈ ದೊಡ್ಡ ಶಾಸ್ತ್ರ ಇವರಿಗೆ ಅದು ಕುಡದೇ ಹೋಗಬೇಕು ಅಂತ ನಿಯಮ ಅದು. ಒಂದು ತೀರ್ಥ ಬೇಡ, ಅದಕ್ಕೆ ನಡೀತದೆ ಬಿಡಿ, ತೀರ್ಥ ನಡೀತದೆ ಆಸ ಅಂದ್ರೆ ಉಪನಯನಕ್ಕೆ ಬಾಡ್ಲೆ ಬೇಕು ಅಂತ ದೊಡ್ಡದಲ್ಲ ಇವರಿಗೆ. ಯಾವ ಕಂಡೀಷನ್ ಮಾಡಬಾರದು ಅದೆಲ್ಲ ತಿಳ್ಕೊಂಡಿರ್ತಾರೆ. ಭೂಜನ ಬ್ರಹ್ಮಚಾರಿಗಳು ಇರಬಾರದು, ಆ ಉಪನಯನ ಬೇರೆ ಶಾಸ್ತ್ರ ಏನು ಹೇಳುತ್ತೋ ಗೊತ್ತೇನೋ, ಭೂಜನ ಬ್ರಹ್ಮಚಾರಿಗಳು ಇರಬಾರದು ಅಂತ ಹೇಳಲಿಲ್ಲ. ಒಂದೇ ವರ್ಷದೊಳಗೆ ಅಣ್ಣ ತಮ್ಮಂದರಿಗೆ ಮೂರು ಜನಕ್ಕೆ ಉಪನಯನ ಮಾಡಬಾರದು ಅಂತ ಹೇಳಿ, ಒಂದೇ ವರ್ಷದಲ್ಲಿ ಮೂರು ಜನಕ್ಕೆ ಮಾಡಬಾರದು ಅಷ್ಟೇ ಹೊರತು ಜನ್ಮದಲ್ಲೇ ಮೂರು ಜನಕ್ಕೆ ಮಾಡಬಾರದು ಅಂತ ಅರ್ಥ ಅಲ್ಲ. ಅದು ಎಲ್ಲ ತಪ್ಪು ತಪ್ಪು ಓದಿ ಆದ ಅನಾಹುತಗಳಿವೆ. ಅದರಿಂದ ಸಫರ ಅರ್ಥ ಆಗ್ತಾರೆ ಪಾಪ, ಮಕ್ಕಳ ಭವಿಷ್ಯವನ್ನೇ ಹಾಳುಬಾರದಂತ. ಸಕಾಲಕ್ಕೆ ಸ್ಕೂಲಿಗೆ ಸೇರಿಸ್ತಾ ಹೋದ್ರೆ ಮಕ್ಕಳ ಕೆರಿಯರ್ ಹೇಗೆ ಹಾಳಾಗುತ್ತೋ, ಸಕಾಲಕ್ಕೆ ಉಪನಯನ ಮಾಡದೆ ಹೋದರೆ ಅವರ ದೈವಿ ಒಂದು ಗತಿ ಇದೆಯಲ್ಲ, ದೈವಿ ಸಾಧನೆ ಇದೆ, ಎಲ್ಲ ತಪ್ಪಿ ಬಿಡುತ್ತೆ. ಅದಕ್ಕೆ ಭೀಮಸೇನ ಹೇಳಿದ ಮಾತು ಅದು ಬಂದು. ಆದ್ದರಿಂದ ಬ್ರಾಹ್ಮಣ ಹೇಗೆ ಬ್ರಾಹ್ಮಣನಾಗದೆ ಹೋಗಿಬಿಡುತ್ತಾನೋ, ಕ್ಷತ್ರಿಯ ಕೂಡ ಹಾಗೆ ಆಗ್ತಾನೆ. ಕ್ಷತ್ರಿಯರು ಸಕಾಲದ ಉಪನಯನ ಇತ್ಯಾದಿ ಆಗದೆ ಹೋದರೆ ನಕ್ಷತ್ರಿಯೋ ಹಿ ಭವತಿ ಯಥಾ ವ್ರಾತ್ಯೋ ಜಯೋತ್ತಮ. ಅವನು ಕ್ಷತ್ರಿಯನಾಗೋದಿಲ್ಲ, ಕಾರಣ ಅದಕ್ಕೆ ಕ್ಷತ್ರಿಯನಾಗಲಿಲ್ಲ ಅಂತ ಹೇಳಿ ಹುಟ್ಟಿದ್ದು. ಅವನು ಕ್ಷತ್ರಿಯನಾಗಾದರೂ ಕೂಡ ದಡದಿದ್ದು ಯಾರ ಹತ್ರ ಬೆಳೀತಾನೆ? ಅಧಿರಥರ ಹತ್ರ ಬೆಳೀತಾನೆ. ಅವನು ಸೂತ, ಕ್ಷತ್ರಿಯ ಸಂಸ್ಕಾರ ಆಗಲಿಲ್ಲ ಇವನಿಗೆ. ಅಟ್ ದಿ ಸೇಮ್ ಟೈಮ್ ಸೂತನ ಸಂಸ್ಕಾರ ಆಯ್ತು ಜೊತೆ. ಆದ್ರಿಂದನೇ ಕರ್ಣ ಸೂತ ಜಾತಿಯವನಾದನೆ ಹೊರತು ಅವನು ಬ್ರಾಹ್ಮಣ ಜಾತಿ ಕ್ಷತ್ರಿಯ ಜಾತಿಯವನಾಗಲಿಲ್ಲ. ಅದಕ್ಕೆ ಭೀಮಸೇನ ಹೇಳಿದ ಧರ್ಮ ಸರಿಯಾದ ಧರ್ಮ. ಕರ್ಣ ಅವನು ಕ್ಷತ್ರಿಯನಲ್ಲ, ಅವನ ಜೊತೆಗೆ ಕ್ಷತ್ರಿಯ ಯುದ್ಧಕ್ಕೆ ಹೋಗಬಾರದು. ಇದು ಧರ್ಮ ಸೂಕ್ಷ್ಮ, ದೊಡ್ಡ ಒಂದು ಸೂಕ್ಷ್ಮ ವಿಚಾರವಾದ್ದರಿಂದ ಆ ನೆಪದೊಳಗೆ ಎಲ್ಲರೂ ಸಹ ತಾವು ಯಾವ ಅರ್ಥದಲ್ಲಿ ಆ ಸಾಧನೆಯನ್ನ ಮತ್ತು ವರ್ಣಾದಿಗಳನ್ನು ಉಳಿಸಿಕೊಳ್ಬೇಕು ಬೆಳೆಸಿಕೊಳ್ಬೇಕು ಅಂತ ಹೇಳೋದಕ್ಕೆ ಮಾರ್ಗದರ್ಶನ. ಆ ಸಮಯದೊಳಗೆ ಭೀಮಸೇನನ್ನ ಗಮನಿಸಿ ನೀವೀಗ, ಅಲ್ಲಿ ಭೀಷ್ಮರು ಕೂತಿದ್ದಾರೆ, ದ್ರೋಣರಿದ್ದಾರೆ, ಬಾಲ್ಯಕಾರ್ಯಗಳಿದ್ದಾರೆ, ಅಷ್ಟು ಜನ ಗಮನಿಸಿಲ್ಲ, ಭೀಮಸೇನೆ ಗಮನಿಸ್ತಾ ಇದ್ದಾನೆ. ಅದಕ್ಕೇನೆ ಭೀಮಸೇನ ಆಚಾರ್ಯ, ಶ್ರೀಮದ್ ಆಚಾರ್ಯ ಅಂತಾರೆ. ಅಷ್ಟು ಜನ ಫೇಲ್ ಆದ ಜಾಗದೊಳಗೆ ಭೀಮಸೇನ ಹೇಳ್ತಾರೆ, ಧರ್ಮ ಸೂಕ್ಷ್ಮ ಹೇಳಬೇಕಾದವರು ಸುಮ್ಮನೆ ಕೂತು ಹೇಳಬೇಕಾದ ಭೀಮಸೇನ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಎಂಥ ಜ್ಞಾನ ಭೀಮಸೇನದಾಗಿತ್ತು, ದಿವ್ಯ ಜ್ಞಾನ ಅಂತ ಹೇಳೋದಕ್ಕೆ ಸಾಕ್ಷಿ. ಆಗ ಇನ್ನು ಅನೇಕರು ಪ್ರಶ್ನೆ ಮಾಡಬಹುದು, ಆದ್ರೆ ಅಜ್ಜರ ಯುದ್ಧ ಕರಿಬೇಡ ಅಂತ ಹೇಳಿದ ತಕ್ಷಣ ಸುಮ್ಮನೆ ಆಗ್ತಾ ಇದ್ದಾರೆ. ಆಗೇನಾಯ್ತು ಗೊತ್ತೇ, ನಾವೆಲ್ಲ ಪ್ರಶ್ನೆ ಕೇಳೇ ಬಿಡ್ತೇವೆ ಆಗ. ಹಾಗಿದ್ರೆ ಮುಂದೆ ಯುದ್ಧ ನಡೀತಾ ಇಲ್ಲ ಕರ್ಣಾರ್ಜುನರಿಗೆ? ಕರ್ಣ ಪರ್ವನೇ ಇದೆ ಮುಂದೆ, ಬಿಕಾಸ್ ಕರ್ಣ ಪರ್ವನೇ ಇದೆ, ಯುದ್ಧ ನಡೀತಲ್ಲ ಅಂತ ಕೇಳಿದ್ರೆ? ಇವೆಲ್ಲ ಒಳ್ಳೆ ಪ್ರಶ್ನೆಗಳಿವೆಲ್ಲ ಕೂಡ. ಅದಕ್ಕೆ ಉತ್ತರ ಕೊಡ್ತಾರೆ, ಸರಿಯಾಗಿ ಓದಿಲ್ಲ ನೀವು. ಒಬ್ಬ ಕ್ಷತ್ರಿಯ ಕ್ಷತ್ರಿಯ ಅಲ್ಲದವನನ್ನ ಯುದ್ಧಕ್ಕೆ ಕರಿಬಾರದು ಅಷ್ಟೇ, ಅವನಾಗಿ ಯುದ್ಧಕ್ಕೆ ಬಂದ್ರೆ ಮಾಡಬೇಕು, ಅದು ತಪ್ಪಲ್ಲ, ಇದು ನಿಯಮ. ಇದು ಒಂದು ಕ್ಷತ್ರಿಯ ಅಲ್ಲದವನು ತಾನಾಗಿ ಯುದ್ಧಕ್ಕೆ ಬಂದರೆ ವೀರಪ್ಪನ ಜೊತೆ ಯುದ್ಧ ಮಾಡೋದಿಲ್ಲ, ಕ್ಷತ್ರಿಯ ಅಲ್ಲ ಅಂತ ಹೇಳ್ಬಿಟ್ಟು ಗತಿ ಏನಾಗಬೇಕು? ಜಗ ತಾಳಾಗೋಗ್ಬಿಡುತ್ತೆ. ನಾವು ವಾರ್ ಡಿಕ್ಲೇರ್ ಮಾಡಾಗಿಲ್ಲ ಅಷ್ಟೇ ಹೊರತು, ಅವನಾಗಿ ಬಂದ್ರೆ ಅವನು ಫೇಸ್ ಮಾಡ್ಬೇಕು. ಇದು ಅರ್ಥವಾಗಿ ಯಾರು ಕಳ್ಳ ಬಂದಿರ್ತ, ಯಾವ ಜಾತಿ ನೀನು, ಕ್ಷತ್ರಿಯನ ಅಲ್ವಾ ಅಂತ ಹೇಳ್ತಾ ಕೂಡೋದಲ್ಲ, ಕಳತರ ಬರ್ತಾರೆ ಹೇಳಬೇಕು ಬಿಡದೆ ಕೆಲಸ. ಆದರೆ ನಾವಾಗಿ ಕರೆಯಬೇಕಾದ್ರೆ ಮಾತ್ರ ಕ್ಷತ್ರಿಯರಾಗಿರಲೇಬೇಕು. ಈ ನಿಯಮ ಎಷ್ಟು ಚೆನ್ನಾಗಿರೋ ನಿಯಮ ಗೊತ್ತಾ? ಇದು ನೋಡೋದಕ್ಕೆ ಏನನ್ಸುತ್ತೆ, ಜಾತಿ ಗೀತಿ ಬಂದ ಕಾಣುತ್ತೆ, ಜಾತಿ ಪ್ರಶ್ನೆ ಅಲ್ಲ. ಕ್ಷತ್ರಿಯ ಯಾತಕ್ಕೆ ಕ್ಷತ್ರಿಯರನ್ನು ಬೇರೆಯವ್ರನ್ನ ಕರಿಬಾರದು ಅಂದ್ರೆ, ಬೇರೆಯವರು ಅವಮಾನ ಮಾಡಿದ್ದಲ್ಲ ಅದನ್ನ, ಅವನ ಸೇಫ್ ಗಾರ್ಡ್ ಮಾಡಿದ್ದದನ್ನ. ಯಾಕೆ ಗೊತ್ತೇನು, ಕ್ಷತ್ರಿಯ ವೆಲ್ ಟ್ರೈನ್ಡ್, ಅವನು ಯುದ್ಧದಲ್ಲಿ ಟ್ರೈನ್ ಆಗಿರ್ತಾನ, ಕಂಡುಕೊಂಡು ಯುದ್ಧ ಕರೆಬಿಟ್ರೆ ಅವ್ರಿಗೆ ಓದಾಡ್ತಾನೆ ಇರ್ತವನು, ಗತಿ ಮುಗಿದೋಯ್ತವನು. ಆದ್ರಿಂದ ಅವನು ಸೇಫ್ ಗಾರ್ಡ್ ಮಾಡ್ತಾರೆ. ಕ್ಷತ್ರಿಯ ನೀವು ವೆಲ್ ಟ್ರೈನ್ಡ್ ಆಗಿದ್ದೀಯಾ, ಬುಡದವ್ರು ಪಾಪ ಟ್ರೈನಿಂಗ್ ಆಗಿರೋದಿಲ್ಲ ಅವರಿಗೆ, ಅದನ್ನ ಯುದ್ಧಕ್ಕೆ ಹೋದ ಗತಿ ಏನಾಗಬೇಕು, ಅವನು ಕರಿಬಾರ್ದು ನೀವು ಅಂತ ಹೇಳಿಬಿಟ್ಟು ಅವನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಉಳಿದವರು ರಕ್ಷಣೆ ಕೊಡಲಿಕ್ಕೆ ಮಾಡಿದ ವ್ಯವಸ್ಥೆ ಹೊರತು ಅವಮಾನ ಮಾಡಲಿಕ್ಕೆ ಮಾಡಿದ ವ್ಯವಸ್ಥೆ ಅಲ್ಲ. ಆದ್ದರಿಂದ ನೀನು ಕರಿಬೇಡದು, ಯುದ್ಧಕ್ಕೆ ಹೋಗಬಾರದು. ಕರ್ಣನಿಗೆ ಶಸ್ತ್ರಾಸ್ತ್ರ ಕೊಡೋದಲ್ಲ, ಅವನಿಗೆ ಕೊಡಬೇಕಾದ ಚಾಟಿ ಅಂತ ಹೇಳಿ ಅವ್ರು ಕುದುರೆ ಓಡಿಸಂತಾನೆ, ಅವನು ರಥ ಓಡಿಸೋನಲ್ವಾ, ಚಾಟಿ ಕರ್ಣಾಯಾದ ಪ್ರಸೋದ ಕಂ. ಈ ಮಾತು ನೋಡಿದ ತಕ್ಷಣ ಕರ್ಣ ರೆಸ್ಪಾಂಡ್ ಮಾಡ್ಬೇಕು. ಕರ್ಣ ಕರ್ಣ ಏನ್ ಮಾಡಿದಾಗ, ಏನ್ ಒಪ್ಕೋಬೇಕಾಯ್ತು ಕರ್ಣ, ಅವನು ಓದಿದವನು ತಾನೆ, ಕರ್ಣ ಅಕ್ಸೆಪ್ಟ್ ಮಾಡ್ತಾನ, ನಾನು ಇಲ್ಲ, ನಾನು ಕ್ಷತ್ರಿಯ ಅಂತ ಕ್ಲೇಮ್ ಮಾಡ್ಲಕ್ಕೂ ಹೋಗೋದಿಲ್ಲ, ನನಗೆ ಅವಮಾನವಾಯ್ತು ಏನೋ ಅನ್ನೋದಿಲ್ಲ ಕರ್ಣ, ಸುಮ್ಮನೆ ನಿಂತ್ಕೋತಾನ ಸಮಯದೊಳಗೆ. ಆಗ ಒಂದು ಪ್ರಸಂಗ ನಡೀತಾ, ಅಷ್ಟೊತ್ತಿಗೆ ಅಲ್ಲಿಗೆ ದುರ್ಯೋಧನನೆಲ್ಲ ನೋಡ್ತಾ ಇರ್ತಾನೆ. ಅವನಿಗೆ ಈಗಾಗಲೇ ಅವನು ಮೈಂಡ್ ವರ್ಕ್ ಮಾಡ್ತಾ ಇದೆ ಈಗಾಗಲೇ. ಓಹೋ, ಅರ್ಜುನ ದೊಡ್ಡ ಸಮಸ್ಯೆ. ಯಾವಾಗ ಅರ್ಜುನ ಅಷ್ಟು ಚೆನ್ನಾಗಿ ಯುದ್ಧದ ಶಕ್ತಿ ತೋರಿಸಿಬಿಟ್ಟ, ಅವನ ಎದೆ ಒಡೆದೋದಾಗಿತ್ತು ದುರ್ಯೋಧನರಿಗೆ. ಆ ಭೀಮನ ಕಾಲಾಗೆ ಒದ್ದಾಡಿ ಹೋಗ್ಬಿಟ್ಟಿದ್ದೇವೆ ಈಗಾಗಲೇ. ನಾವು ಭೀಮನ ಕೂದಲು ಕುಂಸಕ್ಕೆ ನಮ್ಮ ಕೈಲಿ ಆಗಲಿಲ್ಲ. ತಮ್ಮ ಕೂಡ ಹಾಗೆ ತಯಾರಾಗಿಬಿಟ್ಟಿದ್ದಾನೆ. ಈಗ ಮುಂದೆ ನಮ್ಮ ಗತಿ ಏನಂತ ಯೋಚನೆ ಮಾಡ್ತಾ ಇದ್ದ. ಕರ್ಣ ಯಾವಾಗ ತೋರಿಸಿಬಿಟ್ಟಲ್ಲ, ಓಹೋ ಇವನು ನನ್ನ ಕಡೆ ಹಾಕೊಳ್ಳಬೇಕು ಅಂತ ಪ್ಲಾನ್ ಮಾಡಿದ. ಟ್ರ್ಯಾಪ್ ಮಾಡಿದೆ, ಇಮ್ಮಿಡಿಯೇಟ್ ನಮ್ಮ ಪಾರ್ಟಿ ಸೇರಿಸ್ಕೋಬೇಕು, ಎಲೆಕ್ಷನ್ ಗೆಲ್ಲಬೇಕಾದ ಪ್ಲಾನ್ ಮಾಡ್ತಾರಲ್ಲ, ಒಳ್ಳೆ ಹೆಸರುವಾಸಿ ಆದವನು ಇವನು, ಇವನು ಸಿಕ್ಕಾದ ನಮ್ಗೆ ಗೆದ್ದೋಗ್ತೇವೆ ಅಂತ ಹೇಳಿಬಿಟ್ಟು ಆ ಬುದ್ಧಿ ಉಪಯೋಗಿಸ್ತಾನೆ. ದುರ್ಯೋಧನದ ಸ್ವಾರ್ಥ, ಅವನು ಕರ್ಣನಿಗೆ ಸಹಾಯ ಮಾಡೋ ಉದ್ದೇಶ ಅವನಿಗಿಲ್ಲ. ಅದ ಅಂಡು ಅಡ್ವಾಂಟೇಜ್ ತಗೋಬೇಕಾಗಿದೆ ಅವನು. ಕಷ್ಟ ಇದ್ನಂತವನು, ಏನು ಭೀಮಸೇನ ಹಾಗೆಲ್ಲ ಮಾತಾಡ್ತೀಯಲ್ಲ, ಅವನು ಸುಸೂತ ಪುತ್ರ, ಕ್ಷತ್ರಿಯ ಅಲ್ಲ, ಯುದ್ಧಕ್ಕೆ ಎರಡು ಮಾತಾಡ್ತೀರಲ್ಲ, ಅದನ್ನ ನಾನು ಒಪ್ಪೋದಿಲ್ಲ. ಅವನು ಕ್ಷತ್ರಿಯ ಅಲ್ಲ, ಕ್ಷತ್ರಿಯ ಅಂತ ಮಾತಾಡ್ತೀರಲ್ಲ, ನೋಡು ಅವನಿಗೆ ನಾನು ರಾಜ್ಯಾಭಿಷೇಕ ಮಾಡ್ತೇನೆ. ಅಂಗರಾಜ್ಯ ಅಂತ ಒಂದು ರಾಜ್ಯ ಇದೆ, ಅದಕ್ಕೆ ಅಧಿಪತಿಯನ್ನ ಕರ್ಣನು ಮಾಡಿಬಿಡ್ತೇನೆ, ಅದು ರಾಜನಾಗಿಬಿಡ್ತಾನೆ, ಕ್ಷತ್ರಿಯರಾಗಿಬಿಡ್ತಾನೆ ಅಂತ ಹೇಳಿಬಿಟ್ಟು ಪಟ್ಟಾಭಿಷೇಕ ಮಾಡೇ ಬಿಟ್ಟಂತೆ ಕರ್ಣನಿಗೆ ದುರ್ಯೋಧನ. ಈ ಮಾತನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ದುರ್ಯೋಧನನಿಗೆ, ದುರ್ಯೋಧನ ಭಾರಿ ಹೆಲ್ಪಿಂಗ್ ನೇಚರು, ಭಾರಿ ಒಳ್ಳೆಯವನು, ಎಲ್ಲರೂ ಕೈಬಿಟ್ಟ ಕರ್ಣನ ಒಳಗೆ ಸಹಾಯ ಮಾಡಿಬಿಟ್ಟ ಅಂತ ತಿಳ್ಕೊಂಡಿದ್ದೀರಿ, ಹಾಗೆ ಮಾಡಲಿಲ್ಲ. ಎಲ್ಲರೂ ಕೈಬಿಟ್ಟು ಇವನನ್ನ ನಾನೀಗೇನಾದ್ರೂ ಸನ್ಮಾನ ಮಾಡಿಬಿಟ್ರೆ ನನ್ನ ಕಡೆ ಕೊನೆವರೆಗೂ ಬಿದ್ದಿರ್ತಾನೆ ಅವನು ಅಂತ ತಿಳ್ಕೊಂಡು ನನ್ನ ಹಂಗಿಗೆ ಬೀಳ್ತಾರೆ. ನನ್ನ ಹಂಗಿಗೆ ಬೀಳ್ತಾರಾದ್ದರಿಂದ ನಾಳೆ ನನ್ನ ಕೆಲಸ ಯುದ್ಧ ಮಾಡಲೇಬೇಕಾಗತ್ತೆ ಅಂತ ಸಂಚು ಮಾಡ್ತಾನೆ. ಇದು ಮನುಷ್ಯನ ಒಂದು ಸ್ವಾರ್ಥದ ಮುಖ ಇದು. ನೋಡೋದಕ್ಕೆ ಒಳ್ಳೇದು ಕಂಡ ಕಾಣುತ್ತೆ, ಒಳಗೆ ಬುಟ್ಟಿಗೆ ಹಾಕೋತಾ ಇದ್ದ. ಈ ಕರ್ಣನನ್ನ ತನ್ನ ಕಂಪ್ಲೀಟ್ ಕಂಟ್ರೋಲ್ ಮಾಡಬೇಕು. ಅದಕ್ಕೋಸ್ಕರ ಪಟ್ಟಾಭಿಷೇಕ ಮಾಡಿಬಿಟ್ಟನಂತೆ. ಅವಾಗ ನಾವು ಅನ್ಸುತ್ತೆ ನಮಗೆ, ಅಬ್ಬ ಅಂತೂ ಪರವಾಗಿಲ್ಲ, ದುರ್ಯೋಧನ ಏನೋ ಒಂದು ಮಾಡಿದೆ ಬಿಡ್ರಿ, ಅಂತೂ ಇಷ್ಟು ಮಾಡಿದ್ನಲ್ಲ ಪುಣ್ಯಕ್ಕೆ, ಅಷ್ಟಾದ್ರೂ ದೊಡ್ಡತನ ಇದೆಯಲ್ಲ ಅಂತ ಕೇಳಿದರೆ ಹೇಳುತ್ತಾರೆ, ದುರ್ಯೋಧನ ದುರ್ಯೋಧನನೇ, ಅವನ ದೊಡ್ಡತನದ ಹೆಸರು ಕೂಡ ಹುಡುಕಕ್ಕೆ ಹೋಗ್ಬೇಡಿ ನೀವೀಗ. ಅಲ್ಲಿ ಏನ್ ನಡೆದಿತ್ತು ಗೊತ್ತಾ ಅಂತ ಹೇಳುತ್ತಾರೆ. ಅವನ ಅಂಗರಾಜ್ಯ ಕೊಟ್ಟನಲ್ಲ, ಅಂಗರಾಜ್ಯ ಕೊಟ್ಟನಲ್ಲ, ಅದು ಯಾರು ಸಂಪಾದನೆ ಮಾಡಿದ್ ಗೊತ್ತೇ? ಅಂಗರಾಜ್ಯ ಅದು ಭೀಮಸೇನ ಸಂಪಾದನೆ ಮಾಡಿದ್ದನ್ನು. ಭೀಮಸೇನ ಜರಾಸಂಧನನ್ನ ಸೋಲಿಸಿ, ಮೂಲತಃ ಅದು ಅಜರಥರದು, ಜರಾಸಂಧ ಗೆದ್ದಿರ್ತಾನೆ, ಆತ ಅವನನ್ನ ಸೋಲಿಸಿ ಅದರ ಅರ್ಧ ಭಾಗವನ್ನ ಕಿತ್ತಿ ಧೃತರಾಷ್ಟ್ರನಿಗೆ ಸೇರಿಸಿರ್ತಾನೆ, ತಂದು ಹಸ್ತಿರಾಪುರದ ರಾಜ್ಯಕ್ಕೆ ಸೇರಿಸಿರ್ತಾನೆ. ಅಂದಮೇಲೆ ಭೀಮ ಗೆದ್ದ ರಾಜ್ಯ ದಾನ ಮಾಡ್ತಾರೆ ದುರ್ಯೋಧನ, ಭಾರಿ ಚೆನ್ನಾಗಿದೆ. ಬೇರೆ ಲೋಕದವ್ರದ್ದು ಪಿತ್ತ ಕಟ್ಟಬೇಡ ಕಷ್ಟ ಪಡೋದು ಕೊಟ್ಟುಬಿಟ್ರೆ ಎಲ್ಲ ದಾನ ಮಾಡಿಬಿಡೋದು, ಅರ್ಥ ವೈಕಾಸ ದಾನ ಮಾಡೋದು, ನಿನ್ನ ಸಂಪಾದನೆ ದಾನ ಮಾಡ, ಯಾಕಂದ್ರೆ ಸಂಪಾದನೆ ದಾನ ಮಾಡಿ ಏನು ಬಂತೀಗ. ಅದಕ್ಕೆ ವಿಜಯದಾಸ ಹೇಳ್ತಾರೆ, ಅವನ ಒಡವೆಯ ತಂದು ಇವನು ಇವನು ದಾನವ ಮಾಡೆ ಅವಗಲ್ಲದೆ ಪುಣ್ಯ ಇವಗೆಬಹುದೇ ಅಂತ ಹೇಳಿದ. ಯಾರೋ ವಸ್ತು ದಾನ ಮಾಡೋದಾದ್ರೆ ಯಾರು ಬೇಕಾದ್ರೆ ಮಾಡ್ತಾನೆ, ಅದು ಧರ್ಮ ಅಲ್ಲ. ಭೀಮಸೇನ ರೇಟ್ ಇದೆ ದಾನ ಮಾಡೋದು, ದುರ್ಯೋಧನ ರೈಟೇ ಇಲ್ಲ, ಅನ್ನೇ ದಾನ ಮಾಡ್ದ, ತಂದು ಕೊಡ್ಲಿಬೇಕಾದ್ರೆ ತಂದುಕೊಳ್ಳಕ್ ತಯಾರಿಲ್ಲ, ಅವನು ಇನ್ನೊಬ್ಬರಿಗೆ ಕೊಡ್ತಾ ಇದ್ದಾನೆ, ಇದು ಭಾರಿ ವಿಶೇಷ. ಆದ್ರಿಂದ ದುರ್ಯೋಧನದ ತ್ಯಾಗ ಅಲ್ಲ, ಇನ್ನೊಂದು ಮೋಸ, ಇನ್ನೊಂದು ಮೋಸ ಮಾಡ್ತಾನೆ ದುರ್ಯೋಧನ. ಆ ಕಾಲ ಧೃತರಾಷ್ಟ್ರ ಏನ್ ಮಾಡಬೇಕಾಗಿತ್ತು ಗೊತ್ತೇನು? ಪ್ರೊಟೆಸ್ಟ್ ಮಾಡಬೇಕಾಗಿತ್ತು, ನೋಡಯ್ಯ ನಿನ್ನ ಸಂಬಂಧಪಟ್ಟಿದ್ದಲ್ಲ, ಬೇಕಾದ್ರೆ ನಿಂದು ಕೊಡು, ಯಾವ್ದಾರು ಕೊಡು. ಅವನು ಕೊಡ್ಲಿಕ್ಕೆ ಇದ್ರತಾರೆ ಪಾಪಿಷ್ಟ, ಏನೂ ಇಲ್ಲ ಅವನಿಗೆ ಸ್ವಂತ ಆಸ್ತಿ ದುರ್ಯೋಧನಿಗಿಲ್ಲ, ಕಂಡು ಕಂಡವ ಸ್ವತ್ತಿವನ್ನೇ ಬದುಕಿದ ಅವನು. ಸ್ವಂತ ದುಡಿದು ಗೊತ್ತಿದ್ದಿರ್ತಾನೆ ಅವನಿಗೆ, ಕರ್ಮಣ್ಯವಾಧಿಕಾರಷ್ಟೇ ಇಲ್ಲ ಅವನಿಗೆ, ಬರೀ ದರ್ಪ ಜೋರಿನಲ್ಲಿ ಬೆಳೆದವನೇ ಹೊರತು ಸ್ವಂತ ಇಲ್ಲ. ತಾನು ಸಂಬಂಧಪಟ್ಟು ಸುಮ್ಮನೆ ಕೊಡಬಾರದೆ, ಇನ್ನೊಬ್ಬರದ್ದು ಕೊಟ್ಟು ಕೊಟ್ಟ ಹಂಗೆ ಮಾಡ್ತಾನೆ. ಇದು ಭಾರಿ ಮೋಸ ಅಂದ್ರೆ ಭಾರಿ ಮೋಸ. ಅನೇಕ ಲಂಚ ಕೊಡ್ತಾರಲ್ಲ, ಎಲ್ಲಿಂದ ಕೊಡ್ತಾರೆ ಗೊತ್ತಾ? ಲಂಚ ತಗೊಂಡಿದ್ದೇನೆ ಕೊಡ್ತಾರೆ, ಅದು ವಿಶೇಷ. ಯಾರು ಇವ್ರದ್ದು ಅವರದ್ದು ಇವ್ರಿಗೆ ಕೊಟ್ಟು ತಾಯಿ ಸಾಗಿಸ್ಬಿಡ್ತಾರೆ. ಇದು ಪಾಪ ಹೊರಕೊಂಡು ಅವನು ತಾಯ್ತಿರ್ತಾನೆ, ಕೊಟ್ಟವನು ಒದ್ದಾಡ್ತಿರ್ತಾನೆ ಮೂಲದವನು ಅಂತ ಸ್ಥಿತಿ ಬಂದಿದೆ. ನಿಜವಾದ ದೊಡ್ಡತನ ಯಾರದು ಗೊತ್ತೇನು? ಭೀಮಸೇನ ದೊಡ್ಡತನ. ನಿಜವಾಗ್ಲೂ ಪ್ರೊಟೆಸ್ಟ್ ಧೃತರಾಷ್ಟ್ರ ಮರ್ಯಾದೆ ಹೋಗ್ತಾ ಇತ್ತು. ಏನ್ ದೊಡ್ಡಪ್ಪ ಹೇಗೆಲ್ಲ ಮಾತಾಡ್ತೀಯಲ್ಲ, ಯಾರ ರಾಜ್ಯ ಗೊತ್ತಾ ಅಂತ ಕೇಳಿದ್ರೆ ಧೃತರಾಷ್ಟ್ರದ ಮತಿ ಮರ್ಯಾದೆ ಏನಾಗ್ತಾ ಇತ್ತು. ಭೀಮಸೇನ ಏನ್ ಮಾಡ್ತಾನೆ? ಜ್ಯೇಷ್ಠ ಭ್ರಾತ ಪಿತೃತಮಃ ಅಂತ ಧರ್ಮರಾಜ ಗೌರವ ಕೊಟ್ಟಿದ್ರಿಂದ, ಪಾಂಡುರಾಜನ ಗೌರವ ಕೊಟ್ಟಿದ್ರಿಂದ ದೊಡ್ಡಪ್ಪನಿಗೆ ಅವಮಾನವಾಗಬಾರದು ಸುಮ್ಮನೆ ಇರ್ತಾನೆ. ಇದು ಪಿತೃದೇವೋಭವ ಅನ್ನೋದಕ್ಕೆ ದೃಷ್ಟಾಂತನೇ ಹೊರತು ಬೇರೆ ಏನೂ ಅಲ್ಲ. ಇಲ್ಲಿ ಭೀಮಸೇನ ದೊಡ್ಡಸ್ತಿಕೆ ಕಾಣ್ತಾ ಇದೆ ಹೊರತು ದುರ್ಯೋಧನ ದೊಡ್ಡಸ್ತಿಕೆ ಅಲ್ಲ. ನಿಜವಾದ ಅರ್ಥದಲ್ಲಿ ದುರ್ಯೋಧನ ದೊಡ್ಡ ಮೋಸವನ್ನೇ ಮಾಡಿದ. ಇನ್ನೂ ತುಂಬಾ ಸ್ವಾರಸ್ಯವಾದ ಭಾಗ ಇದೆ. ಈ ಕರ್ಣ ಏನು ಮಾಡಿದ ಯೋಚನೆ ಮಾಡಿ. ಕರ್ಣ ಏನು ಮಾಡಿದ? ಅವ್ರ ರಾಜ್ಯ ಕೊಡ್ತೀನಿ ಅಂತ ಹೇಳಿದ್ರೆ ಇಸ್ಕೊಂಡು ಬಿಟ್ಟಲ್ಲ ಕರ್ಣ ಎಂಥವು. ನೀ ಮಧ್ಯೆ ಅನೇಕರಿಗೆ ಗೊತ್ತಿಲ್ಲ, ದಾನ ಇಸ್ಕೊಳ್ಳೋ ಹಕ್ಕು ಬ್ರಾಹ್ಮಣರದ್ದು ಮಾತ್ರ ಹೊರತು ಬೇರೆ ಯಾರಿಗೂ ದಾನ ಇಸ್ಕೊಳ್ಳೋ ಹಕ್ಕಿ. ಕ್ಷತ್ರಿಯ ಅಂತೂ ದಾನ ಏನ್ ಮಾಡಿ ಇಸ್ಕೋಬಾರ್ದು. ಕ್ಷತ್ರಿಯ ದಾನ ಇಸ್ಕೊಳ್ಳಬಾರ, ಅವನು ರೂಲರ್ ಅವನು, ಪಾಪ ಇನ್ನೊಬ್ರಿಗೆ ಕೊಡಬೇಕು ಅವನು. ಅವನೇ ಇಸ್ಕೊಂಡು ಬಿಟ್ರೆ ತಂದೆ ತಾಯಿನ ಊಟ ಹಾಕಿ ದುಡ್ಡು ಕೇಳ್ಬಿಟ್ರೆ ಮಕ್ಕಳು ಯಾರ ಹತ್ರ ಕೊಡಕ್ಕೆ ಹೋಗ್ಬೇಕಾಗಿ? ಊಟ ಎಲ್ಲಿ ಮಾಡ್ಬೇಕು ಅವನಿಗೆ? ಅವನು ಕ್ಷತ್ರಿಯ ಕೊಡಬೇಕಾದವನು ತಗೊಳ್ಬೇಕಾದವನಲ್ಲ ಅವನು. ಅವನು ರೈಟ್ ಇಂದ ತಗೋಬೇಕೆ ಹೊರತು ದಾನ ಧರ್ಮ ತಗೊಳ್ಬಾರ್ದು, ಭಿಕ್ಷೆಯಿಂದ ತಗೊಳ್ಬಾರದು ಅವನು. ಆದ್ದರಿಂದ ಕರ್ಣ ರಿಜೆಕ್ಟ್ ಮಾಡಬೇಕಾಗಿತ್ತು. ನೋಡಯ್ಯ ನೋ ಥ್ಯಾಂಕ್ಸ್ ಅಂತಾರಲ್ಲ ಅನ್ಬೇಕಾಗಿತ್ತು. ಭಾರಿ ದೊಡ್ಡವನು ದುರ್ಯೋಧನ ನೀನೀಗ, ಆದ್ರೆ ನಾನು ಸಂಪಾದನೆ ಮಾಡ್ತೇನಯ್ಯ, ಹಾಗೆಲ್ಲ ತಗೊಳ್ಳೋದು ಅನ್ಬೇಕಾಗಿತ್ತು. ಆದರೆ ಕರ್ಣ ಏನ್ ಮಾಡಿದ ಗೊತ್ತೇನು? ಅಕ್ಸೆಪ್ಟ್ ಮಾಡಿಬಿಡ್ತಾನ ಅದನ್ನು. ಯಾತಕ್ಕೆ ಅವರಿಗೊಂದು ರೆಕಗ್ನಿಷನ್ ಬೇಕಾಗಿರುತ್ತೆ ಆ ಟೈಮ್ನಲ್ಲಿ. ಅವನು ವೀಕ್ಷಿಸ್ ಕಣ್ಣನ ದೌರ್ಬಲ್ಯ. ನಾನೀಗ ರಾಜನಾಗಿಬಿಟ್ರೆ ನಂದು ರಾಜ ಅಂತ ಹೆಸರು ಬರುತ್ತೆ, ಅಂಗರಾಜ ಅಂತ ಅನ್ಸ್ಕೊಂಡ್ಬಿಡ್ತೇನೆ ನಾನೀಗ. ಆ ಮೂಲಕ ತನ್ನ ಅವಾಗ ಅವಮಾನ ಕಡಿಮೆ ಆಗುತ್ತೆ ಅನ್ನೋ ಭಾವನೆಯಿಂದ ಅಕ್ಸೆಪ್ಟ್ ಮಾಡಿಬಿಡುತ್ತೆ. ದೊಡ್ಡ ತಪ್ಪಿದ್ವು, ಕಾರಣ ಮಾಡಬಾರ್ದಾಗಿತ್ತು. ತುಂಬಾ ಜನ ನೋಡಿ ಇದೇ ಪ್ರಶ್ನೆ ಮುಂದೆ ಬರುತ್ತೆ ಧರ್ಮರಾಜಾದಿಗಳ ಕೈಲಿ, ಅಕ್ಸೆಪ್ಟ್ ಮಾಡೋದಿಲ್ಲ ಅವರು. ನಾವು ಹಾಗೆಲ್ಲ ತಗೊಳ್ಳೋದಕ್ಕಾಗೋದಿಲ್ಲ, ಸಂಪಾದನೆ ಮಾಡಿ ತಗೋತೇವೆ ಹೊರತು ಈ ದಾನ ಧರ್ಮ ತಗೊಳ್ಳೋದು ಸಾಧ್ಯ ಇಲ್ಲ. ಕ್ಷತ್ರಿಯ ತಗೊಂಡ್ರೆ ಭಿಕ್ಷೆ, ಬ್ರಾಹ್ಮಣ ತಗೊಂಡ್ರೆ ದಾನ, ಕಾರಣ ಭಿಕ್ಷೆ ತಗೊಂಡಾಗಾಯ್ತು. ನಿಜವಾಗಲೂ ಭೀಮಸೇನಡಿ ಸರಿ ಹೋಯ್ತು, ಕ್ಷತ್ರಿಯ ದಾನ ತಗೋಬಾರ್ದು, ಕಾರಣ ಕ್ಷತ್ರಿಯ ಅಲ್ಲ, ಅದಕ್ಕೆ ದಾನ ತಗೊಳ್ಳೋ ಬುದ್ಧಿ ಬಂದ್ಬಿಡ್ತಾರೆ. ಅಂದ್ರೆ ಔಟ್ ಆಫ್ ದೇ ಹೋಗ್ಬಿಟ್ಟೆ ಕಾರಣ, ಬ್ರಾಹ್ಮಣ ಕಳ್ಕೊಂಡಾಗ ಕ್ಷತ್ರಿಯ ಕಳ್ಕೊಂಡ್ಬಿಟ್ಟಿದ್ದಾರೆ. ಕ್ಷತ್ರಿಯದ ಕೆಚ್ಚವನಲ್ಲಿ ಬಂದಿಲ್ಲ, ಕ್ಷತ್ರಿಯದ ಕೆಚ್ಚವನಲ್ಲಿ ಬಂದಿಲ್ಲ ಅಂದಮೇಲೆ ಕ್ಷತ್ರಿಯ ಅಲ್ಲ ಅಂತ ಆ ಛಲ ಇರಬೇಕು. ಅದಕ್ಕೆ ಧ್ರುವನ ಕಥೆಯಲ್ಲಿ ಬರುತ್ತೆ. ಧ್ರುವ ಏನ್ ಮಾಡ್ತಾನೆ ಭಾಗವತದಲ್ಲಿ ಕೇಳಿರ್ತೇನೆ, ಮಲತಾಯಿಯಿಂದ ಅವಮಾನ ಅಂತ ಹೇಳಿದ್ದಾರೆ. ಕ್ಷತ್ರಿಯ ಕ್ಷತ್ರಿಯರ ತೇಜಸ್ಸೊಂದು ಹೇಗಿರಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಧ್ರುವ 5 ವರ್ಷದ ಹುಡುಗ, ಎಂತ ಛಲ ಇದೆ, ಕಳ್ಳ ಇಷ್ಟು ದೊಡ್ಡವನು ಏಳಾಗಿಬಿಡ್ತಾನೆ. ಅಂದ್ರೆ ಧ್ರುವನಿಗಿದ್ದ ಕ್ಷತ್ರಿಯತ್ವ ಕರ್ಣನಿಗೆ ಮಿಸ್ ಆಯ್ತು. ಧ್ರುವ ದೇವರನ್ನು ಕಂಡೇ ಬಿಟ್ಟ, ಕೊನೆಗೆ ಯಶಸ್ವಿಯಾಗೇ ಬಿಟ್ಟ. ಆದ್ರೆ ಕರ್ಣನಿಗೆ ಆ ಸ್ಥಿತಿ ಬರಲಿಲ್ಲ ಅಂತ ಕೇಳಿದ್ರೆ ಆ ವರ್ಚಸ್ಸಿರಬೇಕಾದದ್ದು ಅವಶ್ಯಕತೆ ಇತ್ತು, ಅದನ್ನು ಕಳ್ಕೊಂಡ, ಅಕ್ಸೆಪ್ಟ್ ಮಾಡಿಯೇ ಬಿಟ್ಟ. ಇಡೀ ಇತಿಹಾಸದೊಳಗೆ ದಾನ ತಗೊಂಡ ರಾಜರುಗಳಲ್ಲಿ ಕರ್ಣರ ಹೆಸರು ದೊಡ್ಡ ಹೆಸರಾಗಿದೆ. ಎಲ್ಲಿಂದ ಬಂತಿರಿ ದಾನ? ಈಗ ದಾನ ಕೊಟ್ರಿ ಯಾರು ಅಂತ ಕೇಳಿದ್ರೆ ಏನ್ ಮಾಡ್ಬೇಕು ಅದಕ್ಕೆ? ತಪ್ಪದು, ಅದು ತಗೊಳ್ಳಿ. ಸರ್ಕಾರಿ ನೌಕರ ಗಿಫ್ಟ್ ಅಕ್ಸೆಪ್ಟ್ ಮಾಡಾಗಿಲ್ಲ ಹಾಗೆಲ್ಲ ಕೂಡ. ಸಣ್ಣ ಪುಟ್ಟ ಗಿಫ್ಟ್ ತಗೋಬೋದೇ ಹೊರತು ದೊಡ್ಡ ಅಪರಾಧ ಅದು. ಗೌರ್ಮೆಂಟ್ ಒಪ್ಪಿಸ್ಬೇಕಾಗಿಲ್ಲ. ಈಗ ತಗೊಂಡಿದ್ದೆ ಪರ್ಮಿಷನ್ ತಗೋಬೇಕು, ಹಾಗೆಲ್ಲ ತಗೊಳ್ಳಕ್ ಬರೋದಿಲ್ಲ. ಸರ್ಕಾರಿ ನೌಕರಿ ನಿಬಂಧನೆ ಇದೆ, ಫ್ರೀ ಪರ್ಸನ್ಗೆ ಅದಿಲ್ಲ. ಇವತ್ತು ಸರ್ಕಾರ ನೌಕರ ಅಲ್ಲ ಕಾರಣ, ಅವನೇ ರಾಜ, ಅವನೇ ದಾನ ತಗೊಂಡ್ರೆ ಏನರ್ಥ ಇದು? ಗಿಫ್ಟ್ ಅಕ್ಸೆಪ್ಟ್ ಮಾಡಬಾರ್ದಾಗಿತ್ತು, ಮಾಡಿದಾದ್ರಿಂದ ಅವನು ತಪ್ಪಾಯ್ತು. ಅದಕ್ಕೆ ಕಾರಣ ಅಂಗರಾಜ ಅಂತ ಆದನಲ್ಲ, ಹೆಸರಿಗೆ ಅಂಗರಾಜನಾದ. ಆ ದೇಶಕ್ಕೂ ರಿಪೋರ್ಟೇ ಮಾಡ್ಕೊಳ್ಳಿಲ್ಲ ಪುಣ್ಯಾತ್ಮ, ಅಧಿಕಾರ ಸೂತ್ರ ತಗೊಳ್ಳೇ ಇಲ್ಲ. ಕೊಟ್ಟ ದುರ್ಯೋಧನ ಇದ್ನಲ್ಲ, ಅವನ್ ಹಿಂದೆ ಓಡಾಡ್ಕೊಂಡೇ ಕಾಲ ಕಳೆದ್ಬಿಟ್ಟು. ಜನ್ಮ ನಮ್ಮ ಜನ ಇರ್ತಾರಲ್ಲ ಬೆಂಗ್ಳೂರು, ಇಲ್ಲಿ ಯಾಕಾದ್ರೂ ಇಲ್ಲ, ಬೆಳ್ಳಿ ಡೆಲ್ಲಿಯಲ್ಲಿ ಕೂತ್ಬಿಟ್ಟಿರ್ತಾರೆ, ಬೆಂಗಳೂರಲ್ಲೇ ಇರೋದಿಲ್ಲ ಅವ್ರು. ಆ ತರ ಅಲ್ಲಿ ಹೇಗೆ ಹಿಂಬಾಲಕರ ಓಡಾಡ್ತಾ ಇರ್ತಾರೋ ಆ ಸ್ಥಿತಿ ಬಂದು ಹೋಗ್ಬಿಟ್ಟಿದೆ. ಕಾರಣ ಜೀವನ ಪೂರ್ತಿ ಇಲ್ಲ ಕಳೆದ, ಮಾಡಬಾರದ ಕ್ರಮಗಳೇ ಸಪೋರ್ಟ್ ಮಾಡ್ತಾನೆ. ಅಲ್ಲಿ ಹೋಗಬಾರ್ದೆ, ಹೋಗಲೇ ಇಲ್ಲ. ಯಾಕೆ? ಹಂಗಿಗೆ ಬಿದ್ದು ಬಿಟ್ಟ. ಹಂಗು ಇವ್ರು ದಾನ ಕೊಟ್ಟ ಹಂಗಿಗೆ ಬಿದ್ದು ವರ್ಚಸ್ಸು ಕಳ್ಕೊಂಡ್ಬಿಟ್ಟು. ಆದ್ರಿಂದ ಹೆಸರಿಗೆ ರಾಜನಾದ, ಭಿಕ್ಷೆಯ ರಾಜನಾದನೆ ಹೊರತು ಅವ್ರಿಗೆ ವರ್ಚಸ್ಸು ಬರಲೇ ಇಲ್ಲ. ಈ ದೃಷ್ಟಿಯಿಂದ ಕರ್ಣನ ಸ್ಥಿತಿ ನೋಡೋದಕ್ಕೆ ಜನ ಇದನ್ನು ಪ್ರೆಸೆಂಟ್ ಮಾಡಿದ್ದೇನು ಗೊತ್ತೇನು? ಕರ್ಣನಿಗೆ ಭಾರಿ ದುಃಖ ಆಗೋಯ್ತು, ದುರ್ಯೋಧನ ಕೊಟ್ಟುಬಿಟ್ಟ, ಅವನ ಅಪ್ಪನ ಗಂಟ ಅವನು ಕೊಟ್ಟಾಗೆ, ಇವರೇನು ಇಸ್ಕೊಂಡು ಮೆರೆದಾಗೆ, ಎಲ್ಲ ತಪ್ಪು ತಪ್ಪು ವಿಷಯಗಳಿವೆ. ದುರ್ಯೋಧನ ಕೊಂಡ ಅಧಿಕಾರ ಅವನಿಗಿಲ್ಲ, ತಗೊಳ್ಳೋ ಅಧಿಕಾರ ಇವನಿಗಿಲ್ಲ. ಮನುಸ್ಮೃತಿಯರು ಹೇಳುತ್ತಾರೆ, ಯಾವನಿಗೆ ಕೊಡೋ ಅಧಿಕಾರ ಇಲ್ಲ ಅವನು ಕೊಟ್ರೆ, ಯಾವನಿಗೆ ತಗೊಳ್ಳೋ ಅಧಿಕಾರ ಇಲ್ಲ ಅವನು ತಗೊಂಡ್ರೆ, ತಾಭವೋ ನರಕಂ ಯಾತಃ ಯಾವದ ಅಭೂತ ಸಂಪ್ಲವಂ, ಅದು ಅನರ್ಥ ಕಾರಣವಾಗ್ತದೆ ಹೊರತು ಕಲ್ಯಾಣ ಕಾರಣವಾಗೋದೇ ಇಲ್ಲ. ಇದು ಕರ್ಣನ ನಿಜವಾದ ಸೋಲಲ್ಲ, ಗೆಲುವಲ್ಲ, ಅದು ಸೋಲ್. ದೊಡ್ಡ ಸ್ಥಿತಿಯಲ್ಲ ಅದು, ಮೋಸ. ಇಷ್ಟು ಮಾಡಿದ ಮೇಲೆ ಒಂದು ಘಟ್ಟ ಬಂತು. ಅಷ್ಟೊತ್ತಿಗೆ ಕರ್ಣನ ತಂದೆ, ಸಾಕು ತಂದೆ ಅಧಿರಥ ಇದ್ದಲ್ಲ, ಅವನು ಪ್ರವೇಶ ಮಾಡ್ತಾನೆ ಆ ರಂಗದ ಮೇಲೆ. ಅವನು ಬರ್ತಾನೆ ದೊಡ್ಡ ಸ್ಟೇಡಿಯಮ್ ಎಂಟರ್ ಆದ. ಕರ್ಣ ನೋಡಿದಾನೆ, ನೋಡಿದವನೇ ಸೀದ ಹೋಗಿಬಿಟ್ಟು ಒಂದು ಸಾಷ್ಟಾಂಗ ನಮಸ್ಕಾರ ಮಾಡಿಬಿಡ್ತಾನೆ. ಪ್ರಾಯಾದ ಅಧಿರಥ ಪಿತಾ, ತಂದೆ ಬರ್ತಿರ್ಲಿಕ್ಕೇನೆ ಕರ್ಣ ಅಷ್ಟ ಜನದ ಎದುರಿಗೆ ತಂದೆಗೆ ನಮಸ್ಕಾರ ಮಾಡ್ತಾನೆ. ಇಲ್ಲಿ ಕರ್ಣನ ಆಚಾರ ಹೋಗ್ತಾರೆ ನೋಡಿ, ಕರ್ಣ ಎಷ್ಟು ದೊಡ್ಡವ. ಇದು ಕರ್ಣ ದೊಡ್ಡ ಸ್ಥಿಕೆ ಇದು. ಯಾತಕ್ಕೆ? ತುಂಬಿದ ಸಭೆಯಲ್ಲಿ ತಂದೆ ಬಂದ್ರೆ ನಿಸ್ಸಂಕೋಚದಿಂದ ನಮಸ್ಕಾರ ಮಾಡ್ದ. ತಂದೆ ನಮಸ್ಕಾರ ಮಾಡ್ದ, ಅಷ್ಟು ದೊಡ್ಡದಲ್ಲ. ಇನ್ನೊಂದೇನು ಗೊತ್ತೇನು, ಈಗ ಅವನ ಜಾತಿಯ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ. ಸೂತ, ಸೂತಪುತ್ರ, ಸೂತಪುತ್ರ ಅಂತೇಳಿ ಒಂದೊಂದು ಅಧಿರಥ ಸೂತ ಅಂತ ಎಸ್ಟಾಬ್ಲಿಷ್ ಆಗಿಬಿಟ್ಟಿದೆ. ಅಪ್ಪ ಅಂತ ನಮಸ್ಕಾರ ಮಾಡಿದ ಮೇಲೆ ಕರ್ಣ ಸೂತಪುತ್ರ ಅಂತ ಎಸ್ಟಾಬ್ಲಿಷ್ ಆಗಿಬಿಡುತ್ತೆ. ಈಗ ಎಷ್ಟೋ ಜನ ಏನ್ ಮಾಡ್ತಾರಂತ, ಹೊತ್ತೊಳಗೆ ಅಪ್ಪನ ಅಪ್ಪ ಅಂತ ಕರೀಲಿಕ್ಕೆ ಇಷ್ಟಪಡೋದಿಲ್ಲ. ಎಂತ ಅಪ್ಪನ ಅಪ್ಪ ಅಂದ್ರೆ ನನ್ನ ಸ್ಟೇಟಸ್ ಏನಾಗ್ಬಿಡುತ್ತೆ ಅಂತ ಹೇಳಿಬಿಟ್ಟು, ಪಾಪ ದಡ್ಡ ಅಪ್ಪನನ್ನು ಓದಿದ್ರ ಅಪ್ಪನನ್ನು ಓದಿದ ಅಧಿಕಾರಿ ಅಪ್ಪ ಅಂತ ಎಲ್ಲರೂ ಒಂದು ಪರಿಚಯ ಮಾಡಿಕೊಡೋದು. ಗುಟ್ಟಾಗಿ ಬೇಕಾದ್ರೆ ಅಪ್ಪ ಅಂತಾರೆ, ಹೊರಗಡೆ ಅಪ್ಪ ಅನ್ನೋದಿಲ್ಲ. ಎಲ್ಲರೂ ಅಲ್ಲ, ಒಂದು ಗುಂಪಿನ ಜನ ಒಬ್ರಿದ್ರು, ನನಗೆ ಗೊತ್ತಿದ್ದ ದೊಡ್ಡ ಅಧಿಕಾರಿ ಒಬ್ರಿದ್ರು, ಪಾಪ ದೊಡ್ಡ ಅಧಿಕಾರಿ ಇದ್ರು. ಅವರ ತಂದೆ ದೊಡ್ಡ ಆಚಾರ್ಯರು, ಪಾಪ ಒಳ್ಳೆ ಪುರಾಣದ ಆಚಾರ್ಯರು, ತಂದೆ ಒಳ್ಳೆ ಶಾಸ್ತ್ರ ಓದಿದವರು. ಮಗ ಶಾಸ್ತ್ರ ಓದಿಲ್ಲ, ದೊಡ್ಡ ಅಧಿಕಾರಿಯಾಗಿದ್ದವರು. ಮಗನ ಮನೆ ಬಂದು ವಾಸ ಮಾಡಿಕೊಂಡು ಸ್ವಲ್ಪ ದಿವಸ ಇದ್ರು ಅವ್ರು, ಯಾವ್ದು ಹೆಚ್ಚು ಬರ್ತಿದ್ದಿಲ್ಲ, ಯಾವುದೋ ಕಾಲಕ್ಕೆ ಬಂದಿದ್ರು. ಪಾಪ ಕಣ್ಣಾರೆ ಕಂಡದ್ದು ನಾನು ನೋಡಿಕೆ, ಅವರೇ ಸಿಕ್ಕಿದ್ರು ಕೂಡ ನನಗೆ, ಯಾವ ಆಚಾರ್ಯರು ಅಂದ್ರೆ ಅವರೇ ಆಚಾರ್ಯರು ಗೊತ್ತಿತ್ತು ನನಗೆ. ಅವ್ರು ಬಂದವರು ಮಗನ ಮನೆ ವಾಸ ಮಾಡ್ಕೊಂಡಿದ್ದಾರೆ. ಒಂದ್ಸಲ ಏನಾಗಿದೆ, ಅವರು ದೇವ್ರ ಪೂಜೆ ಮಾಡಿಬಿಟ್ಟು ಈಗ ಹೊರಗಡೆಗೆ ಸಂಧ್ಯಾವನೆ ಮಾಡಿದ್ದೆ, ಅಡಿಕೆ ಕೊಟ್ಟು ನೀರು ಇರುತ್ತಲ್ಲ ಅದನ್ನ ಹಾಕ್ಲಿಕ್ಕೆ ಅಂತ ಹೊರಗೆ ಬರ್ತಾ ಇದ್ದಾರೆ. ಆಗ ಏನಾಗಿದೆ, ಇವ್ರ ಮಗ ದೊಡ್ಡ ಅಧಿಕಾರಿ ಅಲ್ಲ, ಯಾರ ಜೊತೆ ಮಾತಾಡ್ತಾ ಕೂತಿದ್ದ, ಇವ್ರ ಪಾಪ ಮಡಿಪಂಚಮೇಲೆ ಹೊರಗೆ ಹೊರಟಿದ್ದ. ಆ ಬಂದವನ್ ಪಾಪ ಬಹಳ ಗೌರವದಿಂದ ಯಾರು ಆಚಾರ್ಯ ಎದ್ ನಿಂತ್ಕೊಂಡ್ಬಿಟ್ಟು ಅವ್ರಿಗೆ ಕೈ ಮುಗಿದು ಬಿಟ್ಟು ಇವ್ರು ಯಾರು ಅಂತ ಅವ್ರನ್ನ ಕೇಳಿದ್ದಾರೆ, ಯಾರು ಅಂತ ಹೇಳಿದ್ರು. ಈ ಮನುಷ್ಯ ಏನ್ ಮಾಡಿದ್ ಗೊತ್ತೇನು, ಅವರಪ್ಪ ಅಂತ ಆಕ್ಚುಲಿ ಏ ನಮ್ಮನೆ ದೇವ್ರ ಪೂಜೆ ಆಚಾರ್ಯರು ಅಂತ ಹೇಳಿದ್ರು. ದೇವ್ರ ಪೂಜೆ ಆಚಾರ್ಯರು ಅವನ ಮುಂದೆ ತನ್ನ ಅಪ್ಪ ಅಂತ ಒಬ್ಬ ತಯಾರಿಲ್ಲ ಆತರಿ. ಇಂಥ ಮಡಿಪಂಚೆ ಬ್ರಾಹ್ಮಣ ನಮ್ಮ ಅಪ್ಪ ಅಂತ ಹೇಗೆ ಅಡ್ಕೋಬೇಕು ಅಂತ ಸಂಕೋಚ. ಆ ತಂದೆ ಕಿವಿ ಬಿತ್ತದು, ನಡೆದ ಘಟನೆ ಅದು. ಒಂದು ಹೊರಗೆ ಹೋದ ಗೊತ್ತು, ಒಳಗೆ ಹೋಗ್ಲೇ ಇಲ್ಲ ಮನೆಯೊಳಗೆ, ಹಾಗೆ ಮನೆಯಿಂದ ಹೊರಗೆ ಹೋಗ್ತು. ಜನ್ಮದಲ್ಲೇ ಮನೆ ಕಾಲಿಡಲಿಲ್ಲ ಮತ್ತೆ ಈ ತಂದೆಯರು ತಂದೆಯನ್ನೇ ಕೊರದಿಲ್ಲ, ಇವನಪ್ಪ ಅವನಂತ ಮಗ ಇವನು. ಮಾತು ಅರ್ಥ ಮಾಡಿಕೊಂಡ್ರೆ ಇದು ಕರ್ಣ ಹಾಗೆ ಮಾಡಲಿಲ್ಲ, ನನಗೆ ಇಂಥ ಸ್ಥಿತಿಯಲ್ಲಿ ಸೂತಪುತ್ರ ಅಂತ ಎಷ್ಟಾಭಿಷ ಆಗಿಬಿಡುತ್ತಲ್ಲ ಯೋಚನೆ ಮಾಡಲಿಲ್ಲ. ನಮಸ್ಕಾರ ಮಾಡೇ ಬಿಟ್ಟು ಆಚಾರ ಬರೀತಾರೆ, ತುತುಷುಹು ಸರ್ವ ಸಜ್ಜನಾಹ, ಎಲ್ಲ ಚದ್ರ ಭಲೇ ಕರ್ಣ ಅಂತ ಹೊಳಿಬಿಟ್ರಂತೆ. ಕರ್ಣ ನಿಜವಾದ ಸೂರ್ಯಾವತಾರ ಅನ್ನೋದು ಗುರುತಿದ್ವು. ಇಂಥ ಒಳ್ಳೆ ಗುಣಗಳು ಎಲ್ಲೆಲ್ಲಿ ಕಾಣಿಸ್ತಾವೋ ಅದು ನ್ಯಾಚುರಲ್ ಕರ್ಣನಿಗೆ. ಎಲ್ಲೆಲ್ಲಿ ತಪ್ಪು ಮಾಡ್ತಾನಲ್ಲ ಅದೆಲ್ಲ ಕೂಡ ಅಸುರಾವೇಶದ ಫಲ. ಅವನೋಡಿ ಯಾರು ಅಸುರ ಇದ್ದ ಗೊತ್ತೇನೋ, ಸಹಸ್ರವರ್ಮ ಅಂತ ರಾಕ್ಷಸ ಇತ್ತು. ಕರ್ಣ ಹುಟ್ಟಿರ್ಲಿಕ್ಕೆ ಗಂಟು ಬಿದ್ದಿದ್ದ. ಈ ದಾರ ಇಸ್ಕೊಳ್ಳೋ ಬುದ್ಧಿ ಸೂರ್ಯನ ಬುದ್ಧಿ ಅಲ್ಲದು. ಸೂರ್ಯ ದಾರ ಕೊಡೋನು ಪಾಪ, ಬೆಳಕನ್ನೇ ದಾನ ಮಾಡ್ತಾನೆ ಅಷ್ಟು ಜನಗಳಿಗೆ. ಇಡೀ ಮೂರು ಲೋಕಕ್ಕೆ ಸೂರ್ಯ ಬೆಳಕನ್ನು ದಾನ ಮಾಡ್ತಾನೆ ಪಾಪ. ಅದು ಕೈಯಿಂದ ದಾನ ಮಾಡ್ತಾನೆ, ಪೊಯೆಟ್ರಿ ಅದು. ಕೈ ಅಂದ್ರೆ ಕರ, ಕರ ಅಂದ್ರೆ ಕಿರಣ ಅಂತ ಅರ್ಥ. ತನ್ನ ಕಿರಣಗಳಿಂದ ಜಗತ್ತಿ ಬೆಳಕೊಡ್ತಕ್ಕಂಥ ಪುಣ್ಯಾತ್ಮ ದಾನ ಇಸ್ಕೊಂಡ ಅಂದ್ರೆ ಅವನ್ ನೇಚರ್ ಅಲ್ಲ ಅದು, ಒಳಗಿದ್ದ ಸಹಸ್ರವರ್ಮನ ನೇಚರ್ ಅಂತ. ಸಹಸ್ರವರ್ಮ ಅಂತಕ್ಕಂಥ ರಾಕ್ಷಸ ಹುಟ್ಟಿದಲ್ಲಿಗೆ ಒಳಗೆ ಸೇರಿಕೊಂಡಿದ್ದ. ಅದಕ್ಕೆ ಕುಂಡಲ ಇದ್ದಿದ್ದಾಗಲಿ ಕವಚ ಇದ್ದಿದ್ದಾಗಲಿ ಕರ್ಣನಿಗೆ ರಾಕ್ಷಸನ ಆವೇಶದ ಸಂಕೇತವಾಗಿತ್ತೆ ಹೊರತು ಅದು ನಿಜವಾದ ಪೂಜ್ಯತೆಯ ಸಂಕೇತವಾಗಿದ್ದಿಲ್ಲ. ಇದು ನಿಜವಾದ ನಡೆದಂತಹ ಘಟನೆ. ಕರ್ಣನ ಘಟ್ಟ ಅಲ್ಲಿಗೆ ಮುಗಿತು. ಜನ ಹೊಗಳಿದರು. ಕರ್ಣ ಅವತ್ತು ದುರ್ಯೋಧನ ಬೆಲೆಗೆ ಸಿಕ್ಕವನು ಕೊನೆಯವರೆಗೂ ಇದ್ದು ಸತ್ತ, ಅವನ ಜೊತೆಗೆ ಸತ್ತ. ಈ ಹಂಗೋಮೋದು ಎಷ್ಟು ಅಪಾಯಕರ ಅಂತ ಹೇಳಿದ್ದ. ಅಶ್ವತ್ಥಾಮಾಚಾರ್ಯನನ್ನ ಒಂದು ಲೋಟ ಹಾಲು ಕೊಟ್ಟ ಎಳ್ಕೊಂಡ್ಬಿಟ್ಟ, ಇವರಿಗೆ ಯಾರದೋ ರಾಜ್ಯ ಕೊಟ್ಟ ಎಳ್ಕೊಂಡ್ಬಿಟ್ಟ. ದುರ್ಯೋಧನ ಹೇಗೆ ಅದು ಟ್ರಾಪ್ ಮಾಡ್ತಾ ಹೋಗ್ತಾನೆ ಎಲ್ಲರನ್ನು ಕೂಡ. ಕಲಿಯುಗದಲ್ಲಿ ನಡೆಯೋದೇ ಹಾಗೆ, ಒಂದು ಪ್ರಮೋಷನ್ ಕೊಟ್ಟೋ ಕಥೆ ಮುಗೀತು, ದಾನ ಕೊಟ್ಟೋ ಮುಗೀತು, ಒಂದು ಬೈಟು ಕಾಫಿ ಕುಡಿಸಿದ ಪೂರ್ತಿ ಲೋಟ ಕೂಡ ಕುಡಿಸೋದಿಲ್ಲ, ಅರ್ಧ ಲೋಟ ಕುಡಿಸಿ ಹೇಳ್ಕೊಂಡ್ಬಿಡ್ತಾರಪ್ಪ. ದುರ್ಯೋಧನ ವಾಸಿ ಒಂದು ಲೋಟ ಆದ್ರೆ ಕೊಟ್ಟ, ಗೊತ್ತಾರೆ ಒಂದು ಲೋಟ ಅರ್ಧ ಲೋಟ ಕೊಟ್ಟೆ ಹೇಳ್ಕೊಂಡ್ಬಿಡ್ತಾನೆ ಆಕೆ. ಇದು ಎಂಥ ಆಶ್ಚರ್ಯ ಇದು ಅಂದ್ರೆ ಕಲಿ ಯಾವ ರೀತಿ ತಂತ್ರ ಹುಡ್ತಾನೆ ಅಂತ ಹೇಳೋದಕ್ಕೆ ಸಾಕ್ಷಿ. ಅಷ್ಟೊತ್ತಿಗೆ ಈಗ ಇನ್ನೂ ಇಬ್ರು ತೋರಿಸ್ಬೇಕಾಗಿ ಭೀಮಸೇನ ಭೀಮಸೇನೆ ಬಂದಿಲ್ಲ ಇವರಿಗೆ ತೋರಿಸಕ್ಕೋಸ್ಕರ, ತೋರ್ಸಕ್ಕೆ ಅಂತ ಗದ ಹಿಡ್ಕೊಂಡು ಎದ್ದಂತೆ. ದುರ್ಯೋಧನ ತಾನು ಗದ ಹಿಡ್ಕೊಂಡು ಹೇಳ್ತಾನೆ, ಇಬ್ರು ಒಟ್ಟಿಗೆ ತೋರಿಸ್ಬೇಕು, ಒಟ್ಟಿಗೆ ತೋರಿಸೋದ್ರ ಗೊತ್ತಲ್ಲ, ಇಬ್ರು ಒಬ್ಬರಿಗೆ ಹೊರದಾಡೇ ತೋರಿಸ್ಬೇಕು ಅಂತ ಎದ್ರಂತೆ. ಆಗ ನೋಡ್ತಾರೆ ಆ ಸೀನ್ ಬರ್ತಿರ್ಲಿಕ್ಕೇನೆ ಆಕಾಶದ ದೇವತೆಗಳೆಲ್ಲ ಸೇರಿಬಿಟ್ರದ್ದು, ದೈತ್ಯರು ಸೇರಿಬಿಟ್ರದ್ದು ಎಲ್ಲರೂ ಕೂಡ. ಜಯ ಭೀಮ ಮಹಾಬಾಹೋ ಜಯ ದುರ್ಯೋಧನೆ ಇತಿಚ, ದೇವತೆಗಳೆಲ್ಲ ಜಯ ಭೀಮ ಮಹಾಬಾಹೋ ಅಂತ ಕರೀತಾ ಇದ್ದಾರೆ, ದುಷ್ಟರೆಲ್ಲ ಕೂಡ ಜಯ ದುರ್ಯೋಧನೆ ಇತಿಚ. ಇವ್ರು ಎರಡು ಟೀಮ್ ಮಾಡ್ತಿರ್ಬೇಕಾದ್ರೆ ಅವರು ಅಭಿಮಾನಿಗಳು ತೀವ್ರ ಅಭಿಮಾನಿಗಳು ಇರ್ತಾರೆ, ಅವರವರು ಗೋವರ ಕೋದಿರ್ತಿರ್ತಾರೆ, ಕೂಡ ಶುರು ಮಾಡಿಬಿಟ್ರಂತೆ. ಇಬ್ಬರು ಹಿಡಿದು ಬರ್ತಾ ಇದ್ದಾರೆ, ಅವ್ರು ಬರೋ ಭಾರಕ್ಕೇನೆ ಅವರ ಟಿವಿಗೇನೆ ಇಡೀ ಕೂತ ಜಗತ್ತು ನಡುತ್ತಿತ್ತಂತ. ಅಂತ ವ್ಯಕ್ತಿತ್ವ ಅವರು, ಎರಡು ಆನೆಗಳು ಯುದ್ಧಕ್ಕೆ ಬಂದ ನೋಡೋರ್ಗೆ ಯಾರು ನಿಂತಿರ್ತಾರೆ, ಬಂದು ನಮ್ಮೆಲ್ಲ ಬಿಡುತ್ತೋ ತೆರೆಗೆ ಓಡೇ ಬಿಡ್ತಾರೆ ಅಷ್ಟೇ, ಯಾರು ಕಾವೇರಿ ನೋಡೋ ಸ್ಥಿತಿಯಲ್ಲಿ ಇರೋದಿಲ್ಲ, ಎಲ್ರಿಗೂ ಭಯ ಉಂಟಾಗ್ತಾ ಇದೆ. ಆ ಕ್ಷಣಕ್ಕೆ ದ್ರೋಣಾಚಾರ್ಯ ಗಾಬರಿ ಆಗಿಬಿಡ್ತದೆ, ಒಳ್ಳೆ ಫಜೀತಿ ಆಯ್ತಲ್ಲ ಈಗ ನಾ ಏನೋ ಮಾಡೋ, ಏನಾಗ್ಬಿಟ್ರೆ ಕಷ್ಟ, ಈಗ ಪರೀಕ್ಷೆ ಬಂದಿದೆ ಫೈನಲ್ಸ್ ಆದ್ರೆ ಕಷ್ಟ, ಗದಾ ಪರ್ವ ಇಲ್ಲಿಯೇ ಬಹುದು ಅಂದ್ರೆ ಕಷ್ಟ ಅಂತ ಯೋಚನೆ ಮಾಡಿಬಿಟ್ಟು ಅವನ್ನೆಲ್ಲ ಹೇಳ್ತಾರೆ. ಅವ್ರಿಗೂ ಧೈರ್ಯ ಸಾಲ ಹಾಗಾಗಿಬಿಟ್ಟಿದೆ, ಯಾಕೆ ಅವ್ರು ಗೊತ್ತು ಭೀಮಸೇನ ತನ್ನ ಶಿಷ್ಯ ಅಲ್ಲೇ ಅಲ್ಲ ಅಂತ ಗೊತ್ತು, ಓದೇ ಇಲ್ಲ ಅವ್ರ ಹತ್ರ ಏನು ಕೂಡ. ದುರ್ಯೋಧನ ಶಿಷ್ಯ ಮಾತೇ ಕೇಳೋದಿಲ್ಲ ಅಂತ ಶಿಷ್ಯ ಅವನು, ಮಾತು ಕೇಳದ ಶಿಷ್ಯ ಅವನು, ಓದಿದ ಶಿಷ್ಯ ಇವರು. ಕಂಟ್ರೋಲ್ ಮಾಡಕ್ ಆಗೋದಿಲ್ಲ, ಯಾರು ಹುಡುಗ ಇರ್ತಾರೆ ಕಾಲೇಜ್ನಲ್ಲಿ ಹಾಗೆ ನಿಮ್ ಕ್ಲಾಸ್ ಅಲ್ಲ ಹೋಗ್ರಿ ಸರ್ ಹೋಗ್ಬಿಡ್ತಾರೆ ಕಡೆಗೆ ಅವರು. ಅಂದ್ರೆ ಹಿಂದಿನ ಕಾಲದಲ್ಲಿ ಹಾಗಿರ್ಲಿಲ್ಲ, ಆ ಮೇಷ್ಟ್ರು ಬಂದಿದ್ರೆ ಮೇಷ್ಟ್ರು ಬರ್ತಿದ್ರೆ ಆ ದಾರಿಯಲ್ಲಿ ಹುಡುಗರು ಹೋಗ್ತಿರ್ಲಿಲ್ಲ, ನಮ್ಮ ಕಾಲಕ್ಕೆಲ್ಲ ಆ ದಾರಿ ಅವ ಪಕ್ಕ ದಾರಿಯಲ್ಲಿ ಹೋಗ್ತಿದ್ರು, ಈಗ ಮೇಷ್ಟ್ರು ಅವಾಯ್ಡ್ ಮಾಡ್ಬೇಕು ಹುಡುಗರು, ಇನ್ನೊಂದು ದಾರಿಯಲ್ಲಿ ಹೋಗ್ಬೇಕಾಗ್ತದೆ. ಅಷ್ಟು ಮಟ್ಟಿಗೆ ಹುಡುಗರು ದಾರಿ ತಪ್ಪಿರ್ತಕ್ಕಂಥ ಹುಡುಗರು ಜಾಸ್ತಿ, ಪುಣ್ಯ ಕೊಳ್ಳೋರಿದ್ದಾರೆ ಇಲ್ಲ ಅಂತಲ್ಲ, ಅಂತವ್ರ ಸಂಖ್ಯೆ ಬಹಳ ಕಡಿಮೆ ಆಗ್ತಿದೆ ಅಷ್ಟೇ. ದುರ್ಯೋಧನ ಅಂಥ ಕೆಟ್ಟ ಶಿಷ್ಯ ಅವರು, ಸುಮ್ಮನೆ ಕೂತ್ಬಿಟ್ಟಿದ್ದಾರೆ ಪಾಪ. ತಮ್ಮ ಮಗನ ಕರೀತಾರೆ ಅಶ್ವತ್ಥಾಮ, ಅಶ್ವತ್ಥಾಮ ಏನಾದರೂ ಮಾಡಿ ಅವ್ರ ಪರೀಕ್ಷೆ ಕೊಡದಾ ಮಾಡಿಬಿಡು ಪುಣ್ಯಾತ್ಮ ಅಂತ ಹೇಳ್ತಾರೆ, ನಿಲ್ಲಿಸಿಬಿಡಬೇಕು, ಅವ್ರು ಯುದ್ಧ ಮಾಡಕ್ಕೆ ಅವಕಾಶ ಕೊಡಬಾರದು, ಅವ್ರು ತೋರ್ಸೋರೆ ಪ್ರೋಡ್ ಏನೋ ಆಗಿಬಿಡುತ್ತೆ, ಹೋಗು ಅಂತ ಹೇಳಿದ್ರೆ ಅಷ್ಟೇ. ಅಶ್ವತ್ಥಾಮರು ಬಂದ್ರಂತೆ, ಅವರಿಬ್ಬರು ಬಂದಿದ್ದಾರೆ ಭೀಮ ದುರ್ಯೋಧನ ಇಬ್ಬರು ಕೂಡ, ಇಬ್ಬರು ಕೈ ಹಿಡ್ಕೊಂಡಿರುತ್ತೆ ಅಶ್ವತ್ಥಾಮರು ಭೀಮನ ಕೈಯನ್ನು, ಒಂದ್ ಕೈ ಹಿಡ್ಕೊಂಡು ಒಂದ್ ಕೈ ಭೀಮನ ಕೈ ಹಿಡ್ಕೊಂಡು ರೈಟ್ ಹೆಸರಿಗೆ ಗುರುಪುತ್ರ ಅಂತ ಆದ್ರಲ್ಲ ಅದಕ್ಕೆ, ಈ ಕಡೆಗೆ ಅರ್ಜುನನ ಕೈ ಹಿಡ್ಕೊಳ್ಳೋದಕ್ಕೆ ದುರ್ಯೋಧನ ಕೈ ಹಿಡ್ಕೊಳ್ಳೋದಕ್ಕೆ ಹಾಗೂ ಫ್ರೆಂಡ್ ಆಗಿದ್ದಲ್ಲ ಹಿಡ್ಕೊಂಡು ಬಿಟ್ಟು ಹೇಳ್ತಾರೆ. ಅವರು ಭಾರಿ ಸಮಸ್ಯೆ, ಈಗ ಏನು ಸಮಾಧಾನ ಮಾಡಬೇಕು ಅವರೀಗ, ಒಬ್ಬರು ಏನಯ್ಯ ಹಾಗಂದ್ಬಿಡ್ತೀವಿ ಅಷ್ಟೇ, ನೀನ್ ಬೆಟರ್ ಅಂದ್ರೆ ಇವ್ರಿ ಸಿಟ್ಟು ಬರುತ್ತೆ, ಇವ್ರು ಅವ್ರಿ ಸಿಟ್ಟು ಬರುತ್ತೆ, ಏನ್ ಮಾಡ್ಬೇಕೀಗ. ಬುದ್ಧಿ ಉಪಯೋಗಿಸಿದ್ರು ಮನೋನಿಯಾಮಕರು ಪಾಪ ಅವರು, ಒಳ್ಳೆ ಯೋಗಿಗಳಾದ್ದರಿಂದ ಹೇಳ್ತಾರೆ. ನೋಡು ಭೀಮಸೇನ, ನೀನು ಸರಿಗಟ್ಟತಕ್ಕಂಥ ಯೋಗ್ಯ ಜಗತ್ತಿನಲ್ಲಿ ಯಾರೂ ಇಲ್ಲ, ದುರ್ಯೋಧನ ನಿನ್ನ ಕೆಟಗರಿ ಒಳಗೆ ನೀನೇ ಬೆಸ್ಟ್ ಅಂತ ಹೇಳಿದ್ರು. ಅಂದ್ರೆ ಜೀವಾಧವ ನೀನು, ಜೀವೋತ್ತಮ ನೀನು, ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ ಯೋಚನೆ. ಸಾತ್ವಿಕರ ಗುಂಪಿನಲ್ಲಿ ಭೀಮಿನ ಸಮ ಯಾರೂ ಇಲ್ಲ. ಭೀಮಸೇನ ಸಮೋ ನಾಸ್ತಿ ಸೇನಯೋರು ಭಯೋರಪಿ. ನಿಜವಾದ ಸ್ತೋತ್ರ ದುರ್ಯೋಧನ ತಾಮಸರೊಳಗೆ ಕಲಿ ಸರ್ವಾಧಮ ಸ್ಮೃತ, ಕಲಿಹಿ ಸರ್ವಾಧಮ ಸ್ಮೃತ. ಆದ್ದರಿಂದ ನಿನ್ನ ನಿಮ್ಮ ಯೋಗ್ಯತೆಯೊಳಗೆ ನೀನು ಭಾರಿ ದೊಡ್ಡವರು ಅಂತ ಹೇಳಿದಾಗ ಭೀಮಸೇನಿಗೆ ಅದೇ ಬೇಕಿತ್ತು. ಭೀಮಸೇನ ಹುಚ್ಚಾಬಟ್ಟೆ ಹೋಗಿದ್ದಲ್ಲ, ಭಯಪಡಿಸಬೇಕು ಅಂತ ಅಷ್ಟೇ ಹೋಗಿದ್ದೆ ಹೊರತು ಭೀಮನಿಗೆ ವಿವೇಕ ಯಾರೂ ಹೇಳಬೇಕಾಗಿಲ್ಲ, ಸ್ವತಃ ಪೂರ್ಣ ಪ್ರಜ್ಞ. ಅದಕ್ಕೆ ಹೇಳ್ತಾರೆ ಪಾಂಡಿತ್ಯೇಚ ಪಟುತ್ವೇಚ ಶೂರತ್ವೇಪಿ ಬಲೇಪಿ ಚ ಭೀಮಸೇನ ಸಮೋ ನಾಸ್ತಿ ಸೇನಯೋರು ಭಯೋರಪಿ. ಭೀಮಸೇನೆ ಅಜ್ಞಾನಾದಿಗಳ ಪ್ರಸಕ್ತಿಯೇ ಇಲ್ಲ. ದುರ್ಯೋಧನೆ ಮಾತ್ರ ಸ್ವಲ್ಪ ಖುಷಿ, ಓ ನನ್ನ ಸಮಾನ ಯಾರೂ ಇಲ್ಲ ಅಂತ ಇವರೇ ಒಪ್ಕೊಂಬಿಟ್ರಲ್ಲ, ಪಾಪ ಯಾವ ಕೆಟಗರಿ ಅಂತ ಹೇಳಲಿಲ್ಲ. ಅವ್ರ ಉಪಾಯ ಮಾತಾಡಿದ್ರು, ಅದು ಅರ್ಥ ಮಾಡಿಕೊಂಡು ಹೊರಟು ಬಿಟ್ಟ. ಅಂತೂ ಒಂದು ಸ್ಥಿತಿ ಬಂದಾಗಾಯ್ತು. ಆಗ ದುರ್ಯೋಧನ ಅವನಿಗೆ ಒಂದು ಭಾರಿ ಖುಷಿ. ಅವತ್ತಿನ ದಿವಸ ಅರ್ಜುನನ ಮೀರಿಸ್ತಕ್ಕಂತ ಒಬ್ಬ ವ್ಯಕ್ತಿ ಸಿಕ್ಕಿಬಿಟ್ಟ, ಅವನ್ ನಾನು ಹಿಡದೇ ಬಿಟ್ಟೆ ಅಂತ ಹೇಳಿ ಅವನ ಕೈ ಹಿಡ್ಕೊಂಡು ಹೋಗ್ತಾ ಇದ್ದಾನೆ. ಹೋಗ್ಬೇಕಾದ ಕಾರಣ ಬಾ ಇಲ್ಲಿ ಅಂತ ಹೇಳಿ ಅವನ ಕೈ ಮೇಲೆ ಕೈ ಹಾಕಿ ಭುಜಿ ಮೇಲೆ ಕೈ ಹಾಕಿ ಎಳ್ಕೊಂಡು ಹೋಗ್ತಾ ಇದ್ದಾನೆ ಬಾ ಅಂತ ಹೇಳಿದ್ರು. ಈ ಕಡೆಗೆ ಭೀಮಸೇನ ನೋಡಿದನಂತೆ, ಓಹೋ ದುರ್ಯೋಧನಿಗೆ ಭಾರಿ ಜಾಸ್ತಿ ಇದಾಗಿಬಿಟ್ಟಿದೆ ಈಗಾಗಲೇನೆ, ಕಾರಣ ಅರ್ಜುನಿಗೆ ಎದ್ದು ಬಿಡ್ತಾನೆ ಕೊಂದು ಬಿಡ್ತಾನೆ ತಿಳ್ಕೊಂಡ್ಬಿಟ್ಟಿದ್ದಾನೆ, ನಾನು ಮಾಡ್ತೇನೆ ಬಾ ಅಂತೇಳಿ ಅರ್ಜುನ ಬಾ ಇಲ್ಲಿ ನಿನ್ನ ಕೈ ಕೊಡೋದು, ಕೈ ಹಿಡ್ಕೊಂಡ್ಬಿಟ್ಟು ಬಾ ನಾವಿಬ್ಬರು ಹೋಗೋಣ ಅಂತ ಹೊರಟು. ಅಂದ್ರೆ ಅದಕ್ಕೆ ಸರಿಯಾಗಿ ಪ್ರತಿಪಕ್ಷ ಕಟ್ತಾ ಇದ್ದಾನೆ. ಮುಂದಿನ ಫಲಿತಾಂಶ ಯಾರಿಗೂ ಗೊತ್ತು. ದುರ್ಯೋಧನ ಹಿಡ್ಕೊಂಡ ಕಾರಣ ಮತ್ತೆ ಹಿಡ್ಕೊಂಡ ದುರ್ಯೋಧನ ಇಬ್ಬರು ಹೋಗಿಬಿಡ್ತಾನೆ. ಆದರೆ ಭೀಮಸೇನ ಯಾರು ಕೈ ಹಿಡಿದನಲ್ಲ ಅಂತ ಅರ್ಜುನ ಭಗವದ್ಗೀತೆಯನ್ನು ಕೇಳಿ ವಿಶ್ವಖ್ಯಾತಿಯನ್ನು ಗಳಿಸ್ತಾನೆ. ಅದಕ್ಕೆ ಯಾರನ್ನು ವಾಯುದೇವರು ಹಿಡಿತಾರೋ ಅವ್ರು ಹುಚ್ಚಾಬಟ್ಟೆ ವೇಲು ಬರ್ತಾರೆ ಅಂತ ಹೇಳೋದಕ್ಕೆ ಸಾಕ್ಷಿ. ವಾಯುದೇವರು ಕೈ ಹಿಡಿದ್ರು ಅಂದ್ರೆ ಅವನು ಪತನ ಆಗ ಸಾಧ್ಯತೆನೇ ಇಲ್ಲ. ಪ್ರಾಣಶಕ್ತಿ ಪ್ರಾಣಾಯಾಮ ಮಾಡಿದವನೇ ಹಾರಾಡ್ತಿರ್ತಾನೆ. ಇಲ್ಲ ಪ್ರಾಣದೇವರೇ ಕೈ ಹಿಡಿದಾಗ ಅರ್ಜುನ ಸ್ಥಿತಿ ಆಗಿರಬಹುದು. ಕೃಷ್ಣರಿಗೆ ಅತ್ಯಂತ ಪ್ರಿಯನಾಗ್ತಾನೆ. ಕೃಷ್ಣ ಹೇಳ್ತಾರೆ ಭಕ್ತೋ ಶಿವೇ ಸಖಾ ಚೇತಿ ರಹಸ್ಯಮ್ಮಿ ಏತದುತ್ತಮಂ. ಅರ್ಜುನ ನಾನು ತುಂಬಾ ಪ್ರಿಯನಾದವನು ನೀನು ಎಂದು ಭೀಮನ ಕೈಗೆ ಅರ್ಜುನ ಸಿಕ್ಕ. ಆತನ ರೀತಿಯೇ ಬದಲಾಗಿ ಹೋಯಿತು. ಭೀಮನ ತಮ್ಮನಾಗಿ ಭೀಮನ ಅನುಯಾಯಿಯಾಗಿ ಅರ್ಜುನ ಸಾಧಿಸಿದ ಯಶಸ್ಸು ಜೈತೀರ್ಥರು ಹೇಳೋ ಹಾಗೆ ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಳಿಂ ಪ್ರಪನ್ನಾಹ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹಾತಾಂ. ನಾನು ಆಚಾರ್ಯರನ್ನು ಅನುಸರಣೆ ಮಾಡೋದ್ರಿಂದಾಗಿನೇ ನನ್ನ ಮಾತು ಮಾತಿಗೆ ಬೆಲೆ ಸಿಗುತ್ತೆ ಅಂತ ಹೇಳಿದ್ದಾರೆ. ನಾನು ಪ್ರತಿ ಮಾತಿಗೆ ಬೆಲೆ ಸಿಗುತ್ತೆ. ಅರ್ಜುನರಿಗೆ ಹಾಗೆ ಆಯಿತು. ವಿಶೇಷವಾದ ಹೆಸರು ಹೊರಟ್ರಂತೆ. ಎಲ್ಲ ಮೇಲೆಲ್ಲ ದೇವತೆಗಳು ರಾಕ್ಷಸರು ಸೇರಿಬಿಟ್ಟಿದ್ರಲ್ಲ, ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯ್ತು. ಒಳ್ಳೆ ಮ್ಯಾಚ್ ಕ್ಯಾನ್ಸಲ್ ಆದಾಗಾಯ್ತಲ್ಲ ಅವ್ರಿಗೀಗ. ಭಾರಿ ಯೋಚನೆ ಬಂದಂತೆ. ಆಗ ಬ್ರಹ್ಮದೇವರು ಹೇಳ್ತಾರೆ, ಯೋಚನೆ ಮಾಡಬೇಡಿ, ಇವ್ರ ಯುದ್ಧ ತಪ್ಪಿದ್ದಲ್ಲ, ಮುಂದೊಂದು ನಡೆದೇ ನಡೆಯುತ್ತೆ. ಆದ್ದರಿಂದ ನಡೆದೇ ನಡೆ ಅವತ್ತು ಜಾರಿಯಂತೆ ನೋಡ್ತೀರಿ ಅವಾಗ, ಇವತ್ತೇನು ಬೇಜಾರು ಮಾಡ್ಕೋಬೇಡಿ ಅಂತ ಅವ್ರನ್ನೆಲ್ಲ ಕರ್ಕೊಂಡು ಹೊರಕಡೆ ಹೊರಟ್ರಂತೆ. ಸದ್ಯ ಒಂದು ಸ್ಥಿತಿ ಮುಗಿದಾಗಾಯ್ತು. ಅವತ್ತಿನಿಂದ ದುರ್ಯೋಧನನ ದೃಷ್ಟಿಯೆಲ್ಲ ಈ ಕರ್ಣನಿಂದ ಅರ್ಜುನ ಕೊಲ್ಲಿಸಬೇಕು. ಅವತ್ತು ವಿಶ್ವ ಪ್ರಯತ್ನ ಮಾಡಿ ಟ್ರೈ ಮಾಡ್ತಾ ಇದ್ದ. ಅದೇ ರೀತಿ ಭೀಮಸೇನ ಈ ಅರ್ಜುನನಿಂದನೇ ಕರ್ಣನ ಕೊಲ್ಲಿಸಬೇಕು. ದುರ್ಯೋಧನ ಹಾಗೂ ನಾನು ಕೊಂದೇ ಕೊಳ್ತೇನೆ, ಇವನು ಕೊಲ್ಲಿಸಬೇಕು ಅವತ್ತಿನಿಂದ ತೀರ್ಮಾನ ಮಾಡಿ ಅವರಿಬ್ಬರು ಉದ್ಯೋಗ ಆಸೀತ್ ಭೀಮಸ್ಯ. ಆಚಾರ್ಯ ಬರೀತಾರೆ ಈ ಮಾತನ್ನು. ಭೀಮಸೇನನ ಸ್ಥಿತಿ ಇದು. ಅವರ ರೀತಿಯಾದ ಆಚಾರ್ಯ ಅವತ್ತೇ ಡಿಸೈಡ್ ಮಾಡಿದ್ದರಲ್ಲ ವ್ಯಾಖ್ಯಾಶ್ಚತ್ಯೇಷ ಗೋರಾಟ್ ಅಂತ ಹೇಳಿ ಆಟ ವ್ಯಾಖ್ಯಾಶ್ಚತ್ಯೇಷ ಗೋರಾಟ್ ಅಂತ ಹೇಳಿದಾಗೆ ವ್ಯವಸ್ಥೆಯಾಗಿತ್ತು. ಹೊರಟೋಗಿಬಿಟ್ಟು ಆ ಸಮಯಕ್ಕೆ ಒಂದು ಹಂತ ತಲುಪಿದಾಗಾಯ್ತು. ಈಗ ಆಗೇನಾಯ್ತಂತೆ, ದ್ರೋಣಾಚಾರ್ಯರ ಹತ್ರ ಎಲ್ಲರೂ ಶಿಷ್ಯರನ್ನು ಕರೆದು, ನೋಡಿ ನನ್ನ ವಿದ್ಯೆ ಹೇಳಿದ ಕೆಲಸ ಮುಗಿದೋಯ್ತು, ಗುರುದರ್ಶನೆ ಕೆಲಸ ನಿಮಗೆ ಬಂದಿದೆ, ಈಗ ನೀವು ಗುರುದರ್ಶನೆ ಕೊಡಬೇಕು. ನಾನು ಕೇಳಿದ ಗುರುದರ್ಶನೆ ಕೊಡಬೇಕಲ್ಲ, ಕೊಡ್ತೀರಾ ಅಂತ ಕೇಳಿದರೆ ಅಷ್ಟು ದುರ್ಯೋಧನಾದಿಗಳು ಏನ್ ಮಾಡಿದ್ರೆ, ದುರ್ಯೋಧನ ಅವತ್ತು ವಿಶ್ವಾಸ ಇದ್ದಿಲ್ಲ, ಇವತ್ತು ಸ್ವಲ್ಪ ಆಗಲೇ ಒಂದು ಡೆವಲಪ್ ಅಹಂಕಾರ ಡೆವಲಪ್ ಆಗಿಬಿಟ್ಟಿದೆ. ಓ ಗುರುಗಳೇ ನಾವು ಬೇಕಾದ್ ಕೇಳಿ ನಾವೇ ಕೊಡ್ತೀವಿ ಅಂತ ಹೇಳಿಬಿಟ್ಟ. ಎಲ್ಲರೂ ಕೊಡಕ್ಕೆ ತಯಾರಾಗಿಬಿಟ್ಟೆ. ಆ ಹೊತ್ತಿಗೆ ಅವ್ರು ಕೇಳಿದ್ರೆ, ಏನ್ ಬೇಕು ಗುರುದರ್ಶನ ನಿಮಗೆ? ನನಗೆ ಬೇಕಾದ ಗುರುದರ್ಶನ ಇಷ್ಟೇ, ನೀವು ಹೋಗಿ ನನಗೆ ಅವಮಾನ ಮಾಡಿದ ದೃಪದ ನನ್ನ ಜೀವಂತ ಸೆರೆ ಹಿಡಿದು ತಂದು ಒಪ್ಪಿಸ್ಬೇಕು ನನಗೆ ಅಂತ ಹೇಳಿದ್ದಾರೆ. ದೃಪದ ರಾಜನನ್ನ ಜೀವಂತ ಸೆರೆ ಹಿಡಿದು ತಂದು ನನ್ನನ್ನು ಒಪ್ಪಿಸ್ಬೇಕು. ನಾನು ಕೇಳ್ತಾ ಗುರುದಕ್ಷಿಣೆ ಯಾರು ಕೊಡ್ತೀರಿ ಅಂತ ತಕ್ಷಣ, ಓ ನಾವೆಲ್ಲ ಕೊಡ್ತೀವಿ ಅಂತ ಎದ್ದು ಬಿಟ್ರು. ದುರ್ಯೋಧನಾದಿಗಳು ಎದ್ದು ಬಿಟ್ರು, ಪಾಂಡವರು ಎದ್ರು. ದುರ್ಯೋಧನಾದಿ ಖುಷಿ, ಅರ್ಜುನ ಮಾತು ಕೊಟ್ಟಿದ್ದಾನೆ, ನಾನು ಗುರುದಕ್ಷಿಣೆ ಕೊಡ್ತೇನೆ ಅಂತ ಹೇಳಿ. ನಾವೇ ಮೊದಲು ಗುರುದಕ್ಷಿಣೆ ಕೊಟ್ಬಿಟ್ರೆ ಅರ್ಜುನ ಚಾನ್ಸೇ ಇರೋದಿಲ್ಲ. ಸೊ ಅರ್ಜುನ ನಾವೇ ಗೆದ್ದಾಗ ಲೆಕ್ಕ ಅಂತ ಹೇಳ್ಕೊಂಡು, ಕರ್ಣ ಬೇರೆ ಇದ್ದಾರಲ್ಲ ಅವತ್ತಿಂದ ಕರ್ಣ ಇದ್ದ ನಮ್ಮ ಟೀಮಲ್ಲಿ ಅವರಿದ್ದಾರೆ, ಈ ಟೀಮಲ್ಲಿ ಹೊಡೆದಿರ್ತಾರೆ, ನಮ್ಮ ಟೀಮಲ್ಲಿ ಯಾರೋ ಇದ್ದಾರೆ ಅಂತೇಳಿ ನಾಲ್ಕನೇ ಔಟ್ ಆಗಿಬಿಡ್ತಾನೆ ಪಾಪ. ಆ ಥರ ಅದು ಕರ್ಣ ಆಗಿದ್ದ ಅದೇನೆ, ನಮ್ಮ ಟೀಮಲ್ಲಿ ಇದ್ದಾನೆ ಕರ್ಣ ಅಂತ ಒಂದು ಖುಷಿಯಿಂದ ದುರ್ಯೋಧನ ಎಲ್ಲ ಎದ್ದು ಓಡೇ ಬಿಟ್ರಂತ ಕಡೆ ಹಿಡ್ಕೊಂಡ್ಬರ್ತೇವೆ ಅಂತೇಳಿ ತಕ್ಷಣ ಭೀಮಸೇನ ನೋಡ್ತಾನೆ, ಆಚಾರ್ಯರೇ ದಯವಿಟ್ಟು ನಾವು ಅವಸರ ಪಡೋದು ಬೇಡ, ನಾವು ಹೋಗೋಣ ಸ್ವಲ್ಪ ದೂರ, ಆದರೆ ಮೊದಲು ಚಾನ್ಸ್ ಅವ್ರಿಗೆ ಕೊಟ್ಬಿಡೋಣ, ಅವ್ರಿಗೆ ಕೊಟ್ಬಿಡೋಣ. ಮತ್ತೆ ಅವ್ರು ಹಿಡ್ಕೊಂಡ್ಬಂದು ಬಿಟ್ರೆ ದೇವರಾಡಿ ಹಿಡ್ಕೊಂಡ್ ಬರೋದಿಲ್ಲ, ಅವ್ರು ವಚ್ಕೊಂಡು ವಾಪಸ್ ಬರ್ತಾರೆ, ಅದನ್ನು ನಾವು ಹೋಗಿ ಕೆಲಸ ಮುಗಿಸ್ಕೊಂಡು ಬರ್ತೀವಿ ಅಂದ್ರೆ ಭೀಮಸೇನ ಎಷ್ಟು ನಾಲೆಜ್ ಇದೆ ಯೋಚನೆ ಮಾಡಬೇಕು ಅಂದ್ರೆ ಅದಕ್ಕೆ ಪೂರ್ಣ ಪ್ರಜ್ಞೆ ಅಂತ ಕರೆದಿದೆ. ಭೀಮ ಶಬ್ದಕ್ಕೆ ಅರ್ಥ ಅದೇ, ಹುತಾಹಿ ಮಾಹ ಸಕಲಾಹಿ ಯಸ್ಮಿನ್, ಸಕಲ ಶಾಸ್ತ್ರಗಳ ನಿಧಿಯಾಗಿದ್ದಕ್ಕೆ ಭೀಮ ಅಂತ ಕರೀತಾರೆ. ಸಾಮಾನ್ಯ ಕ್ಷೇತ್ರಕ್ಕೆ ಭೀಮ ಅಂದ್ರೆ ಭಯಂಕರ ಅಂತ ತಿಳ್ಕೊಂಡಿರ್ತಾರೆ. ಭಯಂಕರ ಹೌದು, ಶತ್ರು ಭಯಂಕರ, ಆದರೆ ಅದು ವಿದ್ಯೆಯ ನಿಧಿ ಅಂತ ಕರೀತಾರೆ. ವಿದ್ಯಾ ನಿಧಿಯಾಗಿದ್ದಕ್ಕೇನೆ ಭೀಮಸೇನಿಗೆ ಇಡೀ ಮಹಾಭಾರತ ಓದಬೇಕು ನೀವು. ಭೀಷ್ಮ, ದ್ರೋಣರಾಗಲಿ, ಕರ್ಣ, ಯಾರು ಬೇಕಾದರೂ ಆಗಲಿ, ಸ್ವತಃ ವಿದುರ ಮೊದಲಾದಂಥ ಮಹಾನುಭಾವರುಗಳು. ಭೀಮ ಮಾತಾಡದಂದ್ರೆ ತಿರುಗಿ ಯಾರು ಮಾತಾಡ್ತಿರಲಿಲ್ಲ, ಭೀಮಂತ ಫೈನಲ್ ವಾಯ್ಸ್ ಅದು. ಅಂತೆ ಸಿದ್ಧ ಸುಸಿದ್ಧ ಅಂತಹ ಮಧ್ವಶಾಗಮ ಇದೆ. ಭೀಮಸೇನ ಮಾತಿಗೆ ಪ್ರತಿ ಮಾತೇ ಇಲ್ಲ, ಕೃಷ್ಣ ಅದನ್ನು ಒಪ್ತಾರೆ. ಭೀಮ ಹೇಳಿದ ಮೇಲೆ ನಾನು ಒಪ್ಪೇ ಒಪ್ತೇನೆ, ಯಾಕೆ ಅತ್ಯಂತ ಪ್ರಿಯನಾದ ವ್ಯಕ್ತಿ ಭೀಮಸೇನ, ಆತ ಎಂದೂ ತಪ್ಪು ಹೇಳೋದಿಲ್ಲ. ಈ ದೃಷ್ಟಿಯಲ್ಲಿ ಭೀಮನ ಪಾತ್ರ ಮಹಾಭಾರತದ ಅತ್ಯಂತ ಮುಖ್ಯವಾದ ಪಾತ್ರ. ಸರ್ವೋತ್ತಮನಾಗಿ ಕೃಷ್ಣನಾದರೆ ಜೀವೋತ್ತಮನಾಗಿ ಭೀಮಸೇನ ನಮ್ಮ ಮುಂದೆ ಇದ್ದಾನೆ. ಮುಂದೆ ನೋಡೋದಲ್ಲ ಬರೀ ಭೀಮನ ಮಹಿಮೆನೆ, ಆದಿಪರ್ವದ ಉಳಿದ ಭಾಗ ಎಲ್ಲಿ ನೋಡುತ್ತೇವೆ, ಎಲ್ಲಿ ನೋಡಿದ್ರು ಭೀಮಸೇನ ಹಿರಿಮೆ ಕಾಣುತ್ತೆ ಹೊರತು ಬೇರೆ ಇಲ್ಲ. ಅನ್ಫಾರ್ಚುನೇಟ್ಲಿ ಬರದವರು ಯಾರು ಕೂಡ ಹೈಲೈಟ್ ಮಾಡೋದ್ರ ಬದಲು ಬೇರೆ ರೀತಿ ದಿಕ್ಕು ತಪ್ಪಿಸಿಬಿಡ್ತಾರೆ. ಭೀಮನ್ ಮಾಡೋರು ಅರ್ಜುನನ್ ಮಾಡ್ತಾರೆ, ಅದನ್ನ ಬಿಟ್ಟು ಕರ್ಣನ್ ಮಾಡ್ತಾರೆ, ಇನ್ನು ದುರ್ಯೋಧನೇ ಮಾಡೋರಿದ್ದಾರೆ ಕೊನೆಗೆ. ದುರ್ಯೋಧನೆ ಮಹಾವೀರ ಅಂತ ಹೇಳೋರಿದ್ದಾರೆ. ಅದಕ್ಕೆ ಛಲದೊಳ್ಳು ದುರ್ಯೋಧನ ಇತ್ಯಾದಿ ಮಾತಾಡಬೇಕಾದ್ರೆ ಮಕ್ಕಳಿಗೆಲ್ಲ ಏನ್ ಹೇಳ್ಕೊಟ್ಟಾಗತ್ತೆ ನಾವಾಗ? ದುರ್ಯೋಧನಂದ್ರ ಗೋಭೀಕರಣ ಮಾಡಿದಾಗಾಯ್ತೋ ಇಲ್ವೋ, ತುಂಬಾ ದೊಡ್ಡ ತಪ್ಪದು. ಈ ಘಟ್ಟದಲ್ಲಿ ಅವರೆಲ್ಲ ಹೊರಟರು ಮುಂದಕ್ಕೆ, ಕರ್ಣನ ಸಮೇತ ದುರ್ಯೋಧನಾದಿಗಳು ಹೊರಟರು. ಇವ್ರು ಹಿಂದಿನ ಹೋಗ್ತಾ ಇದ್ದಾರೆ, ಒಂದ್ ಕಡೆ ಇಳ್ಕೊಂಡ್ಬಿಟ್ರಂತ, ಅವ್ರು ಬರೋವರಿನ ಹೋಗೋದು ಬೇಡ ಗುರುಗಡೆ, ಇಲ್ಲೇ ಕುತ್ಕೊಂಡು ಬಿಡಿ ಅಂತ ಹೇಳಿದಾಗ ಎಲ್ಲ ಕೂತಿದ್ದಾರೆ. ಅವ್ರು ಹೋಗಿ ಏನ್ ಮಾಡಿ ಬರ್ತಾರೆ, ಭಾರಿ ಇಂಪಾರ್ಟೆಂಟ್ ಅದು. ನಾಳೆ ದಿವಸ ಮಂಗಳ, ಅದಕ್ಕೆ 6:00 ಎಂದಿನಂತೆ ಶುರುವಾಗುತ್ತೆ. 6:30 ಬಂದು 6:00 ಶುರು ಮಾಡಿಬಿಟ್ಟು 8:00 ಒಳಗೆ ಬಹಳ ಮುಖ್ಯವಾದ ಘಟ್ಟ ದ್ರೌಪದಿ ಅವತಾರ. ದ್ರೌಪದಿ ಬಗ್ಗೆ ಜನ ಹುಚ್ಚಾಬಟ್ಟೆ ತಪ್ಪಾಗಿ ಕೇಳಿರ್ತಾರೆ, ಮಹಾಭಾರತವನ್ನೇ ತಪ್ಪಾಗಿ ಕೇಳಿರ್ತಾರೆ, ಅದರಲ್ಲಿ ಕೆಲವರ ಬಗ್ಗೆ ಭಾರಿ ತಪ್ಪಾಗಿ ಕೇಳಿರ್ತಾರೆ. ದ್ರೌಪದಿ ಪಾತ್ರ ಬಗ್ಗೆ ಜನಕ್ಕೆ ಏನೇನೋ ಗೊತ್ತಿರೋದಿಲ್ಲ. ದ್ರೌಪದಿ ಎಷ್ಟು ಅದ್ಭುತವಾದಂತಹ ಅವತಾರ ಮಾಡಿದ್ದು, ಎಂಥ ದೇವತೆ ದ್ರೌಪದಿ, ಅವತಾರ ಹೇಗೆ ನಡೀತು, ಅವತಾರ ಕೇಳಕಾರಕ್ಕೆ ಏನೇನಾಯಿತು, ಅದೆಲ್ಲ ನಿಜವಾಗಲೂ ಕೂಡ ವಿಶ್ವದ ಪರಮಾಶ್ಚರ್ಯಗಳಲ್ಲಿ ಒಂದು. ಅದರೊಂದಿಗೆ ಈ ಬಾರಿಯ ಪ್ರವಚನ ಮಾಡಿಕೆ ಮಂಗಳವಾಗುತ್ತೆ ಅಂತ ಹೇಳ್ತಾ, ನಾಳೆ 6:30 ಪ್ರಾರಂಭ ಮಾಡಿ 8:00 ಒಳಗೆ ಪ್ರವಚನ, ಮಳೆಯಾದ್ದರಿಂದ ಆದಷ್ಟು ಬೇಗ ಬಿಡಲು ಪ್ರಯತ್ನ ಪಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣ ಮತ್ತು ಸರ್ವೇಂದ್ರಿಯ ಪ್ರೇರಕೇಣ ಶ್ರೀತಾಣಪತಿ ನೇರಿತ ಯದವೋಚವಹಂ ತೇನ ಪ್ರಿಯತಾಂ ಕಮಲಾಲಯ.